சஞ்சீவயத்யகிலசக்திதரஸ்வதாம்நா அன்யாம்ச்ச ஹஸ்தகரணஶ்ரவணத்வதாதீன் ப்ராணாம் நமோ பகவதே புருஷாய துப்யம். யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவனாசாய ஸ்ரீஷாய குணராசயே ஹிருத்யாய சுத்த வித்யாய மந்தாய ச நமோ நம. லசது ஸ்ரீமதானந்த தீர்த்தேந்திர்னோ ஹிருதம்பரே யத்வச சந்திரிகா ஸ்வாந்த சந்தாபம் வலிகிருந்ததி வாணிதே கரவாண்யம்பா சரணம் துதி சர்வதா மத்வாக்கிய சரணிர்புயா ஸ்ரீமதாச்சாரிய பாவகா. ஹராய பஜகாலிஷ்ட ஹராய புரவைரிணே பவாய பவதே பூயா சிவாய சிரசா நம. உமேஷாத்யா சுராவோகம் வீடே சேதோ ஹிமானினஹ யூயம் சர்வே பிரபுருத மனோமே மத்வ பாவக. ஸ்ரீமத்வஹ கல்பவிருட்சஸ்து ஜயாரியஹ காமதுஸ்மிருதஹ சிந்தாமணிஸ்து வியாசாரியஹ முனித்ரயமுதாஹுதம் வாதிராஜகுருன் வந்தே ரகுத்தமகுருன் ததா ராகவேந்திரான் ததா சர்வான் சத்குருன் பிரணதோஸ்மே. ஸ்ரீகுருப்யோ நம. ஹரிஹி. ஸ்ரீரமணிகரகமலபூஜிதாருச்சரணசரோஜ ப்ரஹ்மசமீரவாணிஃபணீந்திரவீந்திரபவேந்திரமுகவினுதநீரஜபவாண்டோதயஸ்திதிகாரணனே கைவல்யதாயக நாரசிம்ஹனிநமிபெகருணிபுஜமகே மங்களவா. ஸ்ரீ ஹரிகதாமிரதசாரத கருணாசந்தி எரடனே சந்தி, அதரல்லி ஸ்ரவணத மகத்வவன்னு மொதலிகே ஹேடி அனந்தர பரமாத்மன ஆராதனைகே பல முக்கியவாகி ಭಾಷೆ ಅಲ್ಲ ಅದರ ಭಾವ ಬಾರಿ ಮುಖ್ಯ. ಭಾಷೆ ಸಂಸ್ಕೃತ, ಭಾವನೂ ಸಂಸ್ಕೃತ, ಭಾರಿ ಶ್ರೇಷ್ಠ. ಆದರೆ ಭಾಷೆ ಮತ್ತು ಭಾವಗಳಲ್ಲಿ ಒಂದನ್ನು ಇಟ್ಕೊಳ್ಳೋದಾದರೆ ಭಾಷೆಗಿಂತ ಭಾವ ಪ್ರಧಾನ ಅಂತ. ಭಾವ ಅಂದರೆ ಭಕ್ತಿಯಿಂದ ಕೂಡಿದಂಥ ಭಗವಂತನ ಸ್ತೋತ್ರ. ಅದಾಗದಾದರೆ ಮಳೆಯ ನೀರೋಣಿಯಳು ಬರೆಯಲು ಬಳಸರೂರೊಳಗಿದ್ದ ಜನರು ಆ ಜನವು ಹೆತ್ತೊರೆ ಗೂಡೆ ಮಜ್ಜನ ಪಾನಗೈದಪರು ಕಲುಷ ವಚನಗಳಾದರಿಗೂ ಬಾಂಬೊಡೆಯ ಬೆತ್ತನ ಪಾದ ಮಹಿಮಾ ಜಲಧಿಪೊಕ್ಕದರಿಂದ ಮಾಂಡಪರೇ ಮಹೀಸುರರು. ಅದರಲ್ಲಿ ಭಾವ ಪ್ರಧಾನವಾಗಿದ್ದಾಗ ಭಾಷೆ ಪ್ರಾಕೃತವಾದರೂ ಸರಿ ಪೌರುಷೇಯವಾದರೂ ಸರಿ ಅನ್ನೋ ಮಾತನ್ನು ಹೇಳ್ತಾ ಒಂದು ಹೊಸ ಪರಿಕಲ್ಪನೆಯನ್ನು ಕೊಟ್ಟು ತುಂಬ ಜನಗಳಿಗೆ ಭಾಷೆ ಮೇಲೆ ಭಾರಿ ಮೋಹ ಇರುತ್ತೆ. ಆ ಮೋಹವನ್ನು ನಿರಾಕರಣೆ ಮಾಡಿಕೊಂಡ ಮಾತು ಮುಂದೆ ಅನೇಕ ಮಾತುಗಳನ್ನು ಮುಂದೆ ಹೇಳಿದರೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಎಷ್ಟೋ ಲೌಕಿಕ ಕಾವ್ಯ ಇರಬಹುದು, ಭಾರಿ ಚೆನ್ನಾಗಿರಬಹುದು, ಸಂಸ್ಕೃತ ಶಬ್ದ ಸಂಸ್ಕೃತದಲ್ಲೇ ಇರಬಹುದು, ಆದರೆ ಅದರಲ್ಲಿ ಭಗವನ್ ಮಹಿಮೆ ಇಲ್ಲದೆ ಹೋದರೆ ಅದು ಎಷ್ಟು ಕೆಟ್ಟದು ಅಂತ ಮುಂದೆ ಹೇಳುತ್ತಾರೆ. ಪತಿತನ ಕಪಾಲದೊಡು ಭಾಗೀರಥಿಯ ಜಲವಿರೆ ಪೇಯವೆನಿಪದೆ ಇತರ ಕವಿ ನಿರ್ಮಿತ ಕುಕಾವ್ಯ ಅಶ್ರಾವ್ಯ ಬುಧರಿಂದ. ಮುಂದೆ ಹೇಳಬೇಕಾದ್ರೆ ಒಳ್ಳೆ ಗಂಗಾ ನೀರೇ ಹೌದು, ಆದರೆ ಎಲ್ಲಿದೆ ಅದು? ಪತಿತನ ಕಪಾಲದೊಡು, ಯಾರ ತಲೆಬುರುಡಿ ಎಲ್ಲಿದೆ? ಯಾರ ತಲೆಬುರುಡೆ? ಪಂಚಮಹಾಪಾತಕ ಮಾಡಿದವನು ಪತಿತ ಅಂತ. ಅಂತ ಪತಿತನ ಕಪಾಲದೊಳಗೆ ಇರೋದು ಗಂಗಾ ಜಲ, ಆದರೆ ಪತಿತನ ಕಪಾಲದಿಂದಾಗಿ ಅದು ಮೈಲಿಗೆ ಆಗುತ್ತೆ, ಮಡಿಗೆ ಬರೋದಿಲ್ಲ. ಸಂಸ್ಕೃತ ಗಂಗಾ ಜಲ ಇದ್ದಾಗೆ ಅದನ್ನು ಕೆಟ್ಟ ವಿಷಯದ ಒಡನೆ ಉಪಯೋಗಿಸಿಕೊಂಡು ಬಿಟ್ಟರೆ ಅಷ್ಟು ಹೀನಾಯವಾದ ಸ್ಥಿತಿ ಹೋಗುತ್ತೆ ಹೊರತು ಗ್ರಾಹ್ಯವಾಗೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಸಂಸ್ಕೃತದ ಮಹತ್ವ ಭಗವಂತನ ಮಹಿಮೆ ಹೇಳಿದಾಗ ಹೊರತು ಬೇರೆದಕ್ಕೆ ಉಪಯೋಗಿಸಿದರೆ ಆ ಸಂಸ್ಕೃತಕ್ಕೆ ಯಾವ ಬೆಲೆನೂ ಬರೋದಿಲ್ಲ ಅನ್ನೋದನ್ನು ದಾಸರು ಖಂಡಿತವಾಗಿ ಹೇಳ್ತಾರೆ. ಇಂಥ ಮಾತು ಹೇಳೋದಕ್ಕೆ ಕಾರಣ ಒಂದು ವಾತಾವರಣ ಇತ್ತು. ಸಂಸ್ಕೃತದ ಹೊರತು, ಸಂಸ್ಕೃತದ ಹೊರತು ಬೇರೆ ಭಾಷೆಯಲ್ಲಿ ಮಾತಾಡಿದರೆ ಮೈಲಿಗೆ ಅನ್ನೋ ವಾತಾವರಣ ಇತ್ತು. ಸಂಸ್ಕೃತವೇ ಶುದ್ಧವಾದ ಭಾಷೆ, ಅದು ನಿಜನೇ. ಆದರೆ ಭಾಷೆಯ ಶುದ್ಧಿಯನ್ನು ನಾವು ದುರುಪಯೋಗ ಮಾಡಿಕೊಂಡ್ರೆ ತಪ್ಪಾಗುತ್ತೆ. ಒಳ್ಳೆ ಭಾಷೆಯನ್ನು ಕೆಟ್ಟ ವಿಚಾರಕ್ಕೆ ಉಪಯೋಗಿಸಿದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಈ ಎಚ್ಚರಿಕೆಯನ್ನು ಕೊಡ್ತಾರೆ. ಹರಿದಾಸ ಸಾಹಿತ್ಯ ಹುಟ್ಟಿ ಬರಲಿಕ್ಕೆ ಇದೊಂದು ಕಾರಣ ಕೂಡ ಹೌದು. ಬೇರೆ ಭಾಷೆಗಳು ಮೈಲಿಗೆ ಅನ್ನೋ ಭಾವನೆ ಇದ್ದರೆ ಅದು ತಪ್ಪು. ಭಗವಂತನ ಮಹಿಮೆ ಹೇಳಿದಾಗ ಅದಕ್ಕಿಂತ ಮಡಿಯಾಗೋದು ಬೇಡ ಅಂತ ಹೇಳ್ತಾರೆ. ಆ ದೃಷ್ಟಾಂತ ಕೊಟ್ಟು ಮಳೆಯ ನೀರು ಓಣಿಯಲ್ಲಿ ಹರಿಯೋದು ಹೇಗೋ ಪ್ರಾಕೃತ ಭಾಷೆ ಹಾಗೆ ಒಪ್ಪೋಣ. ಆದರೆ ಹೆದ್ದೊರೆ ಗೋಣೆ ಮಜ್ಜನ ಪಾನಗೈದವ, ದೊಡ್ಡ ಪ್ರವಾಹಕ್ಕೆ ಸೇರಿದಾಗ ಮಹತ್ವ ಬರುತ್ತೆ. ಇನ್ನು ಪರಮಾತ್ಮನ ಗುಣವರ್ಣನೆಗೆ ಹೊರಟಾಗ ಅದರ ಮಹತ್ವ ತುಂಬ ದೊಡ್ಡದು ಅಂತ ಹೇಳ್ತಾ, ಇವತ್ತಿಗೂ ಕೂಡ ಅನೇಕರ ಮನಸ್ಸಿನಲ್ಲಿ ಆ ಭಾವನೆ ಇದ್ದರೆ ತೆಗೆದುಹಾಕ್ತಾರೆ. ಈ ಮಾತನ್ನು ತಿಳಿಸ್ದಕ್ಕೇನೆ ವ್ಯಾಸರಾಜರಂಥ ಮಹಾನುಭಾವರು, ವ್ಯಾಸತ್ರಯ ಬರೆದ ಪುಣ್ಯಾತ್ಮರು, ಅವರು ಮಾಡಿ ಪುರಂದರದಾಸರ ಕೃತಿಗಳನ್ನು ಪುರಂದರ ಉಪನಿಷತ್ ಅಂತ ಗೌರವಿಸಿದರು ಅಂತ ಹೇಳ್ತಾರೆ. ಪುರಂದರ ಉಪನಿಷತ್ ಅಂತ ಕರಿಬೇಕಾದ್ರೆ ಉಪನಿಷತ್ ಅಂತ ಹೇಳಿದ್ರಿಂದ ರಹಸ್ಯವಾದ ವಿದ್ಯೆ ಅಂತಾಯಿತು. ಉಪನಿಷತ್ ಸಂಸ್ಕೃತದಲ್ಲಿ ಆದ್ದರಿಂದ ಸಂಸ್ಕೃತದ ಮಹತ್ವ ಬಂದಂತೆ ಆಯಿತು. ಎರಡನ್ನೂ ಕೂಡ ಬರೋ ಹಾಗೆ ಹೊರಡಿದ್ದು ವ್ಯಾಸರಾಜ. ಮುಂದೆ ರಂಗವಿಠಲ ಅಂಕಿತ ಶ್ರೀಪಾದರಾಜರಂತೂ ದೊಡ್ಡ ವಾಗ್ವಜ್ರಾದ ಗ್ರಂಥ ನಿರ್ಮಾಪಕರು, ವ್ಯಾಸರಾಜರ ಗುರುಗಳು, ಅವರ ಕನ್ನಡದಲ್ಲಿ ಬರೋದು ಹರಿದಾಸರ ಕೃತಿಗಳ, ಅದರಿಂದ ವಿಶೇಷ ವ್ಯಾಪ್ತಿಯನ್ನು ಪಡೆಯಿತು. ವಾಜರಾಜರಂಥ ಮಹಾಮಹಾಜ್ಞಾನಿಗಳು, ಅವರು ಎಷ್ಟು ಹಾಡು ಬರೆದರೆ, ಅವರ ವೈಕುಂಠ ವರ್ಣನೆ ಲಕ್ಷ್ಮೀಶೋಭನ ಹಾಡಗಳು ವಿಶ್ವಖ್ಯಾತಿಯ ಕೃತಿಗಳು. ಅನಂತರದ ಜಗನ್ನಾಥದಾಸರು ಶ್ರೇಷ್ಠ ಸಂಸ್ಕೃತ ಸಾಲಿಗೆ ಸೇರಿದ ಪುಣ್ಯಾತ್ಮರು. ಈ ಮಾತನ್ನು ಹೇಳ್ತಾ ಭಾಷೆಯ ಬಗ್ಗೆ ಗಮನ ಕೊಡಿ ತಪ್ಪಲ್ಲ, ಆದರೆ ಅದರ ಭಾವದ ಬಗ್ಗೆ ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ, ಹರಿಕಥಾಮೃತ ಸಾರ ಕನ್ನಡ ಅಂತ ದೂರ ಮಾಡಬೇಡಿ ಅಂತ ತಿಳಿಸಿ, ಆದರೆ ಯಾರಿಗೂ ಕೂಡ ಭಗವಂತನ ಮಹಿಮೆಯನ್ನು ಪೂರ್ತಿ ತಿಳಿಸ್ತೇನೆ ಅಹಂಕಾರ ಬೇಡ, ಆಕಾಶದಲ್ಲಿ ಪೂರ್ತಿ ಹರತೇನೆ ಅದು ಎಷ್ಟು ತಪ್ಪೋ ಅಷ್ಟೇ ತಪ್ಪು. ಆಕಾಶದಲ್ಲಿ ನಮ್ಮ ಶಕ್ತಿ ಇದ್ದಷ್ಟು ಹಾರಬಹುದೇ ಹೊರತು ಪೂರ್ತಿ ಹಾರ ಶಕ್ತಿ ಯಾರಿಗೂ ಇಲ್ಲ. ಆಕಾಶ ಅಂದರೆ ವಿಷ್ಣು ಪದ, ಭಗವಂತನ ಪಾದವನ್ನೇ ಮುಟ್ಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇನ್ನು ಎಷ್ಟು ದೊಡ್ಡವನು ದೇವರನ್ನು ಪರಿಕಲ್ಪನೆ ಕೂಡ ಕೊಡ್ತಾರೆ. ಬಾಂಬೊಡೆಯ ಪೆತ್ತನ ಪಾದ ಮಹಿಮಾ ಜಲಧಿ ಪೊಕ್ಕದರಿಂದ ಮಂಟಪರೇ ಮಹೀಸುರು. ಮುಂದೆ ದೇವರ ಕಾರುಣ್ಯ ವರ್ಣನೆ ಮಾಡೋಕ್ಕೆ ಪ್ರಾರಂಭ ಮಾಡಿ, ಎಷ್ಟು ದೊಡ್ಡವನು ಶ್ರೀಹರಿ, ಶ್ರುತಿ ಕತಿಗಳೆ ಅಭಿಮಾನಿ, ಮಹಾಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಹತ ಮಹೈಶ್ವರಿಯ ಜಖಿಳ ಸದ್ಗುಣ ಗಣಾಂಭೂಧಿ. ಅಷ್ಟು ದೊಡ್ಡ ಗುಣ ಸಾಮ ಗುಣ ಸಮುದ್ರ ಪರಮಾತ್ಮ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ. ಸಮ ಸ್ವಲ್ಪ ದೊಡ್ಡವರಾದರೆ ಕಣ್ಣೆತ್ತಿ ನೋಡೋದಿಲ್ಲ, ಅವರೇ ಅವ್ರನ್ನ ಬಂಧು ಬಳಗವನ್ನೇ ಕಣ್ಣೆತ್ತಿ ನೋಡೋ ಸ್ಥಿತಿ ಬಂದ್ಬಿಡ್ತಾರೆ. ಬಂಧು ಬಳಗವನ್ನೇ ಗಮನಿಸೋದಿಲ್ಲ, ಹೋದ್ರೆ ಯಾರೋ ಒಂದು ಗುರುತಿಸಂತೆ ಮಾಡಿಬಿಡ್ತಾರೆ, ಅಷ್ಟು ಅಹಂಕಾರ ಬರುತ್ತೆ ಮನುಷ್ಯನಿಗೆ. ಲಕ್ಷ ಪ್ರಜಾಪತಿ ಮಗಳು ಸತೀದೇವಿ ಬಂದಾಗ ಅವಮಾನ ಮಾಡ್ತಾನೆ, ರುದ್ರದೇವ ಅವಮಾನ ಮಾಡ್ತಾನೆ, ಮುಂದೆ ಪಶ್ಚಾತ್ತಾಪಟ್ಟು ಒಳ್ಳೆಯವನಾಗ್ತಾನೆ, ವಿಚಾರ ಬೇರೆ. ಆ ಕಾಲಕ್ಕೆ ಅಹಂಕಾರ ಬಂತು. ದೃಪದ ರಾಜ ದ್ರೋಣಾಚಾರ್ಯ ಜೊತೆಗಿದ್ದವರು, ಇಬ್ಬರು ಜೊತೆಗೆ, ದ್ರೋಣಾಚಾರ್ಯರ ತಂದೆ ಭರದ್ವಾಜರ ಹತ್ರ, ದೃಪದರಾಜನು ಓದಿದ, ಜೊತೆಗಿದ್ದರು, ಎಲ್ಲ ವಿದ್ಯಾಭ್ಯಾಸ ಮುಗಿದ್ರು. ಹೋಗ್ತಾ ಕೈ ಮೇಲೆ ಕೈ ಹಾಕಿ ಭಾಷೆ ಕೊಟ್ಟ, ನಾನು ಮುಂದೆ ರಾಜನಾಗ್ತೇನಲ್ಲ, ಸಹೈವ ನೌ ರಾಜ್ಯಂ, ನನ್ನ ರಾಜ್ಯ 1/2 ಅಂತ ಹೇಳಿದ. ನೆನ್ಬಿಟ್ಟುಕೊಂಡು ಯಾವುದಲ್ಲ ರಾಜ್ಯ ಅರ್ಥ ಕೊಡ್ತೇನೆ ಅಂತ ಹೇಳಿದೆ, ಏನೇನೋ ಮಾತಾಡಿದ. ಪಾಪ ದ್ರೋಣಾಚಾರ್ಯ ಆಮೇಲೆ ಅಶ್ವತ್ಥಾಮರಿ ಕುಡಿಲ ಕಾಲು ಬೇಕಾಗುತ್ತೆ ಅಂಥೇಳಿ ಒಂದು ಹಸು ಕೇಳಲಿಕ್ಕೆ ಅಂತ ಹೋದರೆ, ಇವನು ಯಾರಿವನು ನಮ್ಗೆ ಗುರ್ತೇ ಇಲ್ಲ ಅಂತ ಹೇಳಿಬಿಡಿದ. ನ ನಿರ್ಧನೋ ರಾಜಸಖೋ ಭವೇತ, ಒಂದು ದರಿದ್ರ ಬ್ರಾಹ್ಮಣ ಇವನು ನನ್ನ ಸ್ನೇಹಿತನಾಗ್ತಾನೆ, ಸುಳ್ಳು ಹೇಳ್ತಾನೆ ಹೊರಗಾಕಿ ಅಂತ ಹೇಳಿಬಿಟ್ಟಂತೆ. ಎಂಥ ಮಾತಾಡ್ತಾನೆ ಅಂದರೆ ಈಗ ಅರ್ಥ ಆಗುತ್ತೆ. ಸಣ್ಣ ಅಧಿಕಾರ ಬಂದಾಗಲೇ ಅಷ್ಟು ಅಹಂಕಾರ ಬಂದರೆ, ಲಕ್ಷ್ಮೀಪತಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಆತ ನೋಡಿದರೆ ಹೇಳ್ತಾರೆ, ತನ್ನ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತಿಹ ಸಂಸ್ತುತಿಗೆ ವಶನಾಗುವನು ಇವನ ಕಾರುಣ್ಯಕ್ಕೇನೆಂಬೆ. ತನ್ನ ಭಕ್ತರು ಮಾಡ್ತಕ್ಕಂಥ ವಚನಕ್ಕೆ ವಶನಾಗ್ತಾನಲ್ಲ, ಯಾರು ಸ್ತೋತ್ರ ಮಾಡೋರು ಗತಿ ಇಲ್ಲ ಅಂದರೆ ಮಹಾಲಕ್ಷ್ಮಿ ಸ್ತೋತ್ರ ಮಾಡ್ತಾರೆ. ಅಂತ ಮಹಾಲಕ್ಷ್ಮಿ ಸ್ತೋತ್ರ ಕೇಳಿದ ಪರಮಾತ್ಮ ಈ ಸಾಮಾನ್ಯ ಭಕ್ತರ ಸ್ತೋತ್ರವನ್ನು ಕೇಳ್ತಾನಲ್ಲ, ಇವನ ಕಾರುಣ್ಯಕ್ಕೇನೆಂಬೆ. ಯಾವುದು ಕೂಸು ಮಾತಾಡಲಿಕ್ಕೆ ಬಂದರೆ ಮಾತಾಡೋ ನಾವು ಕೇಳ್ತೇವೆ ಅಂತ ಹೇಳಿದ್ರೆ ಎಷ್ಟು ಖುಷಿಯಾಗಬಹುದು, ಅದಕ್ಕೆ ಎಷ್ಟು ಕಾರುಣ್ಯ ಬೇಕು. ಕೂಸೆ ಹೊಸ ವಿಚಾರ ಏನಿರೋದಿಲ್ಲ, ಅದರ ಒಂದು ಸೌಜನ್ಯ ಭಕ್ತಿ ಇದೆಯಲ್ಲ, ಪ್ರೀತಿ ಇದೆಯಲ್ಲ, ನಾವು ಅಪ್ರಿಷಿಯೇಟ್ ಮಾಡ್ತಾರೆ ತಿಳಿದವರು. ಅದನ್ನು ಹೇಳೋದಕ್ಕೆ ಭಗವಂತನ ಕಾರುಣ್ಯವನ್ನು ವರ್ಣನೆ ಮಾಡಿದ್ರೆ ನಮಗೆ ಒಂದು ಧೈರ್ಯ ಬರುತ್ತೆ. ನಮ್ಮ ಸ್ತೋತ್ರವನ್ನು ದೇವರು ಕೇಳ್ತಾನಂದರೆ ಕೇಳ್ತಾನೆ. ಇದು ಕೂಡ ಟೀಕಾರಾಯರ ಮಾತೆ, ಅವರ ತತ್ವಪ್ರಕಾಶಿ ಕೊನೆಗೆ ಬರೀತಾರೆ. ನ ಹೀಂದಿರ ಆರಾಧ್ಯ ಪದೋ ಮುಕುಂದ ದೂರ್ವಾಂಕುರೈರ್ ಮಂದಧನೈರ್ ಅಪೂಜ್ಯ. ಅವ್ರ ಮಾತು ನೋಡಿ, ಪರಮಾತ್ಮನ ಪಾದ ಪೂಜೆ ಮಾಡೋದು ಯಾರು ಗೊತ್ತಾ, ಮಹಾಲಕ್ಷ್ಮೀದೇವಿ ಪೂಜೆ ಮಾಡ್ತಾರೆ. ಅದನ್ನೇ ಶ್ರೀರಮಣೆ ಕರಕಮರ ಪೂಜಿತ ಚಾರುಚರಣ ಸರೋಜ, ಅದು ಟೀಕಾರಾಯರ ಮಾತನ್ನು ಕನ್ನಡದಲ್ಲಿಟ್ಟಿದ್ದಾರಷ್ಟೆ. ಇಂದಿರಾರಾಧ್ಯ ಪದ ಮುಕುಂದ, ಅವರು ಅಷ್ಟು ದೊಡ್ಡವನು. ಆದರೆ ನಾವು ನಹಿ ದುರ್ವಾಂಕುರೈಹಿ ಮಂದಧನೈರ ಪೂಜ್ಯ, ನಮ್ಮದಲ್ಲೇ ಸಾಮಾನ್ಯ, ನಮ್ಮ ಸಂಪತ್ತೆಲ್ಲ ಭಾರಿ ಸಾಮಾನ್ಯ, ಏನೋ ದೇವರ ಮೇಲೆ ದೂರ್ವ ಗರಿಕೆ ಹಾಕಿದರೆ ಸ್ವೀಕಾರ ಮಾಡದೇ ಇರ್ತಾನೆ ಪರಮಾತ್ಮ. ನಮ್ಮ ಗರಿಕೆಗೂ ಪರಮಾತ್ಮ ಬೆಲೆ ಕೊಡ್ತಾನೆ. ಎಲ್ಲಿ ಮಹಾಲಕ್ಷ್ಮಿ ಪೂಜೆ, ಎಲ್ಲಿಯ ನಮ್ಮ ಪೂಜೆ, ಇದನ್ನು ದೇವರು ಸ್ವೀಕಾರ ಮಾಡ್ತಾನೆ ಅಂದರೆ ಎಷ್ಟು ಕರುಣಾಳು. ಆ ತತ್ವಪ್ರಕಾಶಕ್ಕೆ ಮಾತನ್ನು ಹಾಗಿಟ್ಟರು ಜೈತೀರ್ಥ. ದೊಡ್ಡವರಿಂದ ಸುತ್ತನಾದ ವ್ಯಕ್ತಿಗೆ, ಭಾರಿ ದೊಡ್ಡ ವ್ಯಕ್ತಿಗೆ ಸಣ್ಣವ್ರನ್ನ ಕಂಡರೆ ಗಮನಿಸಬೇಕಾದ ನಿಯಮ ಇಲ್ಲ. ಯಾರಾದರೂ ಗಮನಿಸಲಿಲ್ಲ ಅಂದರೆ ಅವ್ರನ್ನ ಬಯೋದಿಲ್ಲ, ಓದಿ ಉನ್ನೇ ಬೈತಾರೆ, ಅಂತ ದೊಡ್ಡವರು ನೀನ್ಯಾಕೆ ಹೋಗಿ ಅಂತ ಕೇಳಿಬಿಡ್ತಾರೆ ಅಷ್ಟೇ. ಎಷ್ಟೋ ಜನ ಇಂಟರ್ವ್ಯೂ ಸಿಗಬೇಕಾದ್ರೆ ಎಷ್ಟೋ ಕಷ್ಟಪಡಬೇಕಾಗುತ್ತೆ. ಅಂಥದ್ದು ಭಗವಂತ ನಮ್ಮ ಮಾತುಗಳನ್ನು ಕೇಳ್ತಾನೆ ಅಂತ ಹೇಳಿದರೆ ಇವನ ಕಾರುಣ್ಯಕ್ಕೆ ಏನೆಂಬೆ ಅಂತ ಹೇಳಿದ್ರು. ಇವನ ಕಾರುಣ್ಯಕ್ಕೆ ಏನು ಹೇಳೋದು ಈ ಮತ್ತೆ ಮುಂದೆ ಹೇಳ್ತಾರೆ. ಮನವಜರ ಗತಿ ದೂರ ನೆನೆವರನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗೆ ತಾನಿದ್ದು ಜನಿಸುವ ಜಗದುದರತ ಘನಮಹಿಮ ಗಾಂಗೇಯನುತ ಗಾಯನವ ಕೇಳುತ ಗಗನಚರ ವಾಹನ ದಿವೌ ಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ. ಮನವಚನ ಗತಿ ದೂರ, ಯಾವ ಮನಸ್ಸು ಯಾರ ಮನಸ್ಸು ದೇವರನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಜಸ್ಟ್ ವಿ ಕಾಂಟ್ ಇಮ್ಯಾಜಿನ್ ಅಂತೀವಲ್ಲ, ದೇವ್ರ ಮೇಲೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡವರು, ಯಾವ ಮಾತುಗಳು ವೇದದ ಮಾತುಗಳಿಂದ ಹಿಡಿದು ಅನಂತಾನಂತ ಶಬ್ದರಾಶಿ ಪರಮಾತ್ಮನ ಮುಂದೆ ಚಿಕ್ಕದಾಗಿ ಬಿಡುತ್ತೆ, ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡವನು ದೇವ್. ಮನ ಸೂರ್ಯನ ಮುಂದೆ ಯಾವ ದೀಪ ಹಚ್ಚಿಟ್ರು ಕೂಡ ದೀಪ ಡಲ್ ಆಗತ್ತೆ ಹೊರತು ಸೂರ್ಯನಿಗೇನು ಪ್ರಯೋಜನ ಇದೆ? ನಮ್ಮ ಎಷ್ಟು ಕೋಟಿ ಕೋಟಿ ದೀಪಗಳು ಕೂಡ ಒಬ್ಬ ಸೂರ್ಯನ ಪ್ರಕಾಶ ಮೀರಲಿಕ್ಕಾಗೋದಿಲ್ಲ. ಜಗತ್ತಿನ ಎಲ್ಲ ಶಬ್ದರಾಶಿಯು ಕೂಡ ದೇವರ ಮುಂದೆ ಏನೂ ಅಲ್ಲ. ಹೋಗಿ ಮೇಲೆ ಕಲ್ಲೆಸ್ತ್ರೆ ನಮ್ಮ ತಲೆ ಮೇಲೆ ಬೀಳಬೇಕು ಹೊರತು ಮುಂದಕ್ಕೆ ಹೋಗೋದಿಲ್ಲ. ಎಲ್ಲ ಶಬ್ದಗಳು ವಾಪಸ್ ಬಂದ್ಬಿಡುತ್ತಂತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಅಂಥ ಪರಮಾತ್ಮ ನೆನೆವರನು ಅನುಸರಿಸಿ ತಿರುಗುವನು, ಎಂಥ ಕಾರುಣ್ಯ ಇದೆ. ನೆನೆದರೆ ಸುಮ್ಮನೆ ಅಲ್ಲ, ಹಿಂದೆ ಬಂದ್ಬಿಟ್ಟು ಫಾಲೋ ಮಾಡ್ತಾನಂತೆ ಪರಮಾತ್ಮ. ಅನುಸರಿಸಿ ಹೋದಲ್ಲೆಲ್ಲ ಬರ್ತಾನಂತೆ ಪರಮಾತ್ಮ. ಎಷ್ಟು ಕಾರುಣ್ಯ ಇದೆ. ದೇವರಿಂದ ನಾವು ದೂರ ಯಾತಕ್ಕಾಗ್ತೇವೆ ಅಂದರೆ ದೇವರ ಬಗ್ಗೆ ಭಯ ಬಂದಿರುತ್ತೆ ನಮಗೆ. ಈ ಕರುಣಾಸಂಧಿ ಕೆಟ್ಟದಾಗ ಭಯ ಬಂದ್ಬಿಡೆ, ಭಯ ಹೋಗಿಬಿಟ್ಟು ಭಕ್ತಿ ಬರಲು ಶುರುವಾಗುತ್ತೆ. ದೊಡ್ಡವ್ರನ್ನ ಕಂಡ್ರೆ ಭಯ ಪಡೋದು ನಮ್ಮ ಸ್ವಭಾವ. ಭಾರಿ ದೊಡ್ಡವರಾಗ್ತಾ ಹೋದಂತೆ ಭಯ ಹೆಚ್ಚಾಗುತ್ತೆ. ದೇವರು ಭಾರಿ ದೊಡ್ಡವರಾದ್ರಿಂದ ಭಯ ಬಂದುಬಿಟ್ಟಿದೆ. ಎಷ್ಟು ಮಟ್ಟಿ ಭಯ ಅಂದರೆ ಸಣ್ಣ ಹುಡುಗರು ದೇವ್ರನ್ನ ಕಂಡ್ರೆ ಇಲ್ಲ ಇಲ್ಲ ಅಂತಾರೆ, ಇಲ್ಲರ ಒಳ್ಳೆ ಅಂತಾರೆ. ಎರಡರಲ್ಲೊಂದು ಭಾರಿ ಡಿಫಿಕಲ್ಟಿ, ಯು ಡೋಂಟ್ ಲೈಕ್ ಹಿಮ್ ಅಂತ ಹೇಳ್ತಾರೆ. ಯಾಕೆ ಬರೀ ಮಡಿ ಮಡಿ ಅಲ್ಲಿ ಆಹಾರ ನೋಡಿಬಿಟ್ಟು ಇಷ್ಟು ಬಂದು ಇವರೇ ದೇವ್ರು ನಂಬಿದವರು ಎಷ್ಟು ಹಾರಾಡ್ತಾರೆ, ದೇವರು ಎಷ್ಟು ಹಾರಾಡ್ತಾರೋ ಅನಿಸ್ಬಿಡ್ತದೆ. ಆದರೆ ದೇವರು ಎಂದೆಂದೂ ಹಾರಾಡೋದಿಲ್ಲ. ಯಾಕೆ ಪರಿಶುದ್ಧ ಪರಮಾತ್ಮ, ಅವನ ಕಾರುಣ್ಯ ಭಾರಿ ದೊಡ್ಡದು. ಜಗತ್ತಿನಲ್ಲಿ ಯಾರಾದರೂ ಸುಲಭ ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕಿಂತ ಸುಲಭ ಭಗವಂತ ಅಂತ ಹೇಳ್ತಾರೆ. ಅತಿ ಸುಲಭ, ಅದರ ಮುಂದೆ ಸಾಕಷ್ಟು ವರ್ಣನೆ ಮಾಡ್ತಾರೆ. ನೆನೆವರನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ, ಗಂಗಾ ಸಾಕ್ಷಾತ್ ಗಂಗಾ ಜನಕ ಪರಮಾತ್ಮ ಜಾಹ್ನವಿ ಜನಕ, ಜನರೊಳಗೆ ತಾನಿದ್ದು ಜನಿಸುವ ಜಗದುದರ ತಾನು. ನಮ್ಮ ಹಿಂದೆ ಹೇಗೆ ಬರ್ತಾನೆ ನೆನೆವರನು ಅನುಸರಿಸಿ ತಿರುಗುವನು ಅಂತ ಹೇಳಿದ್ರಲ್ಲ, ಹೇಗೆ ಬರ್ತಾನೆ ಅಂದರೆ ಎಲ್ಲ ಒಳ್ಳೆ ಕಡೆಗಾರ ಯಾರು ಬಂದು ಬಿಡ್ತಾನೆ, ಕೆಟ್ಟ ಕಡೆ ಯಾರು ಬರ್ತಾರ? ಕೆಟ್ಟ ಏರಿಯಾ ಕಿದ್ದುಬಿಟ್ರೆ ಬೆಂಗಳೂರಲ್ಲಿ ದೂರ ಇದ್ದರೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಡಿ ಬೆ ಬಂದಿರೋ ಭಾಷೆಯನ್ನು ಬರಲಿಕ್ಕೆ ಆಗಲ್ಲ ಅಂತ ಬಿಡ್ತಾರೆ. ಅಂಥ ಹೊತ್ತಿನಲ್ಲಿ ತಾಯಿಯ ಗರ್ಭದಲ್ಲಿ ಬಹುಶಃ ಅತ್ಯಂತ ಹೇಯವಾದ ಜಾಗ ಗರ್ಭವಾಸ ಅಂದರೆ ಅದಕ್ಕಿಂತ ದುಃಖ ಇಲ್ಲೋ ನಿಲ್ವಂತ, ಅಲ್ಲಿ ಜೀವ ಬರಬೇಕು. ದೇವರು ತಾನು ಬರ್ತಾನೆ ಅಂತ ಜೊತೆಗೆ. ಎಷ್ಟು ಕರುಣಾಡು ಬೇರೆಯವರು ಅನುಸರಿಸಿ ತಿರುಗುವವರು, ಗರ್ಭದಲ್ಲೂ ಪರಮಾತ್ಮ ಬಂದು ಕೊಡ್ತಾನೆ. ಇಲ್ಲದ್ರೆ ಯಾರು ಹುಡ್ತಾನೆ ಇರಲಿಲ್ಲ, ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಜನರೊಳಗೆ ತಾನಿದ್ದು ಜನಿಸುವ ಜಗದುದರ ತಾನು. ಅವನೇನಪ್ಪ ಗತಿ ಇಲ್ಲ, ಜಗದುದರ. ತಾಯಿ ಗರ್ಭದಲ್ಲಿ ನಾವಿದ್ದೇವೆ, ನಮ್ಮ ತಾಯಿಯನ್ನು ಸೇರಿಸಿದಂತೆ ಇಡೀ ಜಗತ್ತನ್ನು ಪರಮಾತ್ಮ ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ. ಎಷ್ಟು ಕಾರುಣ್ಯ ಇರಬೇಕು. ಇಡೀ ಜಗತ್ತನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ. ಉದರಂ ಚಿಂತ್ಯಮೀ ಶಸ್ಯ ತನುತ್ತೇ ಪೆಹಿಲಂಭರಂ ಒಲಿತ್ರಯಾಂಕಿತಂ ನಿತ್ಯಂ ಉಪಗೂಢಂ ಶ್ರೇಯೈಕಯ. ಅದಕ್ಕೆ ಜಗದುದರ ಅಂತ ಪದ ಉಪಯೋಗಿಸಿ ಜಗತ್ತನ್ನು ಉದರದಲ್ಲಿ ಇಟ್ಕೊಂಡಿದ್ದಾನೆ ಪರಮಾತ್ಮ. ಅಂಥವನು ನಮ್ಮ ತಾಯಿ ಗರ್ಭದಲ್ಲಿ ನಾವಿದ್ದಾಗ ನಮ್ಮ ಜೊತೆಗೆ ಬರ್ತಾನಲ್ಲ, ಎಷ್ಟು ಕರುಣಾಡು ಇದ್ದಾನೆ. ಜಗದುದರ ಜನಿಸುವನು ಜನ ಹೇಳ್ತಾರೆ, ಜನರೊಳಗೆ ತಾನಿದ್ದು ಜನಿಸುವ ಜಗದುದರ ತಾ. ಮುಂದಿನ ಭಾಗ ಘನಮಹಿಮ. ಘನಮಹಿಮ ಆತನ ಮಹಿಮೆ ಅಂತ ಹೇಳಿದರೆ ಭಾರಿ ದೊಡ್ಡ ಮಹಿಮೆ. ಗಾಂಗೇಯ ನುತ ಗಾಯನವ ಕೇಳುತ್ತ, ಗಾಂಗೇಯ ನುತ ಭೀಷ್ಮರಿಂದ ನುತ ಗಂಗಾ ಜನಕ. ಹಿಂದೆ ಪದ ನೋಡಿ ಹೇಳಿದ್ದಾರೆ ಜಾಹ್ನವಿ ಜನಕ ಅಂಥೇಳಿ, ಈಗ ಗಾಂಗೇಯ ನುತ ಅಂತ ಹೇಳಿದ್ದಾರೆ. ಗಂಗೆಯ ಅಪ್ಪ ಈತ, ಗಂಗೆಯ ಮಗ ಭೀಷ್ಮರು, ಅವರಿಂದ ಸ್ತುತ್ಯನಾಗ್ತಾನೆ. ಗಂಗೆಯ ತಂದೆಯಾದ ಭಗವಂತ ಗಂಗೆಯ ಪುತ್ರನಾದ ಭೀಷ್ಮರಿಂದ ಸ್ತುತನಾಗ್ತಾನೆ. ಅರ್ಥ ಆಗತ್ತ? ಗಂಗೆಯ ತಂದೆ ಅಪ್ಪ, ಗಂಗೆಯ ಮಗ ಭೀಷ್ಮರು. ಸೊ ಭೀಷ್ಮರು ಪರಮಾತ್ಮ ಏನಾಗಬೇಕಾಯ್ತು? ಹಾಗಿದ್ರೆ ಮಗಳ ಮಗ ಆಗಬೇಕಾಯ್ತು ಆ ಲೆಕ್ಕದಲ್ಲಿ. ಭೀಷ್ಮರು ಯಾತಕ್ಕೆ ಪರಮಾತ್ಮನಿಗೆ ಪ್ರಿಯರು ಅಂದರೆ ಮಗಳ ಮಗ. ಮಗಳ ಮಕ್ಕಳಿಗಾದ್ರೆ ಭಾರಿ ಪ್ರೀತಿ ಜಾಸ್ತಿ ಆಗಿದೆ. ಆದಷ್ಟು ಬೇಗ ಬೇಗ ಬರಬಿಟ್ಟು ಬೇಗ ಹೋಗ್ತಾರಲ್ಲ, ಅದಕ್ಕೆ ಯಾವಾಗಲೂ ಇದ್ದವ್ರನ್ನ ಕಂಡ್ರೆ ಸ್ವಲ್ಪ ಅಸಡ್ಡೆ ಇರುತ್ತೆ. ಅತಿ ಪರಿಚಯದ ಅವಜ್ಞ. ಮಗಳು ಯಾವಾಗಲೂ ಸ್ವಲ್ಪ ಬಂದು ಮತ್ತೆ ಹೊರಟುಬಿಡ್ತಾರೆ. ಅದೇ ತಾಯಿ ಜೊತೆ ಮಕ್ಕಳು ಹೊರಟುಬಿಡ್ತಾರೆ, ಅದಕ್ಕೆ ಪ್ರೀತಿ ಜಾಸ್ತಿ. ಭೀಷ್ಮರ ಮೇಲೆ ಎಷ್ಟು ಪ್ರೀತಿ ಅಂದರೆ ಗಾಂಗೇಯ ನುತ ಭೀಷ್ಮರು ಸ್ತೋತ್ರ ಮಾಡಿದ್ದಾರೆ. ಅಲ್ಲಿ ನೋಡಿದರೆ ಮಹಾಲಕ್ಷ್ಮಿ ಸ್ತೋತ್ರ ಮಾಡಿದ್ದಾರೆ, ಇಲ್ಲಿ ನೋಡಿದರೆ ಭೀಷ್ಮರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಂಥವನು ಗಾಯನವ ಕೇಳುತ್ತಾ ದಿವೋಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ ಅಂಥವ್ರು ನಮ್ಮ ಹಾಡಿಗೆ ಸಂಗೀತ ಇರುತ್ತಾ, ರಾಗ ಇರುತ್ತಾ, ಏನಿರುತ್ತೆ, ಪರಮಾತ್ಮನ ಮೆಚ್ಚಿಸ್ತಕ್ಕಂಥ ಯಾವ ಗುಣ ನಮ್ಮ ಮಾತಿಗಿರುತ್ತೆ ಹೇಳಿ ಅಂತ ಕೇಳ್ತಾರೆ. ಭಗವಂತನಾದ ಕೃಷ್ಣ ವೇಣುಗಾನ ಮಾಡಿದಾಗ ಕಶ್ವಲಂ ಯಯುಹು ವಿಸ್ಮೃತ ಚಿತ್ತ, ಬ್ರಹ್ಮಾದಿ ದೇವತೆಗಳು ಆ ಪರಮಾಶ್ಚರ್ಯ ಪಡ್ತಿದ್ದಾರೆ ಪರಮಾತ್ಮನ ವೇಣುನಾದ ಕೇಳಿ. ಅದರ ರಾಗ ತಾಳ ಎಲ್ಲ ಭೂಲೋಕ ಯಾರು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅಂದರೆ ಎಲ್ಲದರಲ್ಲೂ ಅಚಿಂತ್ಯದ್ಭುತ ಮಹಿಮಾ. ಅಂಥ ಪರಮಾತ್ಮ ಭಾರಿ ದೊಡ್ಡ ಎಕ್ಸ್ಪರ್ಟ್ ಸಂಗೀತಗಾರ. ಯಾವುದು ಚಿಕ್ಕ ಮಗು ಅದು ಫ್ರೀ ಸ್ಟೈಲಲ್ಲಿ ಹೇಳಿದರೆ ಏನಂತ ಕೇಳಬೇಕು ಅದನ್ನು. ಅದು ಫ್ರೀ ಸ್ಟೈಲ್ ಸಂಗೀತ, ಯಾವ ಸಂಗೀತಕ್ಕೂ ಮ್ಯಾಚ್ ಆಗೋದಿಲ್ಲ. ಸುಮ್ಮನೆ ಹೇಳ್ತಾ ಇರ್ತಾನೆ, ಯಾರಾದರೂ ಕೇಳಬಹುದಾ, ದೇವರು ಕೇಳ್ತಾನೆ ಅಂತ ಹೇಳ್ತಾನೆ. ಸಾಮಗಾನ ಅನ್ನುತ್ತ ಪರಮಾತ್ಮ. ಸಾಮವೇದ ಎಲ್ಲ ಸಂಗೀತದ ಮೂಲಭೂತವಾದದ್ದು ಸಾಮವೇದ. ಅದರಿಂದ ಸ್ತುತ್ಯನಾದವನು ಪರಮಾತ್ಮ. ಸಕಲ ವೇದ ಪ್ರತಿಪಾದ್ಯನಾದವನು ಅವನು. ಭಕ್ತರು ಮಾಡ್ತಕ್ಕಂಥ ಗಾಯನವನ್ನು ಕೇಳ್ತಾ ಗಗನಚರ ವಾಹನ ದಿವೋಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ ಪ್ರತಿಯೊಬ್ಬ ದೇವತೆಗಳ ಸಮೇತ ಬರ್ತಾನಂತೆ. ದೇವರು ಮತ್ತೊಂದು ಮಹಿಮೆ. ದಿವೋಕಸರೊಡನೆ ಚರಿಸುವ, ಯಾರೊಬ್ಬರನ್ನು ಕರೆದ್ರು ಅವರೊಬ್ಬರು ಬಂದರೆ ಪುಣ್ಯ, ಆದರೆ ಒಬ್ಬರನ್ನು ಕರೆದ್ರೆ ಎಲ್ಲರೂ ಬರ್ತಾರೆ ಅಂದರೆ ದೇವರನ್ನು ಕರೆದಾಗ ಮಾತ್ರ ಅಂತ ಹೇಳ್ತಾರೆ. ಅವರೊಬ್ಬರನ್ನು ಕರೆದ್ರೆ ಇಡೀ ದೇವತಾ ವೃಂದ ಬರುತ್ತೆ. ಇದು ದೇವರ ಮಹಿಮೆ. ದೇವರ ಹಿರಿಮೆಯನ್ನು ಆಚಾರ್ಯರು ಕೃಷ್ಣಾಮೃತ ಮಾಡೋದ್ರಲ್ಲಿ ಹೇಳಿದ ಮಾತಿನ ಸಾರಾಂಶ ಇದೆ. ಒಬ್ಬೊಬ್ಬರು ಪೂಜೆ ಮಾಡಿದರೆ ಒಬ್ಬರು ಪೂಜೆ ಮಾಡೋದಾಗುತ್ತೆ ಅಷ್ಟೇ, ಹೆಚ್ಚಲ್ಲ. ಗಣೇಶರ ಪೂಜೆ ಗಣೇಶರ ಪೂಜೆ, ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆ, ಶಿವನ ಪೂಜೆ ಶಿವನ ಪೂಜೆ, ಎಲ್ಲರ ಪೂಜೆ ಆಗೋದಿಲ್ಲ. ಆದರೆ ಅರ್ಚಿತೇ ಸರ್ವದೇವೇಶೆ ಶಂಖಚಕ್ರ ಗದಾಧರೆ ಅರ್ಚಿತಾ ಸರ್ವದೇವಾಶ್ಯು ಯತಃ ಸರ್ವಗತೋ ಹರಿಹಿ. ಕೃಷ್ಣಾಮೃತ ಮಾಡೋದ ಮಾತಿದೆ. ಒಬ್ಬ ಕೃಷ್ಣನ ಪೂಜೆ ಮಾಡಿದರೆ ಎಲ್ಲ ದೇವ್ರ ಪೂಜೆ ಮಾಡಿದಾಗಿಬಿಡುತ್ತಂತೆ. ಅಷ್ಟು ಶ್ರೇಷ್ಠ ದೇವ್ರ ಪೂಜೆ ಅಂದರೆ ಸಮಸ್ತ ದೇವತೆಗಳ ಪೂಜೆ. ಅದಕ್ಕೆ ಒಂದು ಪದ ಇದೆ, ದೇವರ ಪೂಜೆ ಅಂತ ಕರೀತೇವೆ ನಾವು. ದೇವ ಪೂಜಾ ದೇವರ ಪೂಜೆ, ದೇವನ ಪೂಜೆ ಅಲ್ಲ ದೇವರ ಪೂಜೆ. ಅದಕ್ಕೆ ಒಬ್ಬ ದೇವರನ್ನು ಪೂಜೆ ಮಾಡಿದರೆ ಎಲ್ಲ ದೇವತೆಗಳ ಪೂಜೆ ಆಗುತ್ತಂತೆ. ಅದು ಮ್ಯಾಜಿಕ್ ಅದು. ಯಾತಕ್ಕೆ ಹಾಗಾಗತ್ತೆ ಅಂತ ಪ್ರಶ್ನೆ. ಒಬ್ಬ ದೇವರನ್ನು ಪೂಜೆ ಮಾಡಿದರೆ, ಶ್ರೀಹರಿಯನ್ನು ಪೂಜೆ ಮಾಡಿದರೆ ಸಮಸ್ತ ದೇವತೆಗಳ ಪೂಜೆ ಯಾತಕ್ಕಾಗತ್ತೆ ಅಂದರೆ, ಯತ ಸರ್ವಗತೋ ಹರಿಹಿ, ಎಲ್ಲರೊಳು ಪರಮಾತ್ಮ ಇದ್ದಾರೆ. ಆದಮೇಲೆ ಎಲ್ಲರ ಪೂಜೆ ಆಯ್ತಲ್ಲ, ಆಗ ಇನ್ಯಾರು ಸರ್ವಗತರಲ್ಲ. ಸರ್ವಗತ ಪರಮಾತ್ಮ ಒಬ್ಬನೇ. ಸರ್ವಗತ ಅಂದರೆ ಏನು? ಎಲ್ಲರೊಳಗಿರೋನು, ಎಲ್ಲ ಕಡೆ ಇರೋರು, ಎಲ್ಲ ಕಾಲಕ್ಕೂ ಇರೋರು. ದೇವರೊಬ್ಬನೇ ಆಗಿರೋ, ಎಲ್ಲರೂ ಬದಲಾಯಿಸ್ತಾರೆ, ದೇವರು ಬದಲಾಗೋದಿಲ್ಲ, ಒಬ್ಬನೇ ಇರ್ತಾರೆ. ಅಂಥ ದೇವರು ಸರ್ವಗತನಾದ ಶ್ರೀಹರಿ ಎಲ್ಲರ ಸವೇತ ಇದ್ದಾನೆ. ಆದ್ದರಿಂದ ಅವನೊಬ್ಬನ ಪೂಜೆ ಸಮಸ್ತ ದೇವತೆಗಳ ಪೂಜೆ ಆಗುತ್ತೆ. ಆದ್ದರಿಂದ ಅವತ್ತು ಮಲ್ಲಿ ಸಾರಿಗ್ರಾಮ ಪೂಜೆ ಮಾಡ್ದ, ಎಷ್ಟು ಜನರ ಪೂಜೆ ಆಯಿತು, ಸಮಸ್ತ ದೇವತೆಗಳ ಪೂಜೆ ಆಯಿತು, ಎಷ್ಟು ಜನ ಅನುಗ್ರಹ ಪಾತ್ರ ಆಗ್ತಾನೆ ಲೆಕ್ಕ ಆಯಿತು. ಎಷ್ಟು ಜನಗಳ ಅನುಗ್ರಹಕ್ಕೆ ಪಾತ್ರನಾಗ್ತಾರೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇದೆ. ಅದಕ್ಕೆ ವಿಷ್ಣು ಪೂಜೆಗೆ ಅಷ್ಟು ಮಹತ್ವ ಬಂತು. ಅದರಿಂದಲೇ ವಿಷ್ಣು ಸರ್ವೋತ್ತಮ. ಈ ರೀತಿ ಯೋಚನೆ ಮಾಡಿದರೆ ಯಾವ ಒಬ್ಬನ ಪೂಜೆ ಮಾಡಿದರೆ ಎಲ್ಲರ ಪೂಜೆ ಆಗುತ್ತೋ ಅವನು ಸರ್ವೋತ್ತಮ. ಇನ್ನು ಯಾರೊಬ್ಬರು ಪೂಜೆ ಮಾಡಿದರೂ ಕೂಡ ಎಲ್ಲರ ಪೂಜೆ ಆಗೋದಿಲ್ಲ. ಶ್ರೀಹರಿಯ ಪೂಜೆ ಮಾಡಿದಾಗ ಮತ್ತೆ ಎಲ್ಲರ ಪೂಜೆ ಆಗುತ್ತೆ, ಅವ್ರಿಗೆ ಅವನು ಸರ್ವೋತ್ತಮ. ಈ ಮಾತು ಅರ್ಥ ಮಾಡಿಕೊಂಡಾಗ ಸುಲಭವಾಗಿ ನಾವು ತಿಳಿಬಹುದು. ಇದನ್ನೇ ಶ್ವೇತಕೇತುವನ್ನು ಕುರಿತು ಉದ್ದಾಲಕರು ಕೇಳಿದರು. ಶ್ವೇತಕೇತು ಮಗ, ಉದ್ದಾಲಕರು ತಂದೆ, 12 ವರ್ಷ ಮಗನಿಗೆ ನೋಡಿದರು. ಆಟ ಪಾಠ ಮಾಡ್ಕೊಂಡು ಇದ್ದುಬಿಟ್ಟ, ಸುಖವಾಗಿ ಓದ್ತಾನೆ ಇರಲಿಲ್ಲ. ಅವತ್ತು ಒಂದು ಕೇಸ್ ಅಂಥದ್ದಿತ್ತು, ಇವತ್ತೆಲ್ಲ ಅಂಥ ಕೇಸೇ ಇವತ್ತಿರೋದು, ವೇದ ಓದೇ ಇರಲಿಲ್ಲ. ತಂದೆ ನೋಡಿದರು, ಭಾರಿ ದುಃಖ ಆಯ್ತು ಅವರಿಗೆ. ಪಾಪ, ಏನು ಶ್ವೇತಕೇತು, ನಮ್ಮ ವಂಶದೊಳಗೆ ಈ ರೀತಿ ಯಾರೂ ಇರಲಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಯಾರೂ ಇರಲಿಲ್ಲ, ಎಂಥ ಕಾಲ ಇತ್ತು ಲೆಕ್ಕ ಹಾಕಿ. ಪ್ರತಿಯೊಬ್ಬರು ಸಕಾಲಕ್ಕೂ ಉಪನಯನ ಶಾಸ್ತ್ರಾಧ್ಯಯನ ಶುರು. ನೀನೊಬ್ಬನು ಹೀಗಾಗಿಬಿಟ್ಟಿಯಲ್ಲ ಅಂತ ನೊಂದು ಹೇಳಿದ್ರಂತೆ ಪಾಪ. ಇವತ್ತು ನೊಂದು ಹೇಳ್ತಾರೆ, ಓದೊಂದು ಸಿಕ್ಕರೆ ನೊಂದು ಹೇಳ್ತಾರೆ, ನೀನೊಬ್ಬನು ಹೀಗಾಗಿಬಿಟ್ಟಿಯಲ್ಲಯ್ಯ, ಎಲ್ಲರೂ ಕಾನ್ವೆಂಟ್ಗೆ ಹೋಗ್ತಾರೆ, ನೀನೊಬ್ಬನು ಉಪನಯನ ಮಾಡಿಕೊಂಡು ಕೂತ್ಬಿಟ್ಟಿ, ಆ ಥರ ಯೋಚನೆ ಮಾಡ್ತಾರೆ. ಉಲ್ಟಾ ಪಟ್ಟದ ಕಾಲ ಇತ್ತು, ನೀವೊಬ್ಬನು ಯಾಕೆ ಹೀಗಾಗಿಬಿಟ್ಟಿ. ಭಾರಿ ಸಿಟ್ಟು ಬಂತು, ಮನೆ ಬಿಟ್ಟು ಹೋಗೇ ಬಿಟ್ಟು ಅವ್ನು ನಡೆಯುತ್ತೆ. ತಂದೆ ಹುಡುಕ್ಲಿಕ್ಕೆ ಹೋಗಲಿಲ್ಲ. ಒಂದು ದಿವಸ ಆಯಿತು, 2 ದಿವಸ ಆಯಿತು, ತಿಂಗಳಾಯಿತು, ವರ್ಷ ಆಯಿತು, 12 ವರ್ಷ ಆಯಿತು. ಎಷ್ಟು ಗಟ್ಟಿ ಮನಸ್ಸು ತಂದೆಗೆ, ಹುಡುಕ್ಲಿಕ್ಕೆ ಹೋಗಲೇ ಇಲ್ಲ. 2 ಆತನಿಗೆ ಅಕಸ್ಮಾತ್ ಅವನು ಯಾರು ಓದೋ ಹಠ ಹಿಡಿದು ಓದಲಿಕ್ಕೆ ಅಂತ ಹೋಗಿದ್ದರೆ ಬದುಕ್ತಾನೆ, ಯೋಚನೆ ಇಲ್ಲ, ಹುಡುಕ್ಬೇಕಾಗಿಲ್ಲ. ಅಕಸ್ಮಾತ್ ಸಿಟ್ಟು ಮಾಡ್ಕೊಂಡು ಬಿಟ್ಟು ಹೋಗಿದ್ರೆ ಆಳಾಗಲು ಏನು ಮಾಡೋಕ್ಕಾಗತ್ತೆ ಮಗ, ಇದ್ದೇನು ಉಪಯೋಗ. ಆ ರೀತಿ ಇಂಥ ಒಂದು ಧೈರ್ಯ ಅವರಿಗಿತ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯೋಗ್ಯನಾದರೆ ಇರಲಿ, ಅಯೋಗ್ಯನಾದರೆ ಹೋಗಲಿ ಅಷ್ಟೇ. ಇದಕ್ಕೆ ಹಿಂದಿನ ಕಾಲದಲ್ಲಿ ಸಂಸ್ಕಾರ ಯಾವ ಮಟ್ಟದ್ದಿತ್ತು, ಅವ್ರ ವ್ಯಾಮೋಹ ಇರಲಿಲ್ಲ ಅವರಿಗೆಲ್ಲ ಕೂಡ. ಪ್ರೀತಿ ಇರ್ತಿತ್ತು. ಹೋಮ ಗೆಟ್ ಔಟ್ ಅಂದ, ಹೋಮ್ವರ್ಕ್ ಪಡ್ಕೊ ಗೆಟ್ ಔಟ್ ಅಂದ, ಮಾಡಿಕೊಂಡು ಬರ್ತಾನೆ ಸರಿ. ಇಲ್ಲವರು ಬೇಡ ಅಂತ, ವಿದ್ಯಾರ್ಥಿ ಇದೇನು ಉಪಯೋಗ ಅದರೊಳಗೆ, ಯೂಸ್ ಎ ಸ್ಟೂಡೆಂಟ್, ಉಪಯೋಗಿಲ್ಲ ಅಂತೀವಲ್ಲ ಆ ಥರ. ಆ ಕ್ಷಣಕ್ಕೆ ಆ ಕ್ಷಣದಲ್ಲಿ ಪರಮಾತ್ಮ ನಮ್ಮ ಮಹಿಮೆ ಹೇಳ್ತಾರೆ. 12 ವರ್ಷ ಆಯಿತು, ವಾಪಸ್ ಬಂದ, ತಂದೆ ಖುಷಿಯಾಯಿತು. ವಾಪಸ್ ಬಂದಾಗ ಕೆಲಸ ಮುಗಿಸೋ ಬಂದಿರ್ತಾರೆ, ಕೆಲವರು ಇರ್ತಾರೆ, ಬಂದರೂ ಆಗಿರಲಿ ಕೆಲಸ, ಹೋದರೂ ಕೆಲಸ ಆಗಿರೋದಿಲ್ಲ, ಆದರೆ ಕೆಲವರು ಬಂದರೆ ಕೆಲಸ ಆಗಿರಲೇಬೇಕು. ಭಾರಿ ಖುಷಿಯಾಯಿತು. ಅಪ್ಪ ಅಂತ ಕೇಳಿದ, ಏನಪ್ಪ ಅಂತ ಮಾತಾಡಿಸಿದ್ರು. ಆಗಲೇ ನೋಟಿಸ್ ಮಾಡಿದ್ರು ಮಗನನ್ನ, ಎಷ್ಟು ಚೆನ್ನಾಗಿ ಸೂಕ್ಷ್ಮ ದೃಷ್ಟಿ ಅವರದು ಅಂದರೆ ಮಗ ಮೇಲೆ ನಿಂತ್ಕೊಂಡ, ನಮಸ್ಕಾರ ಮಾಡಲಿಲ್ಲ, ಸ್ತಬ್ಧ ಏಯಾಯ, ತಂದೆಗೆ ನಮಸ್ಕಾರನೇ ಮಾಡಲಿಲ್ಲ. ಅದು ಹೊಸ ಕೇಸು. ಇವತ್ತು ನಮಸ್ಕಾರ, ಹಲೋ ಡ್ಯಾಡಿ ಅಂತ ಕೈ ಬಿಟ್ಬಿಡ್ತಾರೆ ಹೊರತು ನಮಸ್ಕಾರನೇ ಇಲ್ಲೇ. ಒಂದು ಪ್ರತಿಯೊಂದು ನಮಸ್ಕಾರ ಮಾಡೋದು ಜೀವನದ ಧರ್ಮ ಅಂತ ಕರೀತೀವಿ. ದೊಡ್ಡವರು ನಮಸ್ಕಾರ ಮಾಡಬೇಕಾದ ನಮ್ಮ ಸಾಧನೆಗಳಲ್ಲಿ ಒಂದದು. ಸಂಧ್ಯಾವಂದನೆ ಕೊನೆಯ ಭಾಗ ಯಾವುದು ಗೊತ್ತಾ? ವದ್ರಮ್ನೋ ಅಭಿವಾದಯ, ನಮಸ್ಕಾರ ಮಾಡಿ, ದೊಡ್ಡವರು ನಮಸ್ಕಾರ ಮಾಡಿ ಅಲ್ಲಿಗೆ ಸಂಧ್ಯಾವಂದನೆ ದೊಡ್ಡ ಘಟ್ಟ. ಅದೇನು ಗೊತ್ತಾ? ಸಂಧ್ಯಾವನ ಮುಗಿದ ಮೇಲಲ್ಲ, ಸಂಧ್ಯಾವಂದನೆ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಸಂಧ್ಯಾವಂದನೆ. ಅದಾದಮೇಲೆ ಎಚ್ ಎಸ್ ವೃತ್ಯಾಚೆ ಹೇಳಬೇಕು, ಅದಕ್ಕಿಂತ ಮುಂಚೆ ಇಲ್ಲ. ಇಷ್ಟರ ಮಟ್ಟಿಗೆ ಜೀವನದ ಅಂಗ ಮಾಡಿದ್ದ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ. ಯಾರೋ ದೊಡ್ಡವರು ನಮಸ್ಕಾರ ಮಾಡ್ತಾರೆ ಪ್ರತಿನಿತ್ಯ, ಏನು ಉಪಯೋಗ ಆದ್ದರಿಂದ? ನಮ್ಮ ಪ್ರಶ್ನೆ, ನಮ್ಮ ಪ್ರಕಾರ ಟೈಮ್ ವೇಸ್ಟ್ ಆಫ್ ಟೈಮ್ ಇದ್ದ ಹಾಗೆ. ಅವ್ರು ಹೇಳ್ತಾರೆ ನಾಲ್ಕು ಬೆಳೆಯುತ್ತಂತ, ಅದರಿಂದ ನಮಗೆ ನಾಲ್ಕು ಗುಣ ಬರುತ್ತೆ. ಯಾವುದು? ಆಯುಃ, ವಿದ್ಯಾ, ಯಶಃ, ಬಲಂ. ಎಷ್ಟು ಐಶ್ವರ್ಯ ಬಂದು ಆಯುಷ್ಯ ಹೆಚ್ಚಾಗುತ್ತದೆ. ದೀರ್ಘಾಯುಷ್ಮಾನ್ ಭವ, ಇದು ದೊಡ್ಡವರು ನಮಸ್ಕಾರ ಮಾಡಿದ್ರೆ ಮೊದಲ ಪ್ರಯೋಜನ ದೀರ್ಘಾಯುಷ್ಮಾನ್ ಭವ. ಎರಡನೇದು ವಿದ್ಯಾ, ವಿದ್ಯಾವಂತನಾಗು ಸೆಕೆಂಡ್. ಆಮೇಲೆ ಯಶಃ, ಕೀರ್ತಿಶಾಲಿಯಾಗು. ಬಲಂ, ಒಳ್ಳೆ ಶಕ್ತಿಶಾಲಿಯಾಗು. ಇದೆರಡು ಫ್ಯಾಕ್ಟ್, ಯಾವುದೋ ಸುಮ್ಮನೆ ಹೇಳಿಲ್ಲ, ಎಲ್ಲವೂ ಫ್ಯಾಕ್ಟೇ. ಫಾರ್ ಎಕ್ಸಾಂಪಲ್, ದೊಡ್ಡವರು ನಿತ್ಯ ನಮಸ್ಕಾರ ಮಾಡಿದ್ರೆ ಬಲ ಬರುತ್ತೆ, ಕರೆಕ್ಟ್. ಅದು ನಮಸ್ಕಾರ ಮಾಡಿ ಇದ್ರೆ ಎಷ್ಟು ಎಕ್ಸಸೈಸ್ ಆಗುತ್ತೆ ಲೆಕ್ಕ ಹಾಕಿ ನೋಡಂತೆ. ಫಸ್ಟ್ ಕ್ಲಾಸ ಬಲ ಬರುತ್ತೆ. ಮನೆಯಲ್ಲಿ ಎಷ್ಟೆರೋ ದೊಡ್ಡ ದಿವಸಕ್ಕೆ ಎಷ್ಟೆರೋ ದೊಡ್ಡವರು ಇರ್ತಿದ್ರು, ಎಲ್ಲ ನಮಸ್ಕಾರ ಆಗ್ತಾ ಆಗ್ತಾ ಹೋಗಿಬಿಟ್ರೆ ಎಲ್ಲೋ ಜಾಗಿಂಗ್ ಮಾಡ್ತಾರೆ ನಾಯಿ ಹಿಡ್ಕೊಂಡು. ಅದ್ರ ಬದಲು ಆರಾವ್ ದೊಡ್ಡವರು ನಮಸ್ಕಾರಕ್ಕೆ ಎಷ್ಟು ಪುಣ್ಯ ಬರುತ್ತೆ, ಪ್ರದಕ್ಷಿಣೆ ನಮಸ್ಕಾರ ಕಟ್ಟು ಶಕ್ತಿ ಇದೆ, ಆದರೆ ಬಲ ಬರೋದು ಗ್ಯಾರಂಟಿ ಆಯಿತು. ಯಾವಾಗ ಬಲ ಬಂತು ಆಯುಷ್ಯ ಜಾಸ್ತಿ ಆಗುತ್ತೆ ಇಮ್ಮಿಡಿಯೇಟ್. ನಮ್ಮ ದೇಹ ಸ್ಟ್ರೆಂಥನ್ ಆಯಿತು ಅಂದರೆ ಅಂಗಗಳು ಎಫೆಕ್ಟಿವ್ ಆಗೋದ್ರಿಂದ ಆಯುಷ್ಯ ಜಾಸ್ತಿ ಆಗಲೇಬೇಕು. ಹರಿಸ್ತಾರೆ ಆಯುಷ್ಮಾನ್ ಭಾವ ಅಂತ ಹೇಳಿ ಪ್ರಸಂಗ ಬಂತು ಅಂತ ಹೇಳ್ತೇನೆ. ನಾವು ಹೇಳಿಕೊಂಡ್ರೆ ನಮಸ್ಕಾರಕ್ಕೆ ಎಷ್ಟು ಮಹತ್ವ ಇದೆ, ಮಾರ್ಕಂಡಿರ ಕಥೆ ನಾವು ಕೇಳಿರ್ತೇವೆ. ಅವರಿಗೆ ಹೇಳಿದರು, ಹುಡುಗ ಭಾರಿ ಯೋಗ್ಯ, ತುಂಬ ಗುಣವಂತ, ಆದರೆ ಅಲ್ಪ ಆಯುಷಿ ಅಂತ ಹೇಳಿ. ಅಲ್ಪ ಆಯುಷಿ, ತುಂಬ ಚಿಕ್ಕ ವಯಸ್ಸಿಗೆ ಆಯುಷ್ಯ ಮುಗಿದೋಗುತ್ತೆ ಅಂತ ಹೇಳಿಬಿಟ್ಟು ಹೊರಗೆ ಕೇಳಬೇಕಾದ್ರೆ ಹಾಗೆ ನಡೆದಿತ್ತು. ಮೃಗುಂಡು ಮುನಿಗಳು ತಪಸ್ ಮಾಡಿ ಕೇಳಿದರು. ಅವ್ರು ಕೇಳಿದರು, ದೀರ್ಘಾಯುಷಿಯಾದ ಒಬ್ಬ ಮಗ ಬೇಕೋ ಅಥವಾ ದೀರ್ಘಾಯುಷಿ ಭಾರಿ ದುಷ್ಟ ಅಥವಾ ಅಲ್ಪಾಯುಷಿ ಭಾರಿ ಗುಣವಂತ ಯಾರು ಬೇಕು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಅಲ್ಪಾಯುಷಿ ಆದರೂ ಗುಣವಂತನಾಗಬೇಕು, ಅಲ್ಪಾಯುಷಿ ಆದರೂ ಪರವಾಗಿಲ್ಲ ಅಂತ ಹೇಳಿದಾಗ ಹುಟ್ಟಿದ್ದೆ ಮಾರ್ಕಂಡಿ. ಆಮೇಲೆ ಎಲ್ಲ ಪಾಠ ಗಿಟ್ಟೆ ಹೇಳಿಕೊಟ್ಟು ಚಿಕ್ಕಂದಿರಲ್ಲೇ ಸಾವಿತ್ತು ಅವ್ರಿಗೆ ಪಾಪ, ತಯಾರು ಮಾಡಿದರು. ಶುರು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಎಲ್ಲ ಋಷಿಮುನಿಗಳನ್ನು ಕೇಳಿದರು, ಸ್ವಾಮಿ ಅಲ್ಪಾಯುಷಿ ಹುಡುಗ ಎಷ್ಟು ಲಕ್ಷಣವಂತ, ಒಳ್ಳೆಯವನು ಅಂತ ವರದಲ್ಲೇ ಹೇಳ್ತಾ ಇದ್ದೆ ಒಳ್ಳೆಯವನು ಅಂತೇಳಿ, ನನಗೆ ಆಯುಷ್ಯ ಏನು ಮಾಡಲಿ ಅಂತ ಕೇಳಿದ ತಕ್ಷಣ ಅವ್ರು ಹೇಳಿದರಂತೆ, ಯೋಚನೆ ಮಾಡಬೇಡ, ಒಂದು ಸಕಾಲಕ್ಕೆ ಉಪನಯನ ಮಾಡಿ ಅಂತ ಹೇಳಿ. ಉಪನಯನ ಮಾಡಿ ಸಕಾಲಕ್ಕೆ, ಉಪನಯನ ಮಾಡಿ. ಇವತ್ತು ಉಪನಯನ ಮಾಡಿ ಏನು ಎಫೆಕ್ಟೇ ಗೊತ್ತಿರೋದಿಲ್ಲ, ತಜ್ಞನು ಪತೆ ಆಗುತ್ತೆ ಹೊರತು ಏನೇ ಬರುತ್ತೇ ಇರೋದು. ಅದರೊಳಗೆ ಬಿಫೋರ್ ಉಪನಯನ ಹೇಗೋ ಆಫ್ಟರ್ ಉಪನಯನ ಹಾಗೇ ಇರ್ತಾರೆ, ನೋ ಚೇಂಜ್ ಅಟ್ ಆಲ್. ಆದರೆ ಇಲ್ಲಿ ದೊಡ್ಡವ್ರು ನಮಸ್ತೆ ಶುರುವಾಗುತ್ತಾರೆ, ನಮಸ್ಕಾರನೇ ಶುರುವಾಗಬೇಕು. ಮಾರ್ಕಂಡೇಯರು ಕಲ್ತ್ಕೋಬೇಕು ಅವರಿಂದ. ಮೃಕುಂಡ ಮುನಿಗಳು ಯಾರ್ಯಾರನ್ನು ಕರೆದಿದ್ದರು ಗೊತ್ತಾ? ದೊಡ್ಡ ದೊಡ್ಡ ಬ್ರಹ್ಮಜ್ಞಾನಿಗಳನ್ನು ಕರೆದಿದ್ದರು ಉಪನಯನಕ್ಕೆ. ದೊಡ್ಡ ದೊಡ್ಡ ಬ್ರಹ್ಮಜ್ಞಾನಿಗಳು ಇವತ್ತು ದೊಡ್ಡ ದೊಡ್ಡ VIPಗಳು ಯಾರನ್ನು ಕರೆದು ಬಿಡ್ತಾರೆ. ಅವ್ರ ಆಶೀರ್ವಾದ ಅರ್ಹತೆ ಕೂಡ ಅವರಿಗಿರೋದಿಲ್ಲ, ಅವ್ರ ಆಶೀರ್ವಾದ ಮಾಡಿದ್ರೆ ಟೋಟಲಿ ಫೇಲ್ಯೂರ್ ಆಗ್ತಾವೆ ಅಂತದ್ದು. ಅಂಥ ಜ್ಞಾನಿಗಳು ಒಟ್ಟು ಉಪನಯನ ಆಯಿತು. ನಮಸ್ಕಾರ ಮಾಡಿ, ದೊಡ್ಡ ನಮಸ್ಕಾರ ಮಾಡಿ ಶುರು ಮಾಡಿಸಿದ್ರು. ಒಬ್ಬೊಬ್ಬರು ನಮಸ್ಕಾರ ಮಾಡಿ, ಪ್ರತಿಯೊಬ್ಬರು ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಶೀರ್ವಾದ ಮಾಡೋ ಕ್ರಮನೇ ಅದು. ಮತ್ತೆ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡೋ ಏನಂತೆ ಮಾಡಬೇಕಂತೆ, ದೀರ್ಘಾಯುಷ್ಮಾನ್ ಭವ ಅಂತಲೇ ಹೇಳಬೇಕು. ಎಷ್ಟು ಸಾವಿರಾರು ಗುಣಿಗಳು ಸೇರಿಬಿಟ್ಟಿದ್ದಾರೆ, ಎಲ್ಲರೂ ದೀರ್ಘಾಯುಷ್ಯ ಆಶೀರ್ವಾದ ಮಾಡೋರು ಮಾಡೋರು ಮಾಡೋರೇ ಮುಗಿತಲ್ಲಿ ಹೇಳ್ತಾರೆ. ಮಗನ ಆಯುಷ್ಯ ಯೋಚನೆ ಮಾಡಬೇಡ, ಅವನು ಚಿರಂಜೀವಿ ಆಗ್ತಾನೆ ಅಂತ ಹೇಳಿಬಿಟ್ರೆ. ಜಾತಕ್ಕೆ ಒಬ್ಬೊಬ್ಬರಿಗೆ ದೀರ್ಘಾಯುಷ್ಮಾನ್ ಭವ ಅಂತ ಕರೆದ್ರೆ ಎಲ್ಲ ಸೇರಿ ಆಗೋಯ್ತು ಗೊತ್ತಾ? ಅಲ್ಲಿಗೆ ಒಬ್ಬರು 10 ವಯಸ್ಸು ಹಾಕಿದ್ರು, ಲಕ್ಷದ ಹಾಕಿದ್ರೆ ಎಷ್ಟಾಗುತ್ತೆ ಲೆಕ್ಕ ಹಾಕಿರೋಣ. ಅಂಥ ಸಂಪತ್ತು ಬಂದು ಇವತ್ತು ಇದ್ದಾರೆ ಮಾರ್ಕಂಡೆ, ನೆನ್ಬಿಟ್ಕೊಂಡು ಎಂದೋ ಹೋಗ್ಬೇಕಾಗಿತ್ತು ಅವರು, ಇವತ್ತು ಇದ್ದಾರೆ. ಯಾವುದ್ರ ಫಲ ಇದು? ಆಯುಷ್ಯ ಜಾಸ್ತಿ, ದೀರ್ಘಾಯುಷ್ಮ. ದೊಡ್ಡವರು ನಮಸ್ಕಾರ ಮಾಡಿದಾಗ ಅವರು ಆಶೀರ್ವಾದ ಮಾಡೇ ಮಾಡ್ತಾರೆ. ಆಯುಷ್ಮಾನ್ ಭವ ಮಾರ್ಕಂಡೇರು ಇವತ್ತಿಗೂ ಬದುಕಿದ್ದಾರೆ ಅಂದರೆ ಉಪನಯನ ಮಾಡಿದರೆ ಮಕ್ಕಳ ಆಯುಷ್ಯ ಜಾಸ್ತಿ ಆಗುತ್ತೆ. ಇದು ಮಾರ್ಕಂಡೇಯರ ಸಂದೇಶ. ಯಾರು ಉಪನಯನ ಸಕಾಲಕ್ಕೆ ಮಾಡ್ತಾರೋ ದೊಡ್ಡವರು ಇವತ್ತು ಉಪನಯನ ಮಾಡೋದೇ ಫಸ್ಟ್ 30-40 ಆಗಿರುತ್ತೆ. ಅಥವಾ ಉಪನಯನ ಮಾಡಿದರೆ ಯಾರು ದೊಡ್ಡವರು ಬಂದೇ ಇರೋದಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟಿರ್ತಾರೆ. ಆಚಾರ್ಯ ಯಾರು ಬರಬೇಡಿ, ಮಡಿ ನಡೆಯೋದಿಲ್ಲ ಅಂತ ಇವರೇ ಹೇಳ್ಬಿಡ್ತಾರೆ. ದೊಡ್ಡವರು ಯಾರು ಬರ್ತಾರೆ? ಯಾರೋ ಬರ್ತಾರೆ, ಶೂಸ್ ಬಿಚ್ಚು ಬಂದು ಹಾಗೆ ನಿಂತ್ಕೊಂಡಿರ್ತಾರೆ, ಇನ್ನೊಬ್ಬರ ಬೇರೆ ಮುಟ್ತಾರೆ, ಮೈಲಿಗೆ ಮಾಡಿಬಿಡ್ತಾರೆ. ಆಶೀರ್ವಾದ ಮಾಡೋಕೆ ಅವರಿಗೆ ಗೊತ್ತಿಲ್ಲ, ಆಶೀರ್ವಾದ ಕ್ರಮನೇ ಅವರಿಗೆ ಗೊತ್ತಿಲ್ಲ. ಇನ್ನೇನಾಗುತ್ತೆ ಯೋಚನೆ ಮಾಡಿ. ಉಪನಯನ ಮಾಡಬೇಕು, ಯೋಗ್ಯರನ್ನು ಕರೆಸಬೇಕು, ಆಗ ಮಕ್ಕಳ ಆಯುಷ್ಯ ನೋಡಿ ಹೇಗಿರುತ್ತೆ. ಇದೆಲ್ಲ ಯಾತಕ್ಕೆ ಹೇಳಿದ್ದು, ಸ್ತಬ್ಧ ಏಯಾಗಿ ಅವನು ನಮಸ್ಕಾರ ಮಾಡದೆ ನಿಂತ, ಭಾರಿ ಸಿಟ್ಟು ಬಂತಂತೆ. ಅರ್ಥ ಆಯ್ತು ಅವರಿಗೆ, ಆ ಸಿಟ್ಟಿನಲ್ಲಿ ಸಾತ್ವಿಕ ಸಿಟ್ಟು, ನಾನು ನಮಸ್ಕಾರ ಮಾಡಲಿಲ್ಲ ಅಲ್ಲ, ಯಾರೋ ನಮಸ್ಕಾರ ಮಾಡಲಿಲ್ಲ. ನಾವು ಟ್ರೆಂಡ್ ಗೊತ್ತಾಗಬೇಕು, ನಮ್ಮ ನಮಸ್ಕಾರ ಮಾಡೋದು ದೊಡ್ಡದಲ್ಲ, ಆ ಟ್ರೆಂಡ್ ಮಾಡಬಾರ್ದು ಅಂತಿದೆ. ಈ ಭಾರಿ ದೊಡ್ಡದು ಟ್ರೆಂಡ್, 10 ಪೈಸೆ ಕದೀತಾನೆ, 1 ಲಕ್ಷ ರೂಪಾಯಿ ಕದೀತಾನೆ. 1 ಲಕ್ಷ ರೂಪಾಯಿ ಕದ್ದವನು ಕಳ್ಳ, 10 ರೂಪಾಯಿ ಕದ್ದವನು ಕಳ್ಳನೇ. ಇಲ್ಲಿ ಕಳ್ಳ ಅನ್ಬೇಕಾದ್ರೆ 1 ರೂಪಾಯಿ ಕದಿಬೇಕು ಅಂತಿಲ್ಲ, ಕತ್ತಷ್ಟ ಕಳ್ಳನಾಗಿಬಿಡ್ತಾನೆ. 1 ರೂಪಾಯಿ ಅಂತ ಕೌಂಟ್ ಆಗೋದಿಲ್ಲ. ನಮಸ್ಕಾರ ಮಾಡಿದ ಹೊತ್ತಷ್ಟ ಅಹಂಕಾರಿ ಅಂತ ಗೊತ್ತಾಯ್ತು. ಅಹಂಕಾರ ಯಾತಕ್ಕೆ ಬಂತಿದ್ದನಿಗೆ, ಬಂದಿರೋದಿಷ್ಟು ನಾನು ಭಾರಿ ಓದಿದ್ದೇನೆ, ಇದೆ ಓದಿದ್ದ ಪಾಪ ಅಪ್ಪ ಹೇಳಿದ್ದಕ್ಕೆ ಓದಿದ್ದೆ, ಮಧ್ಯೆ ಅದನ್ನೇ ಬಿಟ್ಟುಬಿಟ್ಟ. ಭಾರಿ ಅಹಂಕಾರ ಪಟ್ಟ ನಿಂತಾಗ ತಂದೆ ಕೇಳಿದರಂತೆ, ಒಳ್ಳೆ ಜ್ಞಾನಿಗಳು ಅವರು, ಪಾಪ ಕೇಳಬೇಕಾದ ರೀತಿಯಲ್ಲಿ ಕೇಳ್ತಾರೆ, ಅದು ನಮಗೆ ಬೇಕಾದೀಗ. ಶ್ವೇತಿಗೇತಿ ಎಲ್ಲ ಓದಿಬಿಟ್ಟೆ ಅಂತ ಕೇಳ್ತಾರೆ. ಓ, ಎಲ್ಲ ಓದಿಬಿಟ್ಟೆ ಅಂತ ಹೇಳ್ತಾರೆ. ಹಾಗಿದ್ರೆ ಏನ ಏಕೇನ ಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ, ಒಂದನ್ನು ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತಲ್ಲ, ಅದು ತಿಳ್ಕೊಂಡ್ಬಿಟ್ಟಿ ಅಂತ ಕೇಳ್ತಾರೆ. ಇದು ಸ್ವಲ್ಪ ತಲೆ ಬಿಸಿ ಆಯ್ತು ಆತನಿಗೆ. ಇದೇನಿದು, ಒಂದೊಂದು ತಿಳ್ಕೊಂಡ್ರೆ ಒಂದೊಂದು ತಿಳ್ಕೊಂಡಾಗೋದೇ ಪುಣ್ಯ. ಒಂದೊಂದು ಎಲ್ಲ ಒಂದು ಕೆಮಿಸ್ಟ್ರಿ ಓದಿ ಎಲ್ಲ ಕೆಮಿಸ್ಟ್ರಿ ಓದೋದಿಲ್ಲ, ಯಾವುದೋ ಒಂದು ಕೆಮಿಸ್ಟ್ರಿ ಓದಿರ್ತಾನಷ್ಟೇ. ಆರ್ಗ್ಯಾನಿಕ್ಕು, ಬಯೋಕೆಮಿಕ್ಕು, ಇನ್ಯಾಗಿ ಎಷ್ಟು ಬೇಕು ಗೊತ್ತಾದ್ರೊಳಗೇನೆ. ಒಂದೊಂದು ಬ್ರಾಂಚು ಕೂಡ ದೊಡ್ಡ ಒಂದು ಮಹಾ ಸಾಗರ, ಒಂದನ್ನೇ ಪೂರ್ತಿ ತಿಳ್ಕೊಂಡು. ಡಾಕ್ಟ್ರು ಒಬ್ಬರೇ, ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟ್ರು ಒಬ್ಬನು ಸಿಗೋದಿಲ್ಲ. ಎಲ್ಲ ಸ್ಪೆಷಲಿಸ್ಟ್ ಅಂತ ಒಬ್ಬ ಡಾಕ್ಟ್ರ್ ಇದ್ದರೆ ಸುಳ್ಳು ಹೇಳ್ತಾರೆ ಅಂತ ಅರ್ಥ ಅಷ್ಟೇ, ಎಲ್ಲದಕ್ಕಾಗೋ ಸಾಧ್ಯತೆಯೇ ಇಲ್ಲ. ಒಂದು ಇದರೊಳಗೆ ಅಷ್ಟೇ ಎಕ್ಸ್ಪರ್ಟೈಸ್ ಬೇಕಾಗ್ತದೆ. ಅಂಥದ್ದು ಏನಪ್ಪ ಕೇಳ್ತಿರೋದು, ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ ಅಂತ ಹೇಳ್ತಾರೆ, ಹೇಗೆ ಸಾಧ್ಯ ಇದು? ತಕ್ಷಣ ಅರ್ಥ ಆಯ್ತು, ಅಪ್ಪ ಅದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಒಂದು ತಿಳ್ಕೊಂಡ್ರೆ ಒಂದು ತಿಳ್ಕೊಂಡಾಗತ್ತೆ, ಎಲ್ಲ ತಿಳ್ಕೊಂಡಾಗ ಹೇಗಾಗತ್ತೆ? ತಕ್ಷಣ ಕೇಳ್ತಾರೆ, ಆಗತ್ತೆ ಅಂತ ಹೇಳಿದರು. ಹಾಗೆ ಆಗುತ್ತೆ ಗೊತ್ತಾಯ್ತಾ? ಆ ವಿಷಯ ಎಲ್ಲ ಹೆಚ್ಚು ಹೇಳೋದಕ್ಕೆ ಗೊತ್ತಿಲ್ಲ, ಬೇಡ. ಅವ್ರು ಹೇಳ್ತಾರೆ, ಒಬ್ಬ ಪರಮಾತ್ಮ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡಾಗತ್ತೆ. ಅರ್ಥ ಆಯ್ತಾ? ಒಬ್ಬ ಪರಮಾತ್ಮ ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ. ಅವನು ಬಿಟ್ಟು ಎಲ್ಲ ತಿಳ್ಕೊಂಡ್ರು ಏನು ತಿಳ್ಕೊಂಡಾಗೋದಿಲ್ಲ. ದೇವರು ತಿಳ್ಕೊಂಡಿಲ್ಲ, ಅವನು ಏನು ತಿಳ್ಕೊಳ್ಳೋದು ಅವನು ಕರೀತಾರೆ. ಇನ್ನೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ, ವೈರಸ್ ಗಾಡ್. ಅದು ಏನು ತಿಳ್ಕೊಂಡಿದೆ? ದೇವರು ಮಾತ್ರ ತಿಳ್ಕೊಂಡು ಎಲ್ಲ ಗೊತ್ತಿದೆಯಂತ. ಇದು ಕಥೆಯಲ್ಲ, ಸತ್ಯಾಂಶ ಇದೆ. ಮತ್ತು ಆಫೀಸ್ಗೆ ಹೋಗ್ತಾನೆ, ಯಾರೂ ಗೊತ್ತಿಲ್ಲ. ಆಫೀಸರ್ನು ಗೊತ್ತಿದ್ದಾನೆ, ಚೀಫ್ ಆಫೀಸರ್ ಗೊತ್ತಿದ್ದಾನೆ, ಇನ್ಯಾರೂ ಗೊತ್ತಿಲ್ಲ ಅವನಿಗೆ. ಅವನು ಹೋದ ಎಲ್ಲ ಕೆಲಸ ಮಾಡ್ಕೊಂಡ್ಬರ್ತಾನೆ. ಇನ್ನೊಬ್ಬ ಎಲ್ಲರೂ ಗೊತ್ತಿದ್ದಾರೆ, ಮೈನಸ್ ಆಫೀಸರ್. ನಾನು ಹೋಗ್ತಾರೆ, ಯಾರ ಹತ್ರ ಹೋದ್ರು ಕೂಡ ಸಾಹೇಬರು ಕೇಳಿ, ಸಾಹೇಬರು ಕೇಳಿ, ಸಾಹೇಬೇ ಗೊತ್ತಿಲ್ಲ. ಕತೆ ಮುಗಿದೋಯ್ತು. ಒಬ್ಬನು ಗೊತ್ತಿದ್ದರೆ ಕೆಲಸ ಆಯಿತು, ಎಲ್ಲರೂ ಗೊತ್ತಿದ್ದರೆ ಕೆಲಸ ಆಗಲಿಲ್ಲ. ಇದು ಅರ್ಥ ಮಾಡಿ, ಒಬ್ಬನು ಗೊತ್ತಿದ್ದರೆ, ಆಫೀಸರ್ ಗೊತ್ತಿದ್ದು, ಬೇಕಾದವನಾಗಿದ್ದರೆ ಆಫೀಸ್ಗೆ ಹೋಗೋದಿಲ್ಲ, ಬರ್ತೀವಿ. ಫೋನ್ ಮಾಡ್ತಾನೆ, ಮನೆ ಕಳಿಸ್ಕೊಡ್ತಾನೆ ಕೆಲಸ ಮಾಡಿಬಿಟ್ಟು. ಇದು ಅರ್ಥ ಮಾಡ್ಕೊಂಡು, ಉಳಿದವರು ಮಾಡಿದ್ರೆ ಕೆಲಸ ಆಗೋದಿಲ್ಲ, ಮುಖ್ಯಸ್ಥ ಗೊತ್ತಿರಬೇಕು ಅವಾಗ. ಆಚಾರ್ಯ ನಾನು ದೃಷ್ಟಾಂತ ಕೊಡಿಸಿಡುತ್ತಾರೆ. ಇವತ್ತು ಎಲ್ಲರೂ ಬಂದಿದ್ರ? ಎಲ್ಲರೂ ಬಂದಿರೋದನ್ನು ಬಿಡ್ತಾರೆ. ಎಲ್ಲರೂ ಬಂದಿರು, ಒಬ್ಬನು ಬಂದಿರ್ತಾನೆ ಪ್ರಧಾನ, ಎಲ್ಲರೂ ಬಂದಾಗ ಲೆಕ್ಕ. ಊರಿನ ಪ್ರಧಾನ ಬಂದರೆ ಊರಿಗೆ ಊರು ಬಂತು ಅಂತ ಕರೀತಾರೆ. ನಿಮ್ಗೆ ದೊಡ್ಡ ಮೀಟಿಂಗ್ ನಡೀತೆ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗುತ್ತಲ್ಲ, ಒಂದು ದೇಶದ ಒಬ್ಬೊಬ್ರು ಬಂದಿರ್ತಾರಷ್ಟೇ. ಅನೌನ್ಸ್ ಮಾಡ್ಬೇಕಾದ್ರೆ ಆಲ್ ಕಂಟ್ರೀಸ್ ಪಾರ್ಟಿಸಿಪೇಟ್ ಅದನ್ನು ಬಿಡ್ತಾರೆ, ಆಲ್ ಕಂಟ್ರೀಸ್ ಉಂಟಾದ. ಒಬ್ಬ ವ್ಯಕ್ತಿ ಬಂದಿರ್ತಾನಷ್ಟೇ, ಚೀಫ್ ಬಂದಿರ್ತಾನೆ, ಎಲ್ಲರೂ ಬಂದಾಗ. ಈ ಜಗತ್ತಿನ ಚೀಫ್ ಯಾರು ಅಂದರೆ ಭಗವಂತ. ಜಗತ್ತಿನ ಅತ್ಯಂತ ಮುಖ್ಯ ಏಕಮಾತ್ರ ವ್ಯಕ್ತಿ ಅಂದರೆ ನನ್ನ ಭಗವಂತನಾದ್ದರಿಂದ ಅವನೊಬ್ಬನ ತಿಳಿದು ಎಲ್ಲ ತಿಳಿದಾಗತ್ತೆ. ಅದನ್ನು ಹೇಳ್ತಾರೆ, ಒಬ್ಬನ್ನು ಪೂಜೆ ಮಾಡಿದ್ರೆ ಎಲ್ಲರೂ ಪೂಜೆ ಮಾಡಿದಾಗತ್ತೆ. ದೇವರು ಪೂಜೆ ಮಾಡಿದರೆ ಒಬ್ಬನ ಪೂಜೆ ಎಲ್ಲರ ಪೂಜೆ, ಒಬ್ಬನ ಜ್ಞಾನ ಎಲ್ಲರ ಜ್ಞಾನ. ಅದೇ ರೀತಿ ಒಬ್ಬನ ಕರೆದ್ರೆ ಎಲ್ಲರೂ ಬರ್ತಾರೆ. ಗಗನಚರ ವಾಹನ ದಿವವು ಕಸರೊಡನೆ ತೆರಿಸುವ ಮನೆ ಮನೆಗಳಲ್ಲಿ, ಎಷ್ಟು ವೈಭವ ಇದೆ ಅದರೊಳಗೆ. ಗಗನಚರ ವಾಹನ ಅವನು ಬರಬೇಕಾದ್ರೆ ನಾವೇನು ಖರ್ಚು ಮಾಡಬೇಕಾಗಿಲ್ಲ, ವೆಹಿಕಲ್ ಅವನೇ ತರ್ತಾನೆ, ನಾವು ಕಳಿಸ್ಬೇಕಾಗಿಲ್ಲ ಅಂತ ಅರ್ಥ. ದೊಡ್ಡ ದೊಡ್ಡ ಗವರ್ನರ್ ಅಂತವ್ರನ್ನ ಕರೆದ್ರೆ ನಮ್ಮ ವೆಹಿಕಲ್ ದೇವರಾಣೆ ಬರೋದಿಲ್ಲ ಅವನು, ಅದು ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬಂದರೆ ತಮ್ಮ ವೆಹಿಕಲ್ ಬರ್ತಾರೆ, ಮತ್ತು ನಮ್ಮ ವೆಹಿಕಲ್ ಬರೋದಿಲ್ಲ. ದೇವರು ತನ್ನ ವೆಹಿಕಲ್ ಬರ್ತಾನೆ, ವೆಹಿಕಲ್ ಖರ್ಚು ಕೂಡ ಕೊಡಬೇಕಾಗಿಲ್ಲ. ಗಗನಚರ ವಾಹನ ಮತ್ತೆ ಗರುಡ ವಾಹನ ತಾನು ಬಂದುಬಿಡ್ತಾನೆ ಪರಮಾತ್ಮ, ಅವನಿಂದ ಎಲ್ಲರೂ ಬರ್ತಾರೆ, ಒಂದು ಚೂರು ಖರ್ಚಿಲ್ಲ. ಒಬ್ಬೊಬ್ಬರನ್ನು ಕರೆದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಆಗ್ತಿತ್ತಲ್ಲ, ಎಲ್ಲರ ಒಬ್ಬರು ಕರೆದ್ರೆ ನೋ ಎಕ್ಸ್ಪೆನ್ಸ್ ಅಟ್ ಆಲ್, ಫ್ರೀ. ಅಷ್ಟು ಜನ ಬರ್ತಾರೆ ಮನೆ ಮನೆಗಳಲ್ಲಿ. ಮತ್ತೆ ಕೆಲವು ಎಲ್ಲ ಕಡೆ ಎಲ್ಲರೂ ಹೋಗೋದಿಲ್ಲ, ದೇವರು ಮನೆ ಮನೆಗಳಿಗೆ ಬರ್ತಾನೆ. ಅದಕ್ಕೆ ಎರಡು ಶಕ್ತಿ ಬೇಕು, ಮನೆ ಮನೆಯಲ್ಲಿ ಇರಬೇಕಾದ್ರೆ ಎರಡು ಬೇಕು, ಒಂದು ಸಾಮರ್ಥ್ಯ ಬೇಕು, ಇನ್ನೊಂದು ಕಾರುಣ್ಯ ಬೇಕು. ನಮ್ಮ ಶಕ್ತಿ ಮನೆ ಬರೋದಿಲ್ಲ, ಹೋಗ್ರಿದ್ರೆ ಮುಗಿದೋಯ್ತು ಅಷ್ಟೇ. ಆದರೆ ಕರುಣಾಳು ಪರಮಾತ್ಮ ಕರೆದವರ ಮನೆಗೆಲ್ಲ ಬರ್ತಾನೆ. ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಬರ್ತಾರೆ ಕರೆದರೆ ಅಲ್ಲೇ ಬಂದೊದಗುವನು ಅನ್ನೋ ಮಾತಿದೆಯಲ್ಲ. ಎಲ್ಲರೂ ಕರೆದ ಎಲ್ಲರ ಮನೆಗೂ ಬರ್ತಾನೆ. ಯಾಕೆ ಯೋಚನೆ ಮಾಡ್ತೀರಿ? ಅನಂತ ರೂಪ ಹೊಂದಿದ್ದಾನೆ. ಷೋಡಶ ಸ್ತ್ರೀ ಸಹಸ್ರೇಶಃ, 16108 ಜನ ಪತ್ನಿಯರ ಮನೆಯಲ್ಲಿ ಸದಾಕಾಲವು ಅಷ್ಟು ರೂಪ ಧರಿಸಿ ಪರಮಾತ್ಮ ಇದ್ನಲ್ಲ, ಅದು ನೋಡಿದವರಿಗೆ ದೇವರು ಎಲ್ಲ ಕಡೆ ಇರ್ತಾನೆ, ಸಂಶಯ ಬೇಕಿಲ್ಲ ನಮಗೆ. ಇದು ಶ್ರೇಷ್ಠವಾದ ಧರ್ಯ ಮಹಿಮೆ, ದೇವ್ರ ಪೂಜೆಯ ಮಹತ್ವವನ್ನು ದಾಸರು ಹೇಳ್ತಾರೆ. ಅವನು ಒಬ್ಬನ ಕೊಂಡಾಡಿದ್ರೆ ಎಲ್ಲರ ಸ್ತೋತ್ರ ಆಯಿತು, ಅವನೊಬ್ಬನ ಪೂಜೆ ಎಲ್ಲರ ಪೂಜೆ ಆಯಿತು, ಅವನೊಬ್ಬನ ನೈವೇದ್ಯ ಮಾಡಿದರೆ ಎಲ್ಲರ ನೈವೇದ್ಯ ಆಯ್ತಂತೆ. ಮತ್ತೆ ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ, ಎಲ್ಲರೂ ಅಂದರೆ ಅವರಿವರಲ್ಲ, ಇಡೀ ಮೂರು ಲೋಕಕ್ಕೂ ಊಟ ಹಾಕಿದರೆ ಪುಣ್ಯ ಬರಬೇಕಾದ್ರೆ ಒಬ್ಬ ದೇವರಿಗೆ ಹಾಕಿ ಅಂತ ಹೇಳಿ, ಒಬ್ಬ ದೇವರಿಗೆ ಹಾಕಿದ್ರೆ ಅಷ್ಟು ಪುಣ್ಯ ಬರುತ್ತೆ. ಇವೆಲ್ಲ ಯೋಚನೆ ಮಾಡಬೇಕು. ದೀರ್ಘಾಯುಷ್ಯದ ಪ್ರಸಂಗ ಬಂತಲ್ಲ, ಇದೇ ಪ್ರಸಂಗ ಅಧಿಕ ಮಾಸ ಮಹಾತ್ಮೆಯಲ್ಲಿ ಹೇಳ್ತಾರೆ. ಬಹಳ ಸ್ವಾರಸ್ಯವಾದ ಒಂದು ಭಾಗ ಹೇಳ್ತಾರೆ. ಒಬ್ಬ ರಾಜ ಇದ್ದ, ಅವನ ಹೆಸರು ಚಿತ್ರಸಣ್ಣವ ಅಂತ ಹೆಸರು. ಬಹಳ ಪ್ರಸಿದ್ಧನಾದ ರಾಜ, ಬಹಳ ಶ್ರೇಷ್ಠ ಗುಣಸುಂದರಿ ಅಂತ ಅವನ ಹೆಂಡತಿ. ಎಲ್ಲ ಸಂಪತ್ತು ಮನೆಯಲ್ಲಿತ್ತು. ನಾಲ್ಕು ಜನ ಗಂಡು ಮಕ್ಕಳು, ಒಬ್ಬ ಹೆಣ್ಣುಮಗಳು, ಎಲ್ಲ ಸಮಸ್ತ ಸೌಭಾಗ್ಯವನ್ನು ಹೊಂದಿದ್ದ ಆತ. ಆಗ ಭಾರಿ ಸಂತೋಷ ಆಯಿತು, ಹೆಮ್ಮೆ ಅನ್ನಿಸ್ತಾ ಇದ್ದ. ಇದೇನಿದು, ಜನಕರಾಜನ ಕಥೆ ಕೇಳ್ತೇವಲ್ಲ ವೆಂಕಟೇಶ ಕಲ್ಯಾಣದೊಳಗೆ, ಏನಿದು 80,000 ವರ್ಷ ಆಯಿತು ನನಗೆ, ಒಂದು ದಿವಸ ದುಃಖನೇ ಆಗಿಲ್ಲ, ಬರೀ ಸುಖನೇ ಆಗ್ತಿದೆಯಲ್ಲ, ಯಾತಕ್ಕೆ ಅಂತ ಆಶ್ಚರ್ಯಪಟ್ಟನಲ್ಲ, ಅದೇ ರೀತಿ ಆಯ್ತಿತ್ತು. ನೀವು ಕೂಡ ಒಂಥರ ಯೋಚನೆ ಮಾಡಿದ, ಸಾಮ್ರಾಜ್ಯ, ಮಂತ್ರಿಗಳು, ಹೆಂಡತಿ, ಮಕ್ಕಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಏನು ವೈಭವ ಇದು, ನನಗೆ ಯಾವ ತೊಂದರೆ ಚೂರು ಕೂಡ ಇಲ್ಲ, ಇಲ್ವೇ ಇಲ್ವಲ್ಲ, ಯಾವ ಏನು ಪುಣ್ಯ ಮಾಡಿದ್ದ ಹಿಂದಿನ ಜನ್ಮದಲ್ಲಿ ಅಂತ ಭಾರಿ ಖುಷಿಪಟ್ಟ. ಮರು ದಿವಸ ಬೇಟೆಗೆ ಅಂತ ಹೋದ. ಬೇಟೆಗೆ ಹೋದ ಕಾಲಕ್ಕೆ ಒಂದು ಜಿಂಕೆ ಕಾಣಿಸ್ತು, ಬಾಣ ಹೊಡೆದ, ಬಾಣ ಬಿತ್ತದಕ್ಕೆ, ಆದರೆ ಜಿಂಕೆ ಸಿಗಲಿಲ್ಲ, ಹುಡ್ಕೊಂಡು ಹೋಗ್ಬಿಡ್ತು ಹಾಗೆ. ಅದು ಹುಡ್ಕೊಂಡು ಹುಡ್ಕೊಂಡು ಹೋದ 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 ಅದೇನೂ ಸಿಗಲಿಲ್ಲ. ಒಂದು ಸರೋವರ ಸಿಕ್ತು, ಅಲ್ಲಿ ನೀರು ಕುಡಿದ, ತುಂಬ ಸುಸ್ತಾಗಿತ್ತು. ದೊಡ್ಡ ಆಲದ ಮರ ಇತ್ತು ಕೆಳಗೆ, ಹಾಗೆ ನೆರಳಲ್ಲಿ ಕೂತ್ಕೊಂಡು ಸ್ವಲ್ಪ ಕೂತ್ಕೊಂಡು ಮುಂದೆ ಹೋಗೋಣ ಅಂತ ಕೂತ್ಕೊಂಡ. ತನ್ನ ಕುದುರೆನ ಒಂದು ಕಡೆ ಕಟ್ಟಿದೆ ಅಲ್ಲೇನು, ಹಾಗಾದ ಆಶ್ಚರ್ಯ ಕಾಣಿಸ್ತು. ಒಂದು ಗಿಳಿ ಬಂದು ತಕ್ಷಣವೇ ಒಂದು ಗಿಳಿ ಬಂದು ಕೂತ್ಕೊಂಡಿತು, ಕೂತ್ಕೊಂಡು ಒಂದು ಮಾತು ಹೇಳಿತ್ತು. ಅಲ್ಲಯ್ಯ, ತತ್ವಂ ಚಿಂತಯಸೆ ನತ್ವಂ ತತ್ಕಥಂ ಪಾರವೇಶ್ಯಸಿ. ಈ ಶ್ಲೋಕ ಹೇಳ್ತಾರೆ, ನೀವು ತತ್ವ ಚಿಂತನೆ ಮಾಡೋದಿಲ್ವಲ್ಲಯ್ಯ, ನೀವು ಸಂಸಾರ ಹೇಗೆ ದಾಟ್ತಿ ಅಂತ ಅದು ಮಾತಿನ ಅರ್ಥ, ಸಂಸಾರ ಹೇಗೆ ದಾಟ್ತಿ ಅಂತ ಹೇಳಿತು. ನಿನಗೆ ಆಶ್ಚರ್ಯ ಬಂದು ನೋಡಿದಾಗನ, ಒಂದು 10 ಸತ್ತು ಅದೇ ಶ್ಲೋಕನೇ ಹೇಳ್ತದ. ಅವನೇನು ತಿಳ್ಕೊಂಡಿದ್ದ ಮೊದಲು, ಏನು ಪುಣ್ಯವಂತ ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ, ಅದು ಉತ್ತರ ರೂಪವಾಗಿ ಮಾತಿದೆ. ನನ್ನ ಸಮಾನ ಇಲ್ಲ, ಎಲ್ಲ ಕಂಡುಬಿಟ್ಟಿದ್ದೇನೆ, ಎಲ್ಲ ಕೆಲವರು ಇರ್ತಾರೆ ರಿಟೈರೇ ಬಂದ್ಬಿಟ್ಟಿರ್ತಾರೆ, ಏನೇನೋ ಯೋಚನೆ ಮಾಡ್ತಿರ್ತಾರೆ, ಎಲ್ಲ ಮುಗಿತಿನ್ನ, ಯಮಲೋಕಕ್ಕೆ ಹೋಗೋದಂದೇ ಬಾಕಿ ಅಷ್ಟೇ. ಇವರು ತಿಳ್ಕೊಂಡ್ರೆ ವೈಕುಟ್ಟು ಹೋಗಿ ತಿಳ್ಕೊಂಡ್ಬಿಟ್ಟಿರ್ತಾರಪ್ಪ, ಎಲ್ಲ ಅವ್ರು ಏನೇನೋ ಕೆಲಸಗಳು ಆಗಿದ್ದಾರೆ, ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಎಲ್ಲಿ ಯಾರೇನಿದ್ರು ಉಪಯೋಗ ಇಲ್ಲ, ನೀನೆಲ್ಲಿದ್ದೀಯ ಹೊರಟು ನೋಡಿ ಅಂತ ಹೇಳ್ತಾರೆ. ಇಲ್ಲಿಂದ ಬಂದೆ, ಮುಂದೆ ಎತ್ತ ಪಯಣ, ಇಲ್ಲಿ ನಿನಗೆ ಎಷ್ಟು ದಿನ ವಾಲಸ್ಯ ಮರುಡೆ, ನಮಗೆಲ್ಲ ಎಚ್ಚರಿಕೆ ಕೊಡ್ತಕ್ಕಂಥ ಕಥೆ ಇದು, ನಮಗೆ ರಾಜ್ಯ ಇಲ್ಲ, ಏನೂ ಇಲ್ಲ ಅಂತದೆಲ್ಲ ಮುಗಿಸಿ ತಿಳ್ಕೊಂಡ್ಬಿಟ್ಟಿದ್ದೇವೆ. ಅವನು ಚಕ್ರವರ್ತಿ, ಮಕ್ಕಳು, ಹೆಣ್ಮಕ್ಕಳು, ಹೆಣ್ಮಕ್ಕಳು, ರಾಜ್ಯ, ಕೋಶ ಎಲ್ಲ ಇದ್ದು ಆ ಕೆಡಿದ್ದು ಕೆಡ್ತಂತೆ. ಏನಯ್ಯ ದೊಡ್ಡ ಚಿಂತನೆ ಮಾಡ್ತೀಯಲ್ಲಯ್ಯ, ನೀನು ಹೇಗೆ ಸದ್ಗತಿ ಹೋಗ್ತಿ ಅಂತ ಕೇಳಿತಂತೆ. ಈ ತತ್ವ ಚಿಂತನೆ ಮಾಡ್ತಾ ಇಲ್ಲ ಹೀಗೆ ಹೇಳ್ತಾ ಏನೋ ಕೇಳೋಕ್ಕೋದ ಹಾರೆ ಹೋಗ್ಬಿಡ್ತು. ಗಿಡ ಸಿಗಲೇ ಇಲ್ಲ, ಸೀದಾ ಮನೆಗೆ ಬಂದ. ಇಷ್ಟು ದಿವಸ ಇದ್ದ ಮೂಡ ಚೇಂಜ್ ಆಗೋಯ್ತು, ಬರೀ ಯೋಚನೆ ಮಾಡ್ತಾ ಇದ್ದಾನೆ, ಏನಿದು ಏನು ಯೋಚನೆ ಮಾಡ್ತಾ ಇದ್ದಾನೆ. ಬಂದು ಹೆಂಡತಿ ಮಾತಾಡಿಸಿದ್ಲು, ಉತ್ತರನೇ ಕೊಡ್ತಾ ಇಲ್ಲ ಹೆಂಡತಿ, ಯಾರ ಜೊತೆಗೂ ಮಾತಾಡಿಲ್ಲ, ಕತೆ ಇಲ್ಲ, ಅದೇ ಯೋಚನೆ ಮಾಡ್ತೀನಿ. ಏನಿದು, ನಾನು ಎಷ್ಟು ಸಂತೋಷವಾಗಿದ್ದೆ, ನನ್ನ ಬಗ್ಗೆ ಏನು ಹೇಳಿದಾಗಾಯ್ತು, ಈಗ ಉಪಯೋಗ ಇಲ್ಲ, ಸಂಸಾರ ದಾಟಕ್ಕೆ ಆಗಲಿಲ್ಲ ನಿನ್ನ ಕೈಲಿ ಅಂತ ಹೇಳಿಬಿಟ್ಟಿದೆ. ಈಗಾಗಲೇ ಅದೇ ಯೋಚನೆ ಮಾಡ್ತಾ ಇದ್ದ. ಒಂದು ದಿವಸ ವಾಲ್ಮೀಕಿ ಮುನಿಗಳು ಬಂದು, ಆ ಅಧಿಕ ಮಾಸ ಮಹಾತ್ಮೆಯಲ್ಲಿ ಯಾರೋ ಮುನಿಯನ್ನು ತಿಳ್ಕೊಬಾರದು ಅಂತ ಹೇಳೋದಕ್ಕೋಸ್ಕರ ರಾಮಾಯಣ ಬರೆದ ಮುನಿಗಳು ಅಂತ ಐಡೆಂಟಿಫೈ ಮಾಡ್ತಾರೆ. ಮತ್ತೆ ಅವರು ರಾಮಚರಿತ ಬರೆದ ಮುನಿಗಳು ಬಂದರು. ರಾಜ ನೋಡ್ದ, ನಾನು ತಿಳ್ಕೊಂಡಿರ್ಬೇಕು, ಯಾರ ಜ್ಞಾನಿಗಳು ಮನೆ ಬಂದರು ಅಂದರೆ ದೇವರು ಕಳಿಸ್ಕೊಟ್ಟಿದ್ದಾನೆ ಅಂತ ಅರ್ಥ, ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅರ್ಥ. ನಮಗೇನಾದರೂ ರೋಗ ಇದ್ದಾಗ ಡಾಕ್ಟರ್ ಬಂದರೆ ಮಾತ್ರ ಖುಷಿಯಾಗುತ್ತೆ ಹೊರತು ಬೇರೆ ಅವರೇ ಹೋಗಿ ಅವರೇ ಬಂದರೆ ಅದು ಖುಷಿಪಟ್ಬಿಡುತ್ತೆ. ಆದರೆ ಜ್ಞಾನಿಗಳು ಬಂದು ಅಂದರೆ ನಮ್ಗೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಅರ್ಥ. ವಾಲ್ಮೀಕಿ ಪಾದ ಪೂಜೆ ಮಾಡಿದ, ಅವರು ಮಾತಾಡಿಸಿದರು, ರಾಜ ಎಲ್ಲ ಚೆನ್ನಾಗಿದ್ದೀಯಾ ಅಂತ ಕೇಳಿದರು. ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನೋ ಯೋಚನೆ ಮಾಡ್ತಿದ್ದೀಯಲ್ಲ ಅಂತ ಕೇಳಿದರು. ಆತ ತಕ್ಷಣ ಹೇಳಿದ, ಸ್ವಾಮಿ ನಿನ್ನ ಹೋದಾಗ ಈಗಾಯಿತು, ಬೇಟೆಗೆ ಹೋದಾಗ ಈಗಾಯಿತು, ಈ ಶ್ಲೋಕ ಹೇಳಿ ಹೊರಟೋಯ್ತದು, ನನಗೆ ಅರ್ಥ ಆಗ್ತಾ ಇಲ್ಲ, ಏನಿದ್ರೆ ಅಂತರಾರ್ಥ ಅಂತ ಕೇಳಿದ. ಆಗ ಒಂದು ಕ್ಷಣ ಆಯಿತು ಅಂತ ಕಣ್ಣು ಮುಚ್ಕೊಂಡ್ರು. ನಾವು ತಿಳ್ಕೊಂಡ್ರೆ ಕಣ್ಣು ತೆಗೆದ್ರೆ ಕಾಣ್ತದೆ ಅಂತ ಹೇಳಿ, ಶಾಸ್ತ್ರ ಹೇಳಿದ ಕಣ್ಣು ಮುಚ್ಕೊಂಡ್ರೆ ಕಾಣುತ್ತೆ ಅಂತ ಹೇಳಿದ. ಕಣ್ಣು ತೆಗೆದ್ರೆ ಕಾಣುತ್ತೆ, ಟಿ ವಿ ಕಾಣುತ್ತೆ ಹೊರತು ದೇವರಿಗೆ ಇವರು ಕಾಣೋದಿಲ್ಲ. ಅದರಲ್ಲೆಲ್ಲ ಒಳಗೆ ಕಣ್ಣು ಮುಚ್ಕೊಂಡು ನೋಡಿ, ಜಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ಕಣ್ಣು ಮುಚ್ಚಿಕೊಂಡ ಕಾಣ ಪ್ರಪಂಚನೇ ಬೇರೆ ಅಂತ ಹೇಳಿದ್ದಾರೆ. ಆ ಕ್ಷಣಕ್ಕೆ ತಕ್ಷಣ ನಕ್ರವರು ಅರ್ಥ ಆಯ್ತು ಎಲ್ಲ ಹೇಳ್ತೇನೆ ಅಂತ ಹೇಳಿದರು. ಒಂದು ಕ್ಷಣಕ್ಕೆ ನೋಡಯ್ಯ, ಹಿಂದಿನ ಜನ್ಮದಲ್ಲಿ ನೀನು ಸುದೇವ ಅಂತ ಒಬ್ಬ ಬ್ರಾಹ್ಮಣನಾಗಿದ್ದಿ, ನಿನ್ನ ಹೆಂಡತಿ ಗೌತಮಿ ಅಂತ ಹೆಂಡತಿ ಇವಳೇ ಹೆಂಡತಿನೂ ಆಗಿದ್ಲು. ಇದರಿಂದ ಇನ್ನೊಂದು ಕಥೆ, ಕೆಲವು ಸಂಬಂಧ ಜನ್ಮ ಜನ್ಮಾಂತರದ ಸಂಬಂಧವಾಗುತ್ತೆ ಅಂತ ಹೇಳಿದ್ದಾರೆ. ಗಂಡ ಹೆಂಡತಿ ಸಂಬಂಧ ಜನ್ಮ ಜನ್ಮಾಂತರದ ಸಂಬಂಧ, ಇವತ್ತು ವರ್ಷ ಕೂಡ ಉಳಿಯೋದಿಲ್ಲ ಅಂತ ಮದುವೆ ಆಗ್ತಿದೆ, ಡೈವರ್ಸ್ ಕೇಸ್ಗಳು ಇವತ್ತೆಲ್ಲ ಕೂಡ. ಅದು ಹಿಂದಿನ ಕಾಲ ಹೇಗಿತ್ತು ಅಂದರೆ ಜನ್ಮ ಜನ್ಮಾಂತರದ ಸಂಬಂಧ, ಅಂಥ ಸಂಬಂಧ ಇತ್ತು ನಿಮಗೆ, ನಿಮಗೆಲ್ಲ ಕೂಡ ಆಗಲೂ ಎಲ್ಲ ಭೋಗ ಭಾಗ್ಯ ಇತ್ತು. ಆ ಸಮಯಕ್ಕೆ ನೀನು ಒಂದು ಕೊರತೆ ನಿಮಗಿತ್ತಾಗ ಅಂತ ಹೇಳಿ, ನಿಮಗೆ ಸಂತತಿಯೇ ಆಗಿದ್ದಿಲ್ಲ, ಆ ಕೊರತೆಯಿಂದ ಭಾರಿ ಯೋಚನೆ ಮಾಡ್ತಾ ಇದ್ದೆ. ಹೆಂಡತಿ ಸಮಾಧಾನ ಮಾಡಿಲ್ಲ, ಅಷ್ಟೆಲ್ಲ ಯೋಚನೆ ಮಾಡಬೇಡಿ,
ಇವೆಲ್ಲ ಜ್ಞಾನಿಗಳಿಗೆ ಯಾತಕ್ಕೆ ಮಕ್ಕಳು ಬೇಕು ಅಂತ ಹೇಳಿದ್ರೆ, ಒಳ್ಳೆ ತಿಳಿದವಳು ಹೆಂಡತಿ ಪಾಪ, ಯಾತಕ್ಕೆ ಬೇಕಾಗಿದೆ, ನಿಮ್ಗೆ ಜ್ಞಾನಪುತ್ರ ಇದ್ದಾರಲ್ಲ ಅಂತ ಹೇಳಿದರೆ ಅದು ಹೌದು ಎಲ್ಲ ಸರಿನೇ, ಯಾಕೋ ನನ್ನ ಮಗು ಆಗಬೇಕು ಅಂತ ಭಾರಿ ಅಪೇಕ್ಷೆ ಅಂತ ಅನಿಸ್ತದೆ. ಬಿಡಿ, ಅಷ್ಟು ಅಪೇಕ್ಷೆ ಇದ್ರೆ ಯಾಕೆ ಯೋಚನೆ ಮಾಡ್ತೀರಿ? ದಾರಿ ಗೊತ್ತಿದೆಯಲ್ಲ, ಮದ್ದು ಈಜಲ್ಲಿ ಬರುತ್ತಲ್ಲ, ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ, ದೇವ್ರ ಧ್ಯಾನ ಮಾಡೋಣ, ದೇವ್ರನ್ನ ಆರಾಧನೆ ಮಾಡೋಣ, ಯಾಕೆ ಯೋಚನೆ? ಎಷ್ಟು ತಿಳುವಳಿಕೆ ಇತ್ತ ಹೆಂಡತಿಗೆ, ಗಂಡನಿಗೆ ಸಮಾಧಾನ ಹೇಳಷ್ಟು ತಿಳುವಳಿಕೆ ಆಕೆಗಿತ್ತು. ಆಯಿತು ಅಂಥೇಳಿ ಅಲ್ಲಿ ತಾಮ್ರಪರ್ಣಿ ತೀರದಲ್ಲಿ ವಾಸ ಮಾಡ್ತಾ ಇದ್ದೆವು. ದಕ್ಷಿಣ ಭಾರತದ ಕಥೆ ಇದೆ, ತಾಮ್ರಪರ್ಣಿ ನದಿ ತೀರದ ತಾಮ್ರಪರ್ಣಿ ಸರಿತೋಯಂ ಸೇವನೀಯ ಮುಮುಕ್ಷುಭಿ, ಮದ್ರಾಸು ವರ್ಣನೆ ಮಾಡ್ತಾರೆ. ಈ ತಾಮ್ರಪರ್ಣಿ ಎಂಥದ್ದು ಅಂದರೆ ಅದರಲ್ಲಿ ಮಳೆ ಹನಿ ನೀರು ಕಪ್ಪೆ ಚಿಪ್ಪಲ್ಲಿ ಬಿದ್ದರೆ ಅದು ಮುತ್ತಾಗುತ್ತಂತ, ಅದು ತಾಮ್ರಪರ್ಣಿ ನದಿಯ ವೈಶಿಷ್ಟ್ಯ. ಅದಿರೋ ನಾವು ದಕ್ಷಿಣ ಭಾರತದಲ್ಲಿ, ನಾವು ಹೋದರೆ ಆ ಕಡೆ ಹೊರ ಸಿಗುತ್ತೆ. ತಿರುವನಂತಪುರದಿಂದ ನೀವು ಈ ತೋತಾದ್ರಿ ಕಡೆ ಹೊರಟೆ ತಾಮ್ರಪರ್ಣಿ ನದಿ ಸಿಗುತ್ತೆ. ಅಲ್ಲಿ ಅಂಥ ಶ್ರೇಷ್ಠವಾದ ನದಿ ಇದೆ, ಅಲ್ಲಿ ತಪಸ್ಸು ಮಾಡೋಣ ಅಂತ ಹೋದರು. ತಪಸ್ಸು ಶುರು ಮಾಡಿಬಿಟ್ಟು ನಾರಾಯಣ ಆರಾಧನೆ ಮಾಡ್ತಾ ಇದ್ದಾರೆ. ಒಂದು ದಿವಸ, ಎರಡು ದಿವಸ, ವರ್ಷ, ನೂರು ವರ್ಷ, ಸಾವಿರ ವರ್ಷ, 4000 ವರ್ಷ ಮಾಡಿದ್ರಂತ. 4000 ವರ್ಷ ಆ ಕಾಲ ಇದು. ಇವತ್ತಾಗಿದ್ದರೆ ವಂಶ ಕೂಡ ಇರ್ತಿರೋ ಕಾಲ ಅಲ್ಲ, ಹೆಸರು ಕೂಡ ಉಳಿತಿದ್ದಿಲ್ಲ ಅಂತ ಕಾಲ. ಆ ದೀರ್ಘಾಯುಷ್ಯದ ಕಾಲ ಅದು, 4000 ವರ್ಷ ಮುಗಿತು. ಅವರ ಆಹಾರ ಏನು ತಗೋತಿದ್ರು ಗೊತ್ತಾ? 5-5 ದಿವಸಕ್ಕೆ ಒಮ್ಮೆ. 5 ದಿವಸ ಆದರೆ ಬರೀ ಹುಲ್ಲು, ಬರೀ ನೀರು ಅಷ್ಟೆ, ಎಲೆ ಇಲ್ಲ, ಹುಲ್ಲು ಒಣಗಿದ, ಹುಲ್ಲು ಒಣಗಿದ ಎಲೆ, ಒಂದಿಷ್ಟು ನೀರು, ಇಷ್ಟು ಕುಡಿದು 4000 ವರ್ಷ ತಪಸ್ಸು ಮಾಡಿದ್ದಾರೆ. ನಮ್ಗೆ ಇದೆಲ್ಲ ಕೇಳಿದಾಗ ಯಾಕೆ ಟೈಮ್ ವೇಸ್ಟ್ ಮಾಡಿಕೊಂಡು ಅನಿಸ್ಬಿಡುತ್ತೆ, ಯಾಕೆ ಊಟ ಬಿಟ್ಟರು, ಯಾಕೆ ತಿಂಡಿ ಬಿಟ್ಟರು? ಈಗ ಮುಂದಿನ ಫಲ ನೋಡಿದೆ ಗೊತ್ತಾಗ್ತದೆ. ವಾರಾನ್ನದ ಹುಡುಗ ಕಷ್ಟಪಟ್ಟು ಓದಿದಾಗ ಏನೇ ಆರಾಮಾಗೆಲ್ಲ ಇರಬಾರ್ದು ಅಂತ ಅನಿಸುತ್ತೆ. ಒಂದು ದೊಡ್ಡ ಅಧಿಕಾರಿ ಆದಾಗ ಅನಿಸುತ್ತೆ, 4 ವರ್ಷ ಕಷ್ಟಪಟ್ಟಿದ್ರೆ ಫಲ ಹೇಗಿದೆ ನೋಡಿದರೆ ಅನಿಸುತ್ತೆ. ಅಷ್ಟು ಮುಗೀತು, ದೇವ್ರ ಪ್ರತ್ಯಕ್ಷನಾದ, ಭಾರಿ ಖುಷಿಯಾಯಿತು, ಪ್ರಾರ್ಥನೆ ಮಾಡಿದ, ಸ್ತೋತ್ರ ಆಯಿತು. ಏನು ಬೇಕು ಅಂತ ಪರಮಾತ್ಮ ಕೇಳಿದ. ನನಗೆ ಸಂತತಿ ಆಗಬೇಕು ಅಂತ ಕೇಳಿದರೆ ದೇವ್ರು ಹೇಳಿದನಂತೆ, ನಿನಗೆ ಸಂತತಿ ಆಗೋ ಯೋಗ ಇಲ್ಲ ಅಂತ ಹೇಳಿಬಿಟ್ರು. ಇಷ್ಟೆಲ್ಲ 4000 ವರ್ಷ ತಪಸ್ಸು ಮಾಡಿ ವಾರ ಕೊನೆ ನೋಡಿದ್ರೆ ರಿಸಲ್ಟ್ ತೊಗೊಂಡಾಗಾಯ್ತಲ್ಲ, ಪಾಪ ಇಷ್ಟು ಕಷ್ಟಪಟ್ಟರೆ ಸಂತತಿ ಆಗೋ ಯೋಗ ಇಲ್ಲ ಅಂತ. ತಕ್ಷಣ ಬ್ರಾಹ್ಮಣ ಮೂರ್ಛಿತನಾಗಿ ಬಿದ್ದುಬಿಟ್ಟಂತೆ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಹಾಗ ಅಂಥೇಳಿ ಮೂರ್ಛಿತನಾಗಿ ಬಿದ್ದ. ಮತ್ತೆ ಎದ್ದ, ಆಗ ಗರುಡ ದೇವರು ಕೇಳಿದ್ರಂತೆ, ಗರುಡ ನಾರಾಯಣ ನಿನಗೆ ಯಾರೋ ಆಗೋದಿಲ್ಲ ಅಂತ ಯೋಚನೆ ಇಲ್ಲ, ನೀನೆಂಥವನು, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತವ್ಯ ಸಮರ್ಥ, ಇದು ಗರುಡ ಮಾಡಿದ ಸ್ತೋತ್ರ, ಇದು ಮಾತು ನೆನಪಿರಬೇಕು. ದೇವರು ಆಗೋದಿಲ್ಲ ಅಂದರೆ ನಾವು ಪರಿಪಟ್ಟು ದೇವರಿಗೆ ಆಗೋದಿಲ್ಲ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅವನು ಆಗೋದಿಲ್ಲ ಅಂದರೆ ದೇವರಲ್ಲ ಅಂತ ತಿಳ್ಕೋಬೇಕು. ದೇವರಿಗೆ ಆಗೋದೇನಿದೆ ಈ ಮಧ್ಯೆ? ಆದ್ದರಿಂದ ದಯವಿಟ್ಟು ಸಂತತಿಯನ್ನು ಕೊಡಬೇಕು, ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದೆ. ಆಗ ದೇವರು ಹೇಳಿದೆ, ಆಯಿತು ಬಿಡು, ನೀನೇ ಕೊಡಬೇಕಾದ್ರೆ ಅಂತ ಪರಮಾತ್ಮ, ನೀನೇ ಕೊಡಬೇಕಾದ್ರೆ. ತಕ್ಷಣ ಗರುಡ ಹೇಳಿದ್ದೆ, ನೋಡಿ ಬ್ರಾಹ್ಮಣ ಯೋಚನೆ ಮಾಡಿ ನಮಗೂ ಆಗುತ್ತೆ, ನಿಶ್ಚಿಂತೆ ಆಗಿರು ಅಂತ ಹೇಳಿದೆ. ತಕ್ಷಣ ಆಯಿತು ಅಂತೇಳಿ ಭಾರಿ ಖುಷಿಯಾಯಿತು. ಮನೆಗೆ ಹೋದರು, ಮಗು ಹುಟ್ಟೇ ಬಿಡ್ತು, ಹುಟ್ಟಿತು, ಬಡೀತು, ಸಕಾಲಕ್ಕೆ ಉಪನಯನ ಮಾಡಿದ. ಏಕಪಾಠಿ ಅಂತವು, ಕೆಲವೇ ವರ್ಷಗಳಲ್ಲಿ ಸಮಸ್ತ ಶಾಸ್ತ್ರವನ್ನು ಓದಿ ಹಾಕಿಬಿಟ್ಟಂತೆ ಹುಡುಗ. ಭಾರಿ ಖುಷಿಯಾಯಿತು ಇವರಿಗೆ. ಶುಕದೇವ ಅಂತ ಹೆಸರಿಟ್ಟಿದ್ದ ಹುಡುಗನಿಗೆ, ಶುಕದೇವ, ಇದು ಸುದೇವ, ಶುಕದೇವ ಮಗನ ಹೆಸರು. ಒಂದು ದಿವಸ ದೇವರ ಮನೆಗಳು ಬಂದರು ಮನೆಗೆ, ಆಶ್ರಮಕ್ಕೆ ಬಂದರು, ಪಾದಪೂಜಾದಿಗಳನ್ನು ಮಾಡಿದ, ಮಗನ ಕರೆ ನಮಸ್ಕಾರವನ್ನು ಮಾಡಿಸಿದ. ನೋಡಿದರು, ಭಾರಿ ಹೊಗಳಿದರು, ಕೂಸಿದ್ದ, ಭಾರಿ ಚೆನ್ನಾಗಿದ್ದಾನೆ, ಹಾಗೆಯೇ ಹೊಡಿಬಿಟ್ರು. ರಾಜ, ಏನು ಉಪಯೋಗ, ಎಲ್ಲ ಚೆನ್ನಾಗಿದೆ, ಆಯುಷ್ಯನೇ ಇಲ್ಲ, ಏನು ಮಾಡ್ತೀನಿ ಅಂತೇಳಿ ಆಯುಷ್ಯನೇ ನಮ್ಮ ಕೂಸಿಗೆ ಮತ್ತೆ ಶುರುವಾಯಿತು, ಆಘಾತ ಶುರುವಾಯಿತು. ಇಷ್ಟೆಲ್ಲ ಕಟ್ಟಿಕೊಟ್ಟು ಇಂಥ ಒಳ್ಳೆ ಹುಡುಗ, ಒಳ್ಳೆ ಜ್ಞಾನಿ, ಆಯುಷ್ಯನೇ ಇಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡ. ಆ ಮನೆಗಳು ಹೊರಟೋಗ್ಬಿಟ್ರೆ, ಹೇಳಿಬಿಟ್ಟಷ್ಟೆ, ಇವನು ಬರೀ ಹಾಗೆಗೆ ಸಾಯ್ತಾನಲ್ಲ, ಜಲಗಂಡ ಇದೆ, ನೀರಲ್ಲಿ ಮುಳುಗಿ ಸಾಯ್ತಾನೆ ಅಂತ ಹೇಳಿ. ನೀರಲ್ಲಿ 12 ವರ್ಷ ಸರಿಯಾಗಿ ನೀರಲ್ಲಿ ಮುಳುಗಿ ಸಾಯ್ತಾನೆ. ಆಯಿತು ಅಂತೇಳಿ ಮನೆ ಬಿಟ್ಟು ಹೋಗೋದಂತೆ ನೋಡಿಕೊಂಡ್ರು ಪಾಪ. ನೀರಲ್ಲಿ ಮನೆ ಬಿಟ್ಟು ಹೋದ್ರೆ ತಾನೆ ವಜ್ರಾಸನ ಕಥೆಯಲ್ಲಿ ಬರುತ್ತಲ್ಲ, ಹೊರಗೆ ಹುಟ್ಟಿದ್ರೆ ನಮಗೆ ಒಳಗೆ ಹುಟ್ಟಿದ್ರೆ ನಿಮಗೆ ಅಂತ ಹಾಗಾಯ್ತಿದ್ರು. ಹೊರಗೆ ಹೋದ್ರೆ ತಾನೆ ನೀರಲ್ಲಿ ಮುಳುಗೋದು ಅವನು ಅಂತೇಳಿ ಹೊರಗೆ ಬಿಡಲಿಲ್ಲ ಪಾಪ. 12 ವರ್ಷ ತುಂಬಿದ ತಕ್ಷಣ ಮನೇಲಿ ಇಟ್ಟುಕೊಂಡ್ರು. ದೇವ್ರು ಹೇಗೆ ಸಂದರ್ಭ ಕೂಡಿಸ್ತಾರೆ, ಮನುಷ್ಯ ಪ್ರಯತ್ನನೇ ಬೇರೆ, ದೇವರ ಸಂಕಲ್ಪನೆ ಬೇರೆ. ಇದ್ದಕ್ಕಿದ್ದಾಗ ಮನೆಯಲ್ಲಿ ಯಾವುದೋ ಒಂದು ಸಭೆತ್ತು ಮುಗಿದೋಯ್ತು, ತರಲಿಕ್ಕೆ ಅಂತ ಹೋಗಬೇಕು ಅನಿಸ್ತು, ಹೊರಟುಬಿಟ್ರ ಕಡೆ. ತಾಯಿ ಇನ್ನೊಂದು ಕೆಲಸಕ್ಕೆಲ್ಲ ಹೊರಟುಬಿಟ್ರು. ಆ ಹುಡುಗನ ಸ್ನೇಹಿತರು ಬಂದರು, ಈಜಾಡ ಬಾ ಅಂತ ಕರೆದ್ರು, ಹೊರಟೇ ಬಿಟ್ಟ ಹುಡುಗ. ಬಾವಿಗೆ ಹೋದರು, ಈಜಾಡಲಿಕ್ಕೆ ಶುರು ಮಾಡಿದ್ರು. ಈಜ್ ಬರ್ತಿತ್ತು ಅವನಿಗೆ, ಹಟ್ಲಾಸ ಈಜಾಡ್ದ, ಆದರೆ ಸ್ಪರ್ಧೆ ಹಾಕ್ಕೊಂಡಂತ ಹುಡುಗರು, ನಾನು ಆಳಕ್ಕೆ ಇಳಿತೇನೆ, ನೀನು ಆಳಕ್ಕೆ ಇಳಿತೇನೆ ಅಂತ ಹೇಳ್ಕೊಂಡು ಮುಳುಗಿದರು. ಮುಳುಗಿದ ಇವನು ಮುಳುಗಿದ, ಸ್ವಲ್ಪ ದಿವಸ ಆಯಿತು, ಸ್ವಲ್ಪ ಹೊತ್ತಾಯಿತು, ಆಮೇಲೆ ಮುಳಿದ ಮೇಲೆ ಎಳ್ಳೆ ಇಲ್ಲ ಮುದೋಯ್ತು. ಆಮೇಲೆ ನೋಡಿದ್ರೆ ಅವನು ಬಾಡಿ ಹೆಣ ಸತ್ತೋಗಿಬಿಟ್ಟ. ತಕ್ಷಣ ತಂದೆ ತಾಯಿ ಹೇಳಿದರು, ಬಂದರು, ನೋಡ್ತಾರೆ ಎಷ್ಟು ದುಃಖ ಆಗಿರಬೇಕು, ಅವ್ರು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ. 4000 ವರ್ಷ ಕಷ್ಟಪಟ್ಟು ತಪಸ್ಸು ಮಾಡಿ ಮಗನ ಪಡೆದಾಗ ಎಷ್ಟು ಸಂಕಟ ಇರಬಹುದು. ಅದು ಅಂಥ ಜ್ಞಾನಿಯಾದ ಮಗ ತುಂಬ ದುಃಖಪಟ್ಟರು, ಅಳುತ್ತಾ ಕೂತರು. ಆಶ್ರಮದ ಜನ ಬಂದು ಸಮಾಧಾನ ಮಾಡಿದರು, ಪಾಪ ಅಳಬೇಡಿ, ಬನ್ನಿ, ಹೋಗಾಡೋದ್ರೆ ಬೀಳಲಿಲ್ಲ, ಏನು ಮಾಡಿದ್ರು ಶವ ಬಿಡೋದಿಲ್ಲ, ಸಂತ್ಯ ಸಂಸ್ಕಾರಕ್ಕೂ ಕೊಡೋದಿಲ್ಲ, ಎಷ್ಟು ಪ್ರಯತ್ನ ಪಟ್ಟರು ಬಿಡಲಿಲ್ಲ ಶವನ. ಅಷ್ಟೊತ್ತಿಗೆ ಮಳೆ ಶುರುವಾಯಿತು, ಜೋರ ಮಳೆ ಶುರುವಾಯಿತು. ಎಷ್ಟು ದೊಡ್ಡ ಮಳೆ ಅಂದರೆ ಎತ್ತಿಗಿದ್ದವ್ರು ಜೊತೆಗಿದ್ದವ್ರು ನಿಲ್ಲಕ್ಕಾಗಲಿಲ್ಲ, ಇವ್ರು ಎತ್ಕೊಂಡವರು ಬರೋದಿಲ್ಲ ಅಂತ ಹೇಳಿಬಿಟ್ರು. ಇಲ್ಲೇ ಇರ್ತಿ ಹೋಗಿ ಅಂದರು, ಹೊರಟೋಗ್ಬಿಟ್ರಪ್ಪ. ಮಳೆ ಸುರಿತು ಸುರಿತು ಸುರಿತು, ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ಹತ್ತು ದಿವಸ, ಕೊನೆ ತಿಂಗಳು ಮುಗಿದೋಯ್ತು. ಇವ್ರ ಮಗನ ಶವನ ಬಿಟ್ಟಿಲ್ಲ, ಅಳೋದು ಬಿಟ್ಟಿಲ್ಲ, ಏಕ ಪ್ರಕಾರ ಅಳುತ್ತಿದ್ದಾರೆ, ಹಾಗೆ ಕೂತಿದ್ದಾರೆ. ಸರಿ, ಒಂದು ತಿಂಗಳು ಮುಗೀತು, ಮಳೆ ಎಲ್ಲ ನಿಂತೋಯ್ತು. ನೋಡ್ತಾರೆ ಮಗ ಬದುಕಲಿ ಅಂತ ಕಾಯ್ತಿದ್ದಾರೆ, ದೇವರು ಪ್ರತ್ಯಕ್ಷ ನಿಂತಿದ್ದಾನೆ ಮುಂದೆ ಯಥಾ ಪ್ರಕಾರ, ಸಾಕ್ಷಾತ್ ನಾಗರುಡಾರುಣ ಪರಮಾತ್ಮ ನಿಂತಿದ್ದಾನೆ. ಇವ್ರಿಗೆ ಆಶ್ಚರ್ಯ ಆನಂದ ಎಲ್ಲ ಆಗೋಗ್ಬಿಡ್ತು. ನಮಸ್ಕಾರ ಮಾಡಿದರು. ಸ್ವಾಮಿ ಏನು ಅಂತ ಕೇಳಿದ್ದಾರೆ. ಪರಮಾತ್ಮ ಹೇಳ್ತಾನೆ, ಯೋಚನೆ ಮಾಡಬೇಡಿ, ನಿಮ್ಮ ಮಗ ಬದುಕ್ತಾನೆ, ಈಗಲೇ ಬದುಕ್ತಾನೆ, ನಿಮ್ಮ ಕೂಸು. ಎಷ್ಟು ಆನಂದ ಆಗಿರಬೇಕು. ಅಂತೂ ಬದುಕ್ತಾನೆ ಅಷ್ಟೇ ಅಲ್ಲ, 12,000 ವರ್ಷ ಬದುಕ್ತಾನೆ. 12 ವರ್ಷ ಹೋಯಿತು, 12,000 ವರ್ಷ ಬದುಕ್ತಾನೆ. ಅವರಿಗೆ ಒಂದು ಎಷ್ಟು ಖುಷಿ, ಎಷ್ಟು ಆನಂದ, ಆಶ್ಚರ್ಯ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಪ್ರಶ್ನೆ ಬಂತು ಅವರಿಗೆ, ಪರಮಾತ್ಮ ಈಗೆಲ್ಲ ಹೇಳ್ತಿದ್ದೀಯಲ್ಲ, ಇವ್ರು ಬದುಕಲಿ, ನಾ ಮಗನ ಕಳ್ಕೊಂಡಾಯ್ತು, ಈಗ ಸತ್ತೋಗ್ಬಿಟ್ಟ, ಸರಿನೇ, ಇಷ್ಟೆಲ್ಲ ಅನುಗ್ರಹ ಮಾಡ್ತಿದ್ದೆ, ನಾ 4,000 ವರ್ಷ ಮಾಡಿದ್ರೂ ಅನುಗ್ರಹ ಮಾಡಿದ್ದಿಲ್ಲ, ಇದೇ ರಿಷ್ಟಿಕ್ಕಿಂತ ಅನುಗ್ರಹ ಅಂತ ಕೇಳಿದರೆ, ದೊಡ್ಡ ಕೆಲಸ ಮಾಡಿದ್ದೀರಿ ಅದಕ್ಕೆ ಅನುಗ್ರಹ ಮಾಡಿದ್ದೇನೆ ಅಂತ ಹೇಳಿದ. ದೊಡ್ಡ ಕೆಲಸ ಮಾಡಿದ್ರೆ ಅನುಗ್ರಹ ಮಾಡಿದ್ದೇನೆ. ಏನು ದೊಡ್ಡ ಕೆಲಸ ಮಾಡಿದ್ವಿ ನಾವು ಅಂತ ಕೇಳಿದರೆ, ಅಳುತ್ತಾ ಕೂತಿದ್ರಿ, ಕೂರ್ತಿದ್ರಲ್ಲ ಒಂದು ತಿಂಗಳು ಪೂರ್ತಿ. ಹೌದು, ಅದಕ್ಕೆ ಅಳೋದು ದೊಡ್ಡ ಕೆಲಸ ಆದರೆ ಅಲ್ಲ, ಅದಕ್ಕೆ ಕೊಡ್ಬೋದು, ದಿವಸ ಅಳ್ತಾ ಇರ್ಬೋದು ಪೂರ್ತಿಯಾಗಿ. ಅಳೋದು ದೊಡ್ಡ ಕೆಲಸನಾ? ಅಲ್ಲ. ನೀವು ಎಂದು ಅಳ್ಳಕ್ಕೆ ಶುರು ಮಾಡಿದ್ರೆ ನೋಡಿ, ಮಳೆ ಶುರುವಾಯ್ತಲ್ಲ ಅವತ್ತೇ ಅಧಿಕ ಮಾಸ ಪ್ರಾರಂಭ ಆಯಿತು ಅಂತ ಹೇಳಿದ. ಅವತ್ತು ಅಧಿಕ ಮಾಸ ಪ್ರಾರಂಭ ಆಯಿತು, ಇವತ್ತಿಗೆ ಅಧಿಕ ಮಾಸ ಮುಗೀತು. ಒಂದು ತಿಂಗಳು ಏನು ಮಾಡಿದ್ದೀರಿ ನೀವೀಗ? ಮಳೆಯಲ್ಲಿ ನೆಂದಿದ್ದೀರಿ, ಬರೀ ಸ್ನಾನ ಮಾಡಿದ್ದೀರಿ. ಫಸ್ಟ್ ಅಧಿಕ ಮಾಸ ಅದು ಶ್ರೇಷ್ಠವಾದ ಕೆಲಸ ಅಂದರೆ ಸ್ನಾನ ಅಂತ ಹೇಳಿದ್ದಾರೆ. ಇವತ್ತು ಸ್ನಾನ ಹೊಸ ವಿಷಯ ಆಗಿಬಿಟ್ಟಿದೆ ಜನಗಳಿಗೆ. ಸ್ನಾನ ಅಂದರೆ 8 ಗಂಟೆ ಸ್ನಾನ, 10 ಗಂಟೆ ಸ್ನಾನ, ಸ್ನಾನ ಅಂತ ಕರೆಯೋದಿಲ್ಲ ಅದು. ಸೂರ್ಯೋದಯದ ಒಳಗಾದರೆ ಮಾತ್ರ ಸ್ನಾನ ಬರುತ್ತೋ, ಆಮೇಲಾದರೆ ಈ ವ್ರತದ ಸ್ನಾನ ಅಂತ ಹೆಸರು ಬರೋದಿಲ್ಲ ಅದು. ಕಾರ್ತೀಕ ಮಾಘ ಯಾವುದ್ರೂ ಸ್ನಾನ ಮಾಡಿದ್ರು ಸೂರ್ಯೋದಯದ ಒಳಗೆ ಮುಂಚೆ ಮಾಡಬೇಕು ಹೊರತು ಆಮೇಲೆ ಮಾಡಿದರೆ ಇದು ಕೌಂಟ್ ಆಗೋದಿಲ್ಲ. ಅದಕ್ಕೆ ನೀವು ಮೊದಲೇನು ಮಾಡಿ, 24 ತಾಸು ಸ್ನಾನ ಮಾಡಿದ್ದೀರಿ ಫಸ್ಟ್. ಇದು ಮೊದಲ ಪುಣ್ಯ. ಅಧಿಕ ಮಾಸದ ಫಲವನ್ನು ಹೇಳೋದಕ್ಕೆ ಹೇಳಿ ಒಳ್ಳೆ ಸುಂದರವಾದ ಕಥೆ ಇತ್ತು. ಅಧಿಕ ಮಾಸದಲ್ಲಿ ಏನು ಮಾಡಲಿಕ್ಕಾಗದೆ ಹೋಗ್ತಾರೆ, ಮತ್ತು ಸ್ನಾನ ಮಾಡಿ ಆಯಿತಾ? ಎಷ್ಟು ಮಹತ್ವ ಹೇಳ್ತಾರೆ ಸ್ನಾನಕ್ಕೆ ಅಂದರೆ, 4 ತಿಂಗಳಿದೆಯಲ್ಲ, ಆಷಾಢ ಕಾರ್ತೀಕ ಮಾಘ ಮತ್ತು ವೈಶಾಖ, 4 ತಿಂಗಳಲ್ಲಿ ಪ್ರಾತಃ ಸ್ನಾನ ಮಾಡಿ ಎಷ್ಟು ಪುಣ್ಯ ಬರುತ್ತೋ, ಅದು ಎಷ್ಟು ದಿವಸ 3 ವರ್ಷ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ, ಅಂಥ ಒಂದು ಪುಣ್ಯ ಅಧಿಕ ಮಾಸ 1 ತಿಂಗಳು ಮಾಡಿದರೆ ಬರುತ್ತೆ ಅಂತ ಹೇಳಿ. 1 ತಿಂಗಳು ಮಾತ್ರ ಮಾಡಿದರೆ ಸಾಕಂತೆ, 3 ವರ್ಷ ಆಮೇಲೆ ಸ್ನಾನ ಬಿಟ್ಟುಬಿಡ್ಬೇಕು ಅಂತ ಅರ್ಥ ಅಲ್ಲ. 3 ವರ್ಷ ಆ ರೀತಿ ಅರ್ಥ ಅಲ್ಲ, ಫಲ ಅಷ್ಟು ಬರುತ್ತೆ ಅಂತ. ಈ ಬೋನಸ್ ಕೊಟ್ಟಾಗ ಸಂಬಳ ಇಲ್ಲ ಅಂತ ಅರ್ಥ ಅಲ್ಲ, ಸಂಬಳ ಪ್ಲಸ್ ಬೋನಸ್ ಆಗೋ ಆ ಸ್ನಾನದ ಜೊತೆ ಎಕ್ಸ್ಟ್ರಾ ಸ್ನಾನ ಪುಣ್ಯ ಇದು ಅಷ್ಟು ಬರುತ್ತೆ. ಇನ್ನೂ ನೆನ್ಪಿಟ್ಕೊಳ್ಳಿ, ಇದು ವೈಶಾಖ ಮಾಸ ಜೊತೆಗೆ. ಇದು ಬೇರೆ ಅಧಿಕ ಮಾಸಕ್ಕೂ ವೈಶಾಖ ಅಧಿಕಕ್ಕೂ ಭಾರಿ ವ್ಯತ್ಯಾಸ ಇದೆ. ಅದೆಲ್ಲ ಶಾಸ್ತ್ರ ಓದಿದಾಗ ಇದರ ಮಹತ್ವ ನಮಗೆ ಗೊತ್ತಾಗುತ್ತೆ. ಎಲ್ಲ 12 ಮಾಸಗಳಲ್ಲಿ ಅತಿ ಶ್ರೇಷ್ಠವಾದ ಮಾಸ ಕಾರ್ತೀಕ ಮಾಸ, ಭಾರಿ ಶ್ರೇಷ್ಠವಾದದ್ದು. ಅದು ಬಿಟ್ಟು ವಿಚಾರ ಮಾಡಿದರೆ ಮಾಘ ಮಾಸ ಭಾರಿ ಶ್ರೇಷ್ಠ. ಮಾಘ ಮಾಸ ಆದಮೇಲೆ ಭಾರಿ ಶ್ರೇಷ್ಠವಾದದ್ದು ಈ ಒಂದು ವೈಶಾಖ ಮಾಸ. ಮಾಘಕ್ಕಿಂತ ವೈಶಾಖ ಮಾಸ ಭಾರಿ ಶ್ರೇಷ್ಠ. ವೈಶಾಖದಲ್ಲಿ ಸ್ನಾನ ಮಾಡಿದರೆ, 1 ತಿಂಗಳು ಸ್ನಾನ ಮಾಡಿದರೆ ಪುಣ್ಯ ಭಾರಿ ವರ್ಣನೆ ಮಾಡ್ತಾರೆ. ಅಧಿಕ ಮಾಸ ಭಾರಿ ಶ್ರೇಷ್ಠ, ವೈಶಾಖ ಮಾಸ ಭಾರಿ ಶ್ರೇಷ್ಠ. ಇದು ಅಧಿಕ ವೈಶಾಖ ಆದ್ದರಿಂದ ಡಬಲ್ ಶ್ರೇಷ್ಠ. ಅಧಿಕನೂ ಆಯಿತು ವೈಶಾಖನೂ ಆಯಿತು ಅಂದರೆ ಭಾರಿ ಶ್ರೇಷ್ಠ. ಆದ್ದರಿಂದ ಇಂಥ ಅವಕಾಶ ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಒಂದು ಅಧಿಕ ಮಾಸ, ಒಂದು ಕಾರ್ತೀಕ ಕಳ್ಕೊಂಡ್ರೆ ಮತ್ತೆ 12 ತಿಂಗಳಿಗೆ ಬರುತ್ತೆ. ಒಂದು ಮಾಗ ಕಳ್ಕೊಂಡ್ರೆ 12 ತಿಂಗಳಿಗೆ ಬರುತ್ತೆ. ಅಧಿಕ ಮಾಸ 12 ತಿಂಗಳಿಗೆ ಬರೋದಿಲ್ಲ, ಮತ್ತೆ 3 ವರ್ಷ ಕಾಯ್ಬೇಕಂತೆ. ಅಷ್ಟು ತಲ ಆದ್ದರಿಂದ ಒಳ್ಳೆ ಚಾನ್ಸ್ ಅದು ಒಂದಾಯಿತು. ಎರಡನೇದೇನು ಮಾಡಿದ್ದೀರಿ? ಒಳ್ಳೆಯ ಅಳ್ತಿದ್ದೀರಿ, ಊಟ ನೀವು ಆಹಾರ ತಗೊಂಡಿಲ್ಲ, ಉಪವಾಸ ಮಾಡಿದ್ದೀರಿ ಎರಡನೇದು. ಅದಕ್ಕೋಸ್ಕರ ಎಷ್ಟು ಪುಣ್ಯ ಬಂದಿದೆ ಲೆಕ್ಕ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮೊದಲು ಸ್ನಾನ, ಎರಡನೇದು ಉಪವಾಸ. ಉಪವಾಸ ಅಧಿಕ ಮಾಸದಲ್ಲಿ ಮಾಡಿದರೆ ಭಾರಿ ಭಾರಿ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಶಕ್ತಿ ಇದ್ದರೆ 30 ದಿವಸನೂ ಮಾಡಿಬಿಡಿ ಅಂತ ಹೇಳ್ತಾರೆ. ಶಕ್ತಿ ಇದ್ದರೆ 30 ದಿವಸನೂ ಮಾಡಿಬಿಡಿ, ನಮಗೆ ಸಕ್ತ ಸತ್ತೋಗ್ಬಿಡ್ತೀವಿ ಅಂತ ಅನಿಸ್ಬಿಟ್ಟು 30 ದಿವಸ ಅಂದರೆ ಬೋಟ್ ಒಂದು 1/2 ಗಂಟೆ ಕಾಫಿ ಲೇಟ್ ಆದರೆ ಸತ್ತೋಗ್ತೇನೆ ಅನಿಸ್ತದೆ ಪಾಪ ಅವನಿಗೆ. 30 ದಿವಸ ಉಪವಾಸ ಮಾಡಬೇಕು. ಅದಾಗದೆ ಹೋದರೆ 15 ದಿವಸ ಮಾಡಿ, ಧಾರಣೆ ಪಾರಣೆ 15 ದಿವಸ, ಆ ಧಾರಣೆ 15 ದಿವಸ ಕರೆಕ್ಟಾಗಿ ಆಗುತ್ತೆ. ಅದನ್ನು ಮಾಡಿ, ಅದು ಮಾಡೋಕ್ಕಾಗದೆ ಹೋದರೆ ದಿವಸ ಒಪ್ಪತ್ತು ಮಾಡಿ. ಕೊನೆ ಪಕ್ಷ ದಿವಸ ಒಪ್ಪ, ಏಕಾಚಿ ಬಿಟ್ಟು, ಏಕಾಚಿ ಒಪ್ಪತ್ತು ಮಾಡಬಾರ್ದು ಮತ್ತೆ, ಏಕಾಚಿ ಬಿಟ್ಟು ದಿವಸ ಒಪ್ಪತ್ತು ಮಾಡಿ, ಅದು ಭಾರಿ ಪುಣ್ಯ ಬರುತ್ತೆ. ಅದು ಆಗದೆ ಹೋದರೆ ದಶಮಿ ದ್ವಾದಶಿ ಒಪ್ಪತ್ತು ಮಾಡಿ ಆಯಿತಾ? ದಶಮಿ ಒಪ್ಪತ್ತು, ದ್ವಾದಶಿ ಒಪ್ಪತ್ತು, ಏಕಾದಶಿ ಪೂರ್ತಿ ನಿರಾಹ. ಅದು ಎಲ್ಲ ತಿಂಗಳು ಹಾಗೆ ಮಾಡಬೇಕು ಏಕಾದಶಿಗೆ. ಅಸಲಿ ಅಧಿಕ ಮಾಸದಲ್ಲಾದ್ರೂ ವಿಶೇಷವಾಗಿ ಮಾಡಿ ಆ ರೀತಿ. ಅದಾಯಿತು, ಅದು ಆಗೋದಿಲ್ಲ ಹೋದಲ್ಲೋ, ಒಪ್ಪತ್ತು ಊಟ ಒಪ್ಪತ್ತು ಫಲಹಾರ ಮಾಡಿ. ನೆಕ್ಸ್ಟ್ ಅದು ಒಪ್ಪತ್ತು ಊಟ ಒಬ್ಬ ಫಲಹಾರ ಮಾಡಿ. ಅದಾಗೋದಿಲ್ಲ ಹೋದಲ್ಲೋ, 2 ತೂಟ ಮಾಡಿ ಫಲಹಾರ ಬಿಡಿ. ಕೊನೆ ಪಕ್ಷ 1 ಫಲಹಾರ ಬಿಟ್ಟುಬಿಡಿ. ಅದಾಗದೆಲ್ಲ ಫಲಾರ ತಗೊಳ್ಳಿ, ಹೊರಗೆ ತಿನ್ನೋದು ಬಿಡಿ, ಹೋಟ್ಲಲ್ಲಿ ತಿನ್ನಬಿಟ್ಬಿಡಿ ಸಾಕು, ಎಷ್ಟು ಪುಣ್ಯ ಬರುತ್ತೋ ಅಂತ. ಒಂದು ತಿಂಗಳು ತಿಂದ್ಬಿಟ್ಬಿಟ್ರೆ ಎಷ್ಟು ಪುಣ್ಯ ಬರುತ್ತೋ. ಇನ್ನು ಮನೆಯಲ್ಲಿ ಈರುಳ್ಳಿ ಬೆಳ್ಳಿ ಬಿಟ್ಬಿಡಿ ಕೊನೆ ಪಕ್ಷ, ಮನೆಯಲ್ಲೇ ತಿಂದರೂ ಕೂಡ ಅದಿಲ್ಲದೆ ಅಡುಗೆ ಮಾಡೇ ಗೊತ್ತಿಲ್ಲ ಎಷ್ಟೋ ಜನಗಳಿಗೆ. ಎಷ್ಟೋ ಜನ ಮನೆ ಈರುಳ್ಳಿ ನೋಡ್ತಾ ಇಲ್ಲ ಅಂದರೆ ಅಡುಗೆ ಹೇಗೆ ಮಾಡ್ತೀರಿ ಅಂತ ಕೇಳ್ತಾರೆ. ತುಳಸಿ ಇಲ್ಲ ದೇವ್ರ ಪೂಜೆ ಮಾಡೋದು ನಮಗೆ ಗೊತ್ತದೆ, ಈರುಳ್ಳಿ ಇಲ್ಲದೆ ಅಡುಗೆ ಮಾಡಲಿಕ್ಕೆ ಬರೋದಿಲ್ಲ ಜನಗಳಿಗೆ. ಅಷ್ಟರ ಮಟ್ಟಿಗೆ ಕೆಟ್ಟೋಗ್ಬಿಟ್ಟಿದೆ. ನಿಷಿದ್ಧ ಪದಾರ್ಥ ಬಿಟ್ಟುಬಿಡಿ, ಇಷ್ಟೆಲ್ಲ ಫಲ ಹೇಳ್ತಾರೆ. ಅದು ಆಗೋದಿಲ್ಲ ಅಂದರೆ ಸಾಯಿರಿ ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಇನ್ನೇನು ಮಾಡೋಕ್ಕಾಗೋದು. ಇಷ್ಟು ಲಿಬರ್ಟಿ ಯಾರು ಕೊಡ್ತಾರೆ? ಅದನ್ನು ಉಪವಾಸ ಮಾಡ್ಕೊಂಡು ಬರೋ ಪುಣ್ಯಕ್ಕೆ ನಿಮೇನೇ ಇಲ್ಲ. ಎರಡು ಏಕಾದಶಿ ಆಯಿತು, ಸಾಧ್ಯವಾದರೆ ಐದು ಉಪವಾಸ ಮಾಡಿ. ಅದರಲ್ಲಿ ಹುಣ್ಣಿಮೆ, ಅಮಾವಾಸ್ಯ, ಶ್ರವಣ ಪ್ಲಸ್ ಎರಡು ಏಕಾದಶಿ, ಐದು ಆಯಿತು. ಇದು ಸಣ್ಣ ವಿಷ್ಣು ಪಂಚಕ ಇದ್ದಾಯಿ. ಇದನ್ನು ಮಾಡಿ ವಿಷ್ಣು ಪಂಚಕ ಬಿಡಬೇಕು ಅಂತ ಅರ್ಥ ಅಲ್ಲ, ಅದು ಈಕ್ವಲೆಂಟ್ ಅಂತ ಅರ್ಥ ಅಲ್ಲ. ಇದು ವಿಶೇಷ ಮಹತ್ವ ಇರೋದನ್ನು ಒಂದು ಮಾಡಿ, ಅಥವಾ ಒಂದು ಎಕ್ಸ್ಟ್ರಾ ಉಪವಾಸ ಮಾಡಿ ಏಕಾದಶಿ ಜೊತೆಗೆ, ಎರಡು ಏಕಾದಶಿ ಪ್ಲಸ್ ಒಂದು ಎಕ್ಸ್ಟ್ರಾ ಮಾಡಿ, ಇಲ್ಲ ಏಕಾದಶಿ ಆದರೂ ಮಾಡಿ. ನಮ್ಮ ಜನಕ್ಕೆ ಒಂದು ಖುಷಿ, ಈ ಅಧಿಕವಾಸದಲ್ಲಿ ಒಂದೇ ಮಾಡಿಬಿಟ್ರೆ ಸಾಕು, ಆಮೇಲೆ ಬಿಟ್ಬಿಡ್ಬೋದು ಏಕಾದಶಿ ಅಂತ ಕೇಳಬಾರದು. ಮತ್ತೆ ಜನ್ಮ ಪೂರ್ತಿ ಮಾಡಬೇಕಂತ, ಕೆಲವು ವ್ರತಗಳನ್ನು ಬಿಡಾಗಿಲ್ಲ, ಈಗ ವಿಶೇಷ ಮಾಡಬೇಕು ಅಂತ. ಒಂದು ಸ್ನಾನ, ಒಂದು ಉಪವಾಸ, ಇವೆರಡನ್ನೂ ಮಾಡಿದ್ದೀರಿ ಒಂದು ತಿಂಗಳು ಗೊತ್ತಾ ನೀವೀಗ. ಅದಕ್ಕೆ ಎಷ್ಟು ಪುಣ್ಯ ಬಂದಿದೆ ಅಂತ ಕೇಳಿದರೆ, ಈ ಆಯುಷ್ ಮಗನ ಆಯುಷ್ಯ ವೃದ್ಧಿಯಾಗಿದೆ ಅಂತ ಹೇಳ್ತಾರೆ. ಒಂದು ವರ್ಷ ಒಂದು ತಿಂಗಳು ಮಾಡಿದ್ರೆ ಕೂಡ 12,000 ವರ್ಷ ಆಯುಷ್ಯ. ಈಗ ನಮಗೆ ಅರ್ಥ ಆಗುತ್ತೆ, ಯಾರು ಯಾವ ತಂದೆ ತಾಯಿಗಳು ಮಕ್ಕಳಿಗೆ ಕಲ್ಯಾಣ ಬಯಸ್ತಾರೋ, ಅಧಿಕ ವಾಸದಲ್ಲಿ ರೀತಿ ಮಾಡೋದ್ರಿಂದ ಮಕ್ಕಳ ಆಯುಷ್ಯ ಜಾಸ್ತಿ ಆಗುತ್ತೆ. ಯೋಚನೆ ಮಾಡಿದರೆ ಇವತ್ತು ಜನಕ್ಕೆ ತಮ್ಮ ಒಳ್ಳೆಯದಾಗಲಿ ಬಿಡಲಿ, ಮಕ್ಕಳು ಒಳ್ಳೆಯದಾಗಬೇಕಂತ ಪ್ರತಿಯೊಬ್ಬರು ಅಪೇಕ್ಷೆ ಪಡ್ತಾರೆ. ತಂದೆ ತಾಯಿ ಒಳ್ಳೆಯದಾಗಬೇಕು ಅಂತ ಅವರು ಅಪೇಕ್ಷೆ ಪಡೋ ಗ್ಯಾರಂಟಿ ಇಲ್ಲ. ಆದರೆ ಇವರು ಮಾತ್ರ ಮಕ್ಕಳು ಒಳ್ಳೆಯದರ ಅಪೇಕ್ಷೆ ಪಟ್ಟೇ ಪಡ್ತಾರೆ. ಅವರು ಅಧಿಕ ಮಾಸದ ವ್ರತವನ್ನು ಮಾಡಿದರೆ ಇಡೀ ಒಂದು ಕುಟುಂಬಕ್ಕೆ ಶ್ರೇಯಸ್ಕರ, ಮಕ್ಕಳಿಗೆ ಕಲ್ಯಾಣವಾದ್ದರಿಂದ ಅದನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಅಂದರೆ ದೀಪದಾನ, ದೀಪ ಹಚ್ಚಿಡೋದು, ದೀಪದಾನ ಮಾಡೋದು. ದಿವಸ ದೀಪ ಹಚ್ಚಿಡಿ, ದಿವಸ ಎಕ್ಸ್ಟ್ರಾ ದೀಪ, ಒಂದೊಂದ ದೀಪ ಹೇಗಿರುತ್ತೆ, ಎಕ್ಸ್ಟ್ರಾ ದೀಪ ಹಚ್ಚಿಡಿ. ಅದು ಆಗದೆ ಹೋದರೆ ಒಂದು ದಿವಸಾರೂ ಹಚ್ಚಿಡಿ ಕೊನೆ ಪಕ್ಷ. ಅದೆಲ್ಲ ಅನೇಕ ರೀತಿಯಲ್ಲಿ ಹೇಳ್ತಾರೆ. ದೀಪ ಹಚ್ಚೋದ್ರಿಂದ ಕೂಡ ಮಕ್ಕಳ ಆಯುಷ್ಯ ಜಾಸ್ತಿ ಆಗುತ್ತೆ. ದೀಪ ಸಂಯೋಜನ ಜ್ಞಾನಂ ಪುತ್ರ ಲಾಭೋ ಭವೇತ್ರ ರಾಯಸ್ತೋತ್ರ ಹೇಳೋದೆಲ್ಲ ಗೊತ್ತು. ದೀಪ ಹಚ್ಚೋದ್ರಿಂದ ಮಕ್ಕಳ ಆಯುಷ್ಯ ಜಾಸ್ತಿ, ಸಂತಾನ ಇಲ್ಲದವರು ಅಧಿಕ ಮಾಸ ಮಾಡಿದಾಗ ಸಂತತಿ ಆಗತ್ತೆ ಅಂತ ಫಲಶ್ರುತಿ ಅಂತ ಹೇಳ್ತಾರೆ. ಅದೊಂದು ಅಂಶ. ಮತ್ತೆ ಇಷ್ಟೆಲ್ಲ ಫಲ ಇರೋದ್ರಿಂದ ಯಾತಕ್ಕೆ ಹೇಳಿದ್ದು, ಒಂದು ಅಧಿಕ ಮಾಸಕ್ಕೆ ಇಷ್ಟು ಫಲ ಇದೆ ಯಾತಕ್ಕೆ, ಯಾರದ ಕಾರಣ ಇದಕ್ಕೆ? ಪುರುಷೋತ್ತಮ ನಾಮಕ ಭಗವಂತ ಇದರ ನಿಯಾಮಕ ರೂಪ. ಪ್ರತಿ ಮಾಸ ನಿಯಾಮಕ ರೂಪ, ಕೇಶವಾದಿ ರೂಪಗಳು ಬೇಳೆ ತಿಂಗಳಿಗೆ ಹೇಗೋ, ಅಧಿಕ ಮಾಸಕ್ಕೆ ಸಾಕ್ಷಾತ್ ಪುರುಷೋತ್ತಮ ರೂಪಿ ಪರಮಾತ್ಮ ನಿಯಾಮಕ ರೂಪವಾದ್ದರಿಂದ, ಪುರುಷೋತ್ತಮ ರೂಪವಾದ್ದರಿಂದ ಈ ತಿಂಗಳು ಏನೇ ಮಾಡಿದರೂ ಕೂಡ ಪುರುಷೋತ್ತಮ ಪ್ರೇರಣೆಯ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಮಾಡಬೇಕು. ವಿಷ್ಣು ಪ್ರೀತ್ಯರ್ಥಂ ಸರಿ, ಕಾಮನ್ ಅದು, ಅದರ ಜೊತೆಗೆ ಮಾಸ ನಿಯಾಮಕ ಪುರುಷೋತ್ತಮ ಅಂತ ಹೇಳಬೇಕು. ಆ ರೀತಿ ಮಾಡಿದರೆ ವಿಶೇಷ ಪುಣ್ಯ ಬರುತ್ತೆ. ಪುರುಷೋತ್ತಮದಲ್ಲಿ ಮುಂದೆ ಅರ್ಥ ಬಂದ ನೋಡ್ಬೋದು ಏನು ಅಂತೇಳಿ ಇಷ್ಟಿದ್ರೆ ಸಾರಾಂಶ. ಯಾತಕ್ಕೆ ಹೇಳಿತ್ತು ಅಂದರೆ, ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಇನ್ನು ಯಾವ ದೇವತೆಯನ್ನು ಕುರಿತು ಮಾಡಿದ್ರೆ ಇಷ್ಟು ಫಲ ಕೊಡೋದಿಲ್ಲ. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಅಧಿಕ ಮಾಸ ಇನ್ನೂ ಈ ಶಿವರಾಗಿದೆ ಅಷ್ಟೇ, ಬೇಕಾದಷ್ಟು ಟೈಮ್ಗಳಲ್ಲಿ ಇನ್ನೇನು ನಮಗೊಂದು ಸಮಾಧಾನ ಇರುತ್ತೆ. ಅಧಿಕ ಮಾಸ ಮೊದಲಿಸ್ತಾ ಮಾಡಬೇಕಾಗಿತ್ತು, ಆಗಲೇ ಐದಾರು ಸಾಗೋಗ್ಬಿಡ್ತು, ಮುಂದಿನ ಅಧಿಕ ಮಾಸ ಗ್ಯಾರಂಟಿ ಮಾಡ್ತೇವೆ, ಆ ಥರ ಅಂದ್ಕೊಳ್ಳೋಕೆ ಹೋಗಬಾರ್ದು. ಅದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಈಗಲೇ ಶುರು ಮಾಡಿಬಿಡ್ಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಮಾತನ್ನು ಹೇಳೋದ್ರಿಂದ ಸಿದ್ಧಿ ಬರೋದಕ್ಕೆ ಕಾರಣವಾಗಿ ನೆನೆವರಣನು ಸರಿಸಿ ತಿರುಗುವನು ಅಂತ ಹೇಳ್ತಾ, ಘನಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರ ವಾಹನ ದಿವೌಕ ಸ್ವರಣನ ಚಲಿಸುವ ಮನೆ ಮನೆಗಳಲ್ಲಿ ಅಂತ ಹೇಳಿ ಇದೆಲ್ಲ ಹೇಳ್ತಿದ್ದಾರೆ. ಕಥೆನ ಸರಿ ಹೋಯಿತು, ಮುಂದೆ ಶುಕದೇವ ಆದರೆ ಎಲ್ಲ ಮುಗಿದೋಯ್ತು. ಆಮೇಲೆ ಏನಾಯಿತು ಗೊತ್ತಾ? ಎಲ್ಲ ಮುಗಿತು, ನೀವು ಕಾಲವಾದ್ರಿ, ಮಗರಾಜ ಬೆಳೆದ್ರೆ ಎಲ್ಲ ಸರಿ ಹೋಯಿತು. ಆ ಪುಣ್ಯದಿಂದ ನಿಮಗೆ ಎಷ್ಟು ಭಾಗ್ಯ ಬಂತು ಅಂದರೆ, ಮಗ ದೀರ್ಘಾಯುಷ್ಯದ ಅಷ್ಟೇ ಅಲ್ಲ, ಅದರ ಫಲ ನೀವೀಗ ಮಹಾರಾಜ ಮಹಾರಾಣಿಯಾಗಿದ್ದೀರಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಕೇಳಿದ್ರೆ ನಮಗೇನಿಸುತ್ತೆ? ಅದು ಮಕ್ಕಳಿಗೆ ಉಪಯೋಗ ಆಗುತ್ತೆ, ನಮಗೇನಾಗುತ್ತೆ ಅಂತ ಕೇಳಿದರೆ, ನಿಮಗೆ ಆದ ಫಲ ಚಕ್ರವರ್ತಿ, ನೀನು ಮಹಾರಾಣಿಯವರು, ಅದರ ಫಲ ಅನ್ಕೊಂಡಿದ್ದಾರೆ. ಏನು ಪುಣ್ಯ ಮಾಡಿರ್ಬೇಕು ನಾನು, ಇಷ್ಟು ಐಶ್ವರ್ಯ ಬರಬೇಕಾದ್ರೆ ಅಂತ ಕೇಳಿದ್ದೀಯಲ್ಲ, ಈ ಪುಣ್ಯದ ಫಲ ಅಂತ ಹೇಳಿ ಭಾರಿ ಖುಷಿಯಾಯಿತು. ಮತ್ತೆ ಗಿಳಿ ಯಾತಕ್ಕೆ ಬಂತು? ಆ ಗಿಳಿ ಯಾತಕ್ಕೆ ಬಂತು ಅಂದರೆ, ನೀನಿಲ್ಲಷ್ಟು ಅನುಕೂಲ ಇದೆ ಯೋಚನೆ ಮಾಡಿದೆ ಹೊರತು ಮುಂದೆ ಸಾಧನೆ ಯೋಚನೆ ಮಾಡಲಿಲ್ಲ. ಇದರಿಂದ ನಾನು ವೈಕುಂಠಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತತ್ವ ವಿಚಾರ ಮಾಡಬೇಕಾ? ತತ್ವ ವಿಚಾರ ಮಾಡ್ತಾ ಇಲ್ಲ ನೀನೀಗ. ಅದಕ್ಕೆ ತತ್ಕಥಂ ಪಾರವೇಶ್ಯತಿ, ನೀನು ಹೇಗಯ್ಯ ಮೋಕ್ಷಕ್ಕೆ ಹೋಗ್ತಿ ಅಂತ ಕೇಳಿದ್ದಾರೆ. ಆ ಗಿಳಿ ಯಾವ್ದು ಗೊತ್ತೇನೋ, ಯಾವ ಮಗನನ್ನು ಬದುಕಿಸಿದರಲ್ಲ ಇವೀಗ, ಆ ಮಗನೇ ಗಿಳಿಯಾಗಿ ಬಂದು ಮಾತಾಡಿದೆ ಅಂತ ಹೇಳಿದ. ಆ 12,000 ವರ್ಷ ಆಯುಷ್ಯ ಸಿಕ್ತಲ್ಲ, ಆ ಮಗ ಯೋಚನೆ ಮಾಡಿದ, ನೀವು ದಾರಿ ತಪ್ಪಿದ್ದೀರಿ ಅಂತ ಗೊತ್ತಾಯಿತು, ಅದಕ್ಕೆ ಎಚ್ಚರಿಸಕ್ಕೋಸ್ಕರ ಗಿಳಿ ರೂಪದಲ್ಲಿ ಬಂದ ಅಂತ ಹೇಳಿದೆ. ಈ ಮಾತು ಕೇಳಿದಾಗ ಜನ್ಮಾಂತರದ ಋಣ ಹೇಗೆ ಮಕ್ಕಳು ತೀರಿಸ್ತಾರೆ ಅಂತ ಹೇಳ್ತಾರೆ. ಇವತ್ತಿನ ಕಾಲ ಬದಲಾಗಿದೆ, ಆ ವಿಚಾರ ಬಿಟ್ಬಿಡಿ. ಜನ್ಮಾಂತರ ಈ ರೋಜನ ಋಣ ತೀರಿಸಲಿಕ್ಕೆ ತಯಾರಿರೋದಿಲ್ಲ ಅವರು. ಜನ್ಮಾಂತರ ಋಣವನ್ನು ತೀರಿಸ್ತಕ್ಕಂಥ ಮಗ ಇವರು. ಅದು ಎಂಥದ್ದು, ಎಂಥ ಆಪತ್ಕಾಲದೊಳಗೆ ಎಚ್ಚರಿಸಿದ್ದಾನೆ. ಈ ಕಥೆ ಕೇಳಿದಾಗ ಈ ಒಂದು ಮಾತಿಗೆ ಚೇಂಜ್ ಆಗಿಬಿಟ್ಟ ರಾಜ. ಕಿಂಪಶು ಪೂರ್ವದೇಹೆ, ಒಂದು ಮಾತಿಗೆ ಜಯತೀರ್ಥರಂತ ಲೋಕೋತ್ತರ ಜ್ಞಾನಿಗಳು ಸಿಕ್ಕರು. ಒಂದೇ ಮಾತಿಗೆ ಕಿಂಪಶು ಪೂರ್ವದೇಹೆ ಅಷ್ಟೇ, ಅದು ಕುದುರೆ ಮೇಲೆ ಕೂತಾಗ ನಡೀತು. ಇವರು ಕುದುರೆ ಮೇಲೆ ಬೇಟೆ ಹೋದಾಗಲೇ ನಡೆದಿದ್ರು ಕೂಡ, ಅಲ್ಲೂ ಬೇಟೆ ಹೋದಾಗ ಇಲ್ಲೂ ಬೇಟೆ ಹೋದಾಗಲೇ ಒಂದು ಮಾತು ಕಿವಿಗೆ ಬಿತ್ತಷ್ಟ ಚೇಂಜ್ ಆಗಿಬಿಟ್ಟು ರಾಜ ತತ್ವಚಿಂತನೆ ಮಾಡಿದನಂತೆ. ಶುಕರೂಪದಿಂದ ಹೇಳಿದ, ನೆನಪಿರಬೇಕು ನಮಗನಿಸುತ್ತೆ. ಶುಕರೂಪದಿಂದ ಹೇಳಿದರು, ಒಂದು ಸಂದೇಶ ಕೊಟ್ಟು ನಮಗೆ. ಶುಕ ಮುನಿಗಳು ಹೇಳಿದ ಭಾಗವತ ಪುರಾಣ ಇದೆ ಗೊತ್ತಾಯ್ತಾ, ಅದಕ್ಕೆ ಹೇಳ್ತಾರೆ ಅಧಿಕ ಮಾಸದಲ್ಲಿ ಭಾಗವತ ಶ್ರವಣ ಮಾಡಿ ಅಂತ ಹೇಳಿದ್ದಾರೆ. ಭಾಗವತ ಶ್ರವಣ ಮಾಡಿ, ಮತ್ತು ಹರಿಕಥಾನುಸಾರ ಹೇಳ್ತಿರಲ್ಲ ಭಾಗವತ ಹೇಳ್ಬೋದಾಗಿತ್ತು ಅಂತ ಕೇಳಿದರೆ, ಭಾಗವತ ಭಗವಂತನ ಕಥೆ ಅಂತ. ಭಾಗವತ ಅಂದ್ರೇನು? ಭಗವಂತನ ಕಥೆ. ದೇವ್ರ ಮಹಿಮೆಯೆಲ್ಲ ಭಾಗವತ ನೀಡಿ ಜಗತ್ತೇ ದೇವ್ರ ಮಹಿಮೆ ಹೇಳಿದಷ್ಟು ಭಾಗವತ ಆಗಿಬಿಡುತ್ತೆ. ಭಗವದ್ಭಕ್ತರನ್ನ ಭಾಗವತರು ಅಂತ ಕರೀತಾರೋ, ಭಗವನ್ ಮಹಿಮೆಯನ್ನ ಭಾಗವತ ಅಂತ ಕರೀತಾರಾದ್ರಿಂದ ಅಧಿಕ ಮಾಸ ದೊಡ್ಡ ವ್ರತ ಅಂದರೆ ತತ್ತಪ್ಪದೇ ಭಗವಂತನ ಮಹಿಮೆ ಕೇಳು. ಒಂದು ತಿಂಗಳು ಸರಿಯಾಗಿ ಕೇಳಿದರು ಅಂದರೆ ಅವನ ಜೀವನದಲ್ಲಿ ಹೊಸ ಒಂದು ಬದಲಾವಣೆ ಕಾಣುತ್ತಾನೆ. ಅದರ ಫಲ ತಿಳ್ಕೊಂಡ್ರೆ ದೇವೋಪಸರೊಡನೆ ತೆರಿಸುವ ಮನೆ ಮನೆಗಳಲ್ಲಿ ಅಂತ ಅರ್ಥ. ಆಯುರ್ವಿದ್ಯಾ ಯಶೋಬಲಂ ಅಂತ ಹೇಳಿಲ್ಲ, ಅಷ್ಟು ದೀರ್ಘವಾದ ಕಲ್ಯಾಣವನ್ನು ಪರಮಾತ್ಮ ಮಾಡ್ತಾನೆ. ಅಲ್ಲಿ ಗರುಡ ವಾಹನನಾಗಿ ದರ್ಶನ ಕೊಟ್ಟು ಅನುಗ್ರಹ ಮಾಡಿದ. ಗಗನಚರ ವಾಹನ ದೇವೋಪಸರೊಡನೆ ತೆರಿಸುವ ಮನೆ ಮನೆಗಳಲ್ಲಿ, ಇಲ್ಲಿ ಗಾಂಗೆಯರುತ ಗಾಯನವ ಕೇಳುತ್ತ ಗಗನಚರ ವಾಹನ ದೇವೋಪಸರೊಡನೆ ತೆರಿಸುವ ಮನೆ ಮನೆಗಳಲ್ಲಿ. ಈಗ ಮನೆ ಮನೆಯಲ್ಲೂ ದೇವರು ಬರ್ತಾನೆ, ಯೋಚನೆ ಮಾಡಿಬೇಡಿ. ಅನಂತ ರೂಪದ ಪರಮಾತ್ಮ ದೇವರು ಒಬ್ಬೊಬ್ಬರಿಗೊಂದು ಒಂದು ಮನೆ ಅಂತ ಕೊಟ್ಟಿಲ್ಲ, ಒಬ್ಬೊಬ್ಬರ ಒಂದು ಮನೆಯಲ್ಲ, ಇಪ್ಪತ್ನಾಲ್ಕು ತಾಸು ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಾನೆ ಒಬ್ಬ ವ್ಯಕ್ತಿ ಅಂದರೆ ಭಗವಂತ ಮಾತ್ರ. ಹರಿವಾಯಿಗಳನ್ನು ಬಿಟ್ಟರೆ ಯಾರು ನಮ್ಮನೆ ಕಾಪಾಡೋದಿಲ್ಲ ಅಂಥ ದೇವರು. ಎಷ್ಟು ಕರುಣಾಳು, ಮನೆ ಮನೆಗೆ ಒಬ್ಬನೇ ಬರೋದಲ್ಲದೆ ಸಪಕುಟುಂಬ ಸಪರಿವಾರ ಬರ್ತಾನೆ ಅಂತ ಹೇಳಿದರೆ ಎಷ್ಟು ಆಶ್ಚರ್ಯ. ಇಲ್ಲೊಂದು ಸಾರ, ಒಂದು ಮಹತ್ವದ ಒಂದು ಉತ್ತರ ಇದೆ ಅದರೊಳಗೆ. ಎಲ್ಲ ದೇವತೆಗಳು ಸಮೇತ ಬರ್ತಾನೆ, ಅದರಲ್ಲಿ ಮಹಾಲಕ್ಷ್ಮಿ ಸಮೇತ ಬರ್ತಾನೆ ಅಂದರೆ ಸಂಪತ್ತು ಮನೆ ಕಾಲಿಡುತ್ತೆ ಅಂತ ಅರ್ಥ. ಯಾರ ಮನೆಯಲ್ಲಿ ದೇವರ ಆರಾಧನೆ ನಡೆಯುತ್ತೋ ಅಲ್ಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಮಹಾಲಕ್ಷ್ಮಿ ಕಾಲಿಟ್ಟುಬಿಡ್ತಾಳೆ. ಒಡೆಯನಿದ್ದಲ್ಲಿಗೆ ಮಡದಿ ಬರುವುದು, ರೂಢಿ ಉಚಿತವಿದು ನಡಿ ನಮ್ಮನೆಗೆ. ಬಾರೇ ಭಾಗ್ಯದ ನಿಧಿಯೇ, ಕರವೀರ ನಿವಾಸಿನಿ ಸಿರಿಯೇ. ಅನಂತಾದ್ರಿಸರು ವಾದವರು ವಿಷ್ಣು ತೀರ್ಥರ ಶಿಷ್ಯರು, ವೆಂಕಟೇಶ ಪಾರಿಜಾತ ಬರೆದವರು ಹೇಳ್ತಾರೆ, ಎಲ್ಲಿ ಭಗವಂತ ಬರ್ತಾನೋ ಮಹಾಲಕ್ಷ್ಮಿ ಬರ್ತಾಳೆ, ಬಂದಮೇಲೆ ಸಂಪತ್ತಿನ ಸಮೃದ್ಧಿ ಅದನ್ನು ತಂದುಕೊಡ್ತಾಳಾದ್ರಿಂದ ದೇವರ ಪೂಜೆಯಿಂದ ಆಗತಕ್ಕ ದೊಡ್ಡ ಸಾಧನೆ ಇದು. ಆ ರಾಜನಿಗೆ ಅದಕ್ಕೆ ಅಷ್ಟು ವೈಭವ ಬಂದಿತ್ತು, ದೇವರ ಅನುಗ್ರಹದ ಫಲ. ಆ ಲಕ್ಷ್ಮಿ ಪೂಜೆ ಮಾಡಿದ್ದಕ್ಕೆ ಬರಲಿಲ್ಲ, ಪುರುಷೋತ್ತಮನ ಪೂಜೆ ಮಾಡಿದ್ದಕ್ಕೆ ಬಂತು. ಲಕ್ಷ್ಮಿ ಆರಾಧನೆ ಮಾಡು ಅಂತ ಹೇಳಿ ನಾರಾಯಣ ಆರಾಧನೆ ಮಾಡಿದ ಸಂಪತ್ತು ಬಂತಾದ್ರಿಂದ, ನಿಜವಾದ ಸಂಪತ್ತು ಬರಬೇಕು ಅಂತಿದ್ರೆ, ಪರಿಪೂರ್ಣ ಸಂಪತ್ತು ಬರಬೇಕು ಅಂತಿದ್ರೆ ಹರಿ ಆರಾಧನೆಯೇ ಬೇಕು. ಇಷ್ಟು ಹೇಳ್ತಾರೆ, ಆಮೇಲೆ ಶುರು ಮಾಡ್ತೇವೆ. ನಮಗೆ ಶಕ್ತಿ ಸಾಲದು ಮುಂದಿನ ಪ್ರಶ್ನೆ. ನಮ್ಮ ದೇವರ ಆರಾಧನೆ ಮಾಡಿದ ಶಕ್ತಿ ಇಲ್ಲ, ಏಕಾದಶಿ ಮಾಡಿ ಶಕ್ತಿ ಇಲ್ಲ, ನಿಶಕ್ತರು ಕೋಲಾಹಲ ಮಾಡುವುದು ಅಂತ ಹೇಳಿದ ತಕ್ಷಣ ಓ ನಮಗೆ ಶಕ್ತಿ ಇಲ್ಲ, ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾದ್ರೆ ತಂದು ಬಿಡ್ತಾರೆ, ಭಾರಿ ವೀಕ್ ಇದ್ದಾರೆ ಅಂತ ಹೇಳ್ಬೇಕು. ಅದಕ್ಕೆ ಹೇಳ್ತಾರೆ ಡೋಂಟ್ ವರಿ, ಆಗಲೂ ಮಾಡಲಿಕ್ಕೆ ಬರ್ತದೆ. ಮಲಗಿ ಪರಮಾದರದಿ ಪಾಡಲು ಕುಡಿತು ಕೇಳುವ, ಕುಡಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ಪ್ರಮಾಧವನುಲಿಸಲರಿಯದೆ ಪಾಮರರು ಬಳಲುವರು ಭವದೊಡಗೆ. ಎಷ್ಟು ಒಳ್ಳೆ ಪದ್ಯ ಗೊತ್ತಾ, ಪದ್ಯ ಅರ್ಥ ಮಾಡಿಕೊಂಡ್ರೆ ಇಡೀ ಹರಿಕಥಾಮೃತ ಸಾರದ ಎಸೆನ್ಸ್ ಅಂದರೆ ಕರುಣಾಸಂಧಿ. ಕರುಣಾಸಂಧಿ ಎಸೆನ್ಸ್ ಅಂದರೆ ಮಲಗಿ ಪರಮಾದರದಿ ಪಾಡು. ದೇವರು ಎಷ್ಟು ಸುಲಭ ಅನ್ನೋದು ಇದಕ್ಕಿಂತ ಹೆಚ್ಚಡೋದು ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿ ಹೇಳ್ತಾರೆ ದಾಸ. ಅದು ಪುರಂದರದಾಸರ ಉಗಾಭೋಗದ ಅರ್ಥ. ಮಲಗಿ ಪಾಡಲು ಕುಳಿತು ಕೇಳುವನು, ಕುಳಿತು ಪಾಡಲು ನಿಂತು ಕೇಳುವನು, ನಿಂತು ಪಾಡಲು ನಲಿದು ಕೇಳುವನು, ನಲಿದು ಪಾಡಲು ಒಲಿವೆ. ಇದು ಪುರಂದರ ವಿಠಲ ಮಾತ್ರ ದಾಸರು ಹೀಗಿಟ್ಟಿದ್ದಾರೆ, ಮೂಲತಃ ವಿಷ್ಣು ರಹಸ್ಯದ ಮಾತನ್ನು ಒಂದು ಅನುವಾದ ಹಾಗೆ ಮಾಡಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆ ಎಂಬ. ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು, ರಮಾಧವನ ಒಲಿಸಲು ಅರಿಯದೆ ಪಾಮರರು ಬಳಲುವರು ಭವದೊಡಗೆ. ದೇವರ ಕಾರುಣ್ಯದ ಒಂದು ಪರಾಕಾಷ್ಠೆಯನ್ನು ವರ್ಣನೆ ಮಾಡ್ತಾರೆ. ನಾವು ಮಲಗಿ ಹಾಡಿದರೂ ದೇವರು ಕೇಳುತ್ತಾನೆ, ಶಕ್ತಿ ಇಲ್ಲ ಹೋಗ್ತಾನೆ, ಮಲಗಿ ಹಾಡಿ ಏನು ಪರವಾಗಿಲ್ಲ, ಕೂತಾಡಕ್ಕೆ ಹೋಗಿ ಯೋಚನೆ ಮಾಡಬೇಡಿ, ಮಲಗಿ ಹಾಡಿ ದೇವರು ಕೇಳ್ತಾನೆ. ಮಲಗಿ ನಾವು ಹಾಡಿದರೆ ದೇವರು ಹೇಗೆ ಕೇಳ್ತಾನೆ? ದೇವರು ಕೂತು ಕೇಳ್ತಾನೆ. ಇದು ದೇವರ ಕಾರುಣ್ಯದ ಒಂದು ನೆಕ್ಸ್ಟ್ ಹೆಜ್ಜೆ. ನಾವು ಕುಳಿತಾಡಿದರೆ ಮಲಗಿ ಕೇಳೋ ಜನ ಸಿಗೋದು, ಕೇಳೋ ಸಿಗೋದು ಕಷ್ಟ. ಅಂಥದ್ದು ನಾವು ಮಲಗಿದ್ರೆ ದೇವರು ಕೂತು ಕೇಳ್ತಾನೆ, ಅಂದರೆ ನಮಗಿಂತ ದೇವರು ಹತ್ತು ಹೆಜ್ಜೆ ಮುಂದಿರ್ತಾನೆ ಅಂತ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನಾವು ಕುಳಿತು ಹಾಡಿದರೆ ಪರಮಾತ್ಮ ನಿಂತು ಕೇಳ್ತಾನೆ. ಅಂದರೆ ಪೂರ್ತಿ ಉಲ್ಟಪಟ್ಟ. ನಾವೇನು ಮಾಡೋದಿಲ್ಲ ದೇವರು ಅದಕ್ಕಿಂತ ಹೆಚ್ಚು ಮಾಡ್ತಾನೆ. ನಾವು ಕೂತ್ರೆ ನಿಂತು ಬಿಡ್ತಾನೆ. ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿಯುವ. ನಾವು ನಿಂತು ಬಿಟ್ರೆ ಪರಮಾತ್ಮ ಕುಣ್ಕೊಂಡು ಕೇಳ್ತಾರೆ ಅಂತ. ನಾವು ನಿಂತ್ಕೊಂಡು ಹೇಳಿದ್ರೆ ಪರಮಾತ್ಮ ಕುಣ್ಕೊಂಡು ಕೇಳ್ತಾರೆ. ನಾವೇ ನಲ್ದು ಬಿಟ್ರೆ ನಲಿದರೆ ಒಲಿವೆರಿವಗೆಂಬ, ಯಾವಾಗ ನಲಿತೇವೋ ದೇವರು ಒಲಿದು ಬಿಡ್ತಾರೆ. ಒಲದಾದ್ರೆ ಮೋಕ್ಷ ಕೊಟ್ಟು ಬಿಡ್ತಾರೆ ಅಷ್ಟೇ. ಅದನ್ನು ಮಲಗೋದು, ಕೂಡೋದು, ನಿಲ್ಲೋದು, ನಲಿಯೋದು, ದೇವರನ್ನ ಒಲಿಸೋದು. ಇಷ್ಟು ಹೇಳಿದ ಮೇಲೆ ಸುಲಭನೋ ಹರಿ, ದೇವ್ರು ಎಷ್ಟು ಸುಲಭ ಅಂತ ಅರ್ಥ ಆಗಲಿಲ್ಲ. ಈಗ ಇಂಥ ದೇವರು ನಾವು ಬಿಟ್ಟಿದ್ದೇವೆ ಅಂದರೆ ಎಷ್ಟು ತಪ್ಪು ಮಾಡಿದಾಗಾಯಿತು. ಡಿಫಿಕಲ್ಟ್ ಅಂದರೆ ಬಿಡೋದು ಅರ್ಥ ಇದೆ. ಸುಲಭದಲ್ಲಿ ಬಿಟ್ಟರೆ ದಡ್ಡ ಅಂತ ಕರೀತಾರೆ. ಸುಲಭನೋ ಹರಿ, ಸುಲಭ ಅದನ್ನು ಬಿಡಬಾರ್ದು. ಅದಕ್ಕೆ ಅದೇ ಜಗನ್ನಾಥರು ಬೇರೆ ಕಡೆ ಹೇಳ್ತಾರೆ, ಅರಿತವರಿ ಗತಿ ಸುಲಭ ಶ್ರೀಹರಿಯ ಪೂಜೆ, ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ. ಅರ್ಥ ಮಾಡಿಕೊಂಡವರಿಗೆ ಹರಿಪೂಜೆ ಭಾರಿ ಸುಲಭ. ಅರ್ಥ ಮಾಡಿಕೊಳ್ಳದೇ ಇದ್ದವರು ಭಾರಿ ನಿರ್ಭಾಗ್ಯರು. ಅವ್ರಿಗೆ ಭಾಗ್ಯ ಯೋಗನೇ ಇಲ್ಲ ಅವರಿಗೆ ಅಂತ ಹೇಳ್ತಾರೆ. ಸುಲಭನೋ ಹರಿ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಇದಕ್ಕೆ ಅನೇಕ ಅರ್ಥಗಳು. ಮಲಗಿ ಪಾಡಲು ಕುಳಿತು ಕೇಳ್ತಾರೆ. ನಮಗೆ ದೃಷ್ಟಾಂತ ಬೇಕಾದ್ರೆ, ಘನಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಹಿಂದಿನ ಪದ್ಯದಲ್ಲಿದೆ. ಭೀಷ್ಮರು ಹಾಡಿದ್ರಲ್ಲ, ಭೀಷ್ಮಸ್ತವರಾಜ ಹೇಳಿದ್ರಲ್ಲ, ಅವ್ರು ಕೂತ್ಕೊಂಡು ಹೇಳಿದ್ದಲ್ಲ, ಮಲ್ಕೊಂಡು ಹೇಳಿದ್ರು. ಪಾಪ ಮಲ್ಕೊಂಡು ಹೇಳಿದ ಕೃಷ್ಣ ಪಕ್ಕದಲ್ಲೇ ಕೂತಿದ್ದ. ಅವ್ರು ಮಲಗಿ ಅವ್ರು ಹೇಳ್ತಿದ್ದಾರೆ, ಕೃಷ್ಣ ಪಕ್ಕದಲ್ಲಿ ಕುಡಿತಿದ್ದಾರೆ. ಎಕ್ಸಾಂಪಲ್ ಆಗಲಿಲ್ಲ. ಈಗ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಅದೇ ರೀತಿ ಘನಮಹಿಮ ಗಾಂಗೆಯ ಇರುತ್ತ ಎಕ್ಸ್ಟೆಂಡೆಡ್ ರೂಪನೇ ಮಲಗಿ ಪರಮಾದರದಿ ಪಾಡ. ಭೀಷ್ಮರ ಮಾತನ್ನು ಕೃಷ್ಣ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿದ. ಅವ್ರು ಹೇಳಿದ್ದು ಏನಿರಬಹುದಾಗ, ಏನು ಹೇಳಿದರು ಭೀಷ್ಮರು ಅಂದರೆ, ಅದೇ ಶುತ್ವಾ ಧರ್ಮಾನ ಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವ ಅಭ್ಯಭಾಷತ. ಅದು ಶುರುವಾಗ ವಿಷ್ಣು ಸಹಸ್ರನಾಮ ಹೇಳ್ತಾರಾಗ. ಭೀಷ್ಮರು ವಿಷ್ಣು ಸಹಸ್ರನಾಮ ಮಲಿಗೆ ಹೇಳಿದರು, ಕೃಷ್ಣ ಕೂತ್ ಕೇಳಿದ. ಇಷ್ಟೇ ಕೇಳಿಬಿಟ್ರೆ ನಾವು ಏನು ದಾರಿ ತಪ್ಪತ್ತೇವೆ ಗೊತ್ತಾ. ನಾಳಿಂದ ಮಲಿಗೆ ವಿಷ್ಣು ಸಹಸ್ರನಾಮ ಕೂಡೋದು ನೆಸ್ಸಿಟಿನೇ ಇಲ್ಲ. ಭೀಷ್ಮರೇ ಹೇಳಿಬಿಟ್ಟಿದ್ದಾರೆ, ಆರಾಮಾಗಿ ಮಲಿಗೆ ಬಿಟ್ಟು ಟಿ ವಿ ನೋಡ್ಕೋತ ವಿಷ್ಣು ವಷಟ್ಕಾರ ಅಂತ ಹೇಳಿದರೆ ಅಲ್ಲ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಮಲಗಿ ಹಾಡಿದರು ಭೀಷ್ಮರು. ನಾವು ಮಲಗಿ ಹಾಡಬಹುದು, ತಪ್ಪಲ್ಲ. ಭೀಷ್ಮರ ಸ್ಥಿತಿ ನಮಗಿದ್ರೆ ಮಲಗಿ ಹಾಡಬಹುದು. ಭೀಷ್ಮರ ಸ್ಥಿತಿ ಏನಾಗಿತ್ತು? ಅವರ ಸ್ಥಿತಿ ಚರಮಚಿಮ ಮಲಗಿದ್ದಾರೆ ಪಾಪ. ಕೂಡ ಸ್ಥಿತಿಯಲ್ಲಿ ಅವರಿಲ್ಲ. ಅಂದರೆ ಈಗ ಅರ್ಥ ಆಗುತ್ತೆ, ಮಲಗಿ ಹಾಡಬಹುದು. ದೇವರು ಕೇಳ್ತಾರೆ, ನಿಮ್ಗೆ ಕೂತು ಹಾಡಲಿಕ್ಕೆ ಬರೋದಿಲ್ಲ ಅಂತಾಗದಾರೆ ಮಲಗಿ ಆದರೂ ಹಾಡಿ. ಅದು ಕನ್ವೆನ್ಷನ್. ಎಷ್ಟೋ ಸರ್ತಿ ಇರ್ತಾರೆ, ಎಷ್ಟೋ ಜನ ಪಾಠಕ್ಕೆ ಬರೋದಕ್ಕೆ ನಿಮ್ಗೆ ಕೂತ್ ಕೇಳೋದಕ್ಕಾಗೋದಿಲ್ಲ ಅಂತ ಚೇಡ್ಮ ಕೂತ್ಕೊಡಿ ಅಂತಾರಲ್ಲ ಹರಿ, ಏನು ತಪ್ಪಲ್ಲ. ಆದರೆ ಕೂಡಲಕ್ಕೆ ಬಂದರೂ ಕೂಡ ಅದು ಪ್ರಶ್ನೆಗೆ ಅಂತ ಕೂತ್ಕೊಂಡ್ರೆ ಪಂಚಿತ ಆಗುತ್ತೆ. ಅದಾಗಬಾರ್ದು. ಅನಿವಾರ್ಯವಾಗಿ ಕೂತ್ರೆ ದೇವರು ಕ್ಷಮಿಸ್ತಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಇಲ್ಲೇ ವಿದ್ಯಾಪೀಠದಲ್ಲಿ ಸುಮಾರು 30 ವರ್ಷದ ಪ್ರವಚನ ಆದ ಕಾಲಕ್ಕೆ ಒಬ್ಬರು ಹಣ್ಣು ಮುದುಕಸರು ಭಾಗವತ ಹೇಳಿಸಿದರು. ದೊಡ್ಡ ಅಧಿಕಾರಿಯಾಗಿದ್ದರು, ರಿಟೈರ್ ಆಗಿದ್ದರು, ತುಂಬ ಮುದುಕರಾಗಿದ್ದರು ಪಾಪ. ಅಲ್ಲ ಆ ಹಾಲಲ್ಲಿ ಭಾಗವತ ಹೇಳಿದ್ರು. ಅವ್ರು ಮೊದಲೇ ಕೇಳ್ಕೊಂಡಿದ್ರು, ಆಚಾರ್ಯ ನಾನು ಕೂಡಲಕ್ಕೂ ಬರೋದಿಲ್ಲ, ನಾನು ಮಲಕೊಂಡೇ ಭಾಗವತ ಕೇಳ್ತೀರಿ ಅಂತ ಹೇಳಿ ಮಲಕೊಂಡೆ. ಇಲ್ಲಿ ಪಕ್ಕದಲ್ಲಿ ಮಲಗಿದ್ರು, 7 ದಿವಸ ಭಾಗವತ ಕೇಳಿದ್ರು ಹಾಗೆ. ಅದು ಅಲೋಡ್ ಅಂದರೆ ಖಂಡಿತ ಅಲೋಡ್. ಅದಕ್ಕೆ ಅದು ಕೂಡಲಕ್ಕೆ ಬರೋದಿಲ್ಲ ಪಾಪ. ಕೂಡಲಕ್ಕೆ ಬರೋಣ ಏನಾದರೂ ಮಲಗಿ ಹೇಳಿದ್ರೆ ಅದು ಅಪರಾಧ, ಅದನ್ನು ಕ್ಷಮಿಸಲು ಸಾಧ್ಯ. ಅರ್ಥಮ ಕೇಳಿರ್ತಾರೆ, ಹೇಳೋದಿಲ್ಲ ನಮಸ್ಕಾರ ಅಂತ ಸಿಟ್ಟು ಬರುತ್ತೆ. ಹ್ಯಾಂಡಿಕ್ಯಾಪ್ಡ್ ಸರ್ ಹೇಳಕ್ಕೆ, ಓ ಹೌದಾ, ನೋ ಪ್ರಾಬ್ಲಮ್. ಹ್ಯಾಂಡಿಕ್ಯಾಪ್ಡ್ ಅಂತ ಅಷ್ಟ ಅವರೇ ಹತ್ರ ಬರ್ತಾರೆ, ಹತ್ರ ಬಂದು ಮಾತಾಡ್ತಾರೆ. ಅದಕ್ಕೆ ಹೀಗಾಯ್ತಾ ಪ್ರಾಬ್ಲಮ್ ಇಲ್ಲ ಅಂತ. ಅದಕ್ಕೆ ಮಲಗಿ ಪರಮಾಧಾರದಿ ಪಾಡಲು ಯಾವಾಗ ನಮಗೆ ಕೂಡ್ಲಕ್ಕೆ ಆಗದೆ ಹೋದರೆ ಮಲಗಿ ಹಾಡಿದ್ರು ದೇವರು ಕೇಳ್ತಾರೆ. ಆದ್ದರಿಂದ ಮಲಗಿ ದೇವರ ಆರಾಧನೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಖಂಡಿತ ದೇವರು ಕೇಳ್ತಾನೆ, ಬೇರೆಯವರು ಕೇಳದೇ ಇರಬಹುದು, ದೇವರು ಮಾತ್ರ ಕೈ ಬಿಡೋದಿಲ್ಲ. ಕುಳಿತು ಪಾಡಲು ನಿಲ್ಲುವ, ಕೂತ್ಕೊಂಡಿದ್ರೆ ನಿಲ್ಲಕ್ಕೆ ಬರೋದಿಲ್ಲ. ಅವರು ಕುಳಿತು ಪಾಡಿದ್ರೆ ದೇವರು ಕೇಳ್ತಾನೆ ಹೇಳಿ ಯೋಚನೆ ಮಾಡಬೇಡಿ. ಇದರ ಅರ್ಥ ಏನು ಅಂದರೆ, ದೇವರನ್ನ ಎಲ್ಲ ಅವಸ್ಥೆಗಳಲ್ಲೂ ಪೂಜೆ ಮಾಡೋಕ್ಕೆ ಬರ್ತದೆ. ಮಲಗಿದರು, ಕೂತರು, ನಿಂತರು. ಧ್ರುವ ನಿಂತ್ಕೊಂಡು ತಪಸ್ಸು ಮಾಡಿದ, ದೇವರು ಬಂದು ಒಲದೇ ಬಿಟ್ಟ, ಅನುಗ್ರಹಣೆ ಮಾಡ್ತಾನೆ. ನಲಿದು ಪಾಡಲು ಒಲಿವೇರಿ ಮಗೆಂಬ, ಈ ಮಾತಿನಲ್ಲಿ ಅನೇಕ ಹಂತಗಳಾಯಿತು. ಇನ್ನೂ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಮಲಗಿಯಾದರೂ ಪಾಡಿ, ಕುಡಿತಾದರೂ ಪಾಡಿ ಅಲ್ಲ, ನಮ್ಮ ಜೀವನದಲ್ಲಿ ಅನೇಕ ಘಟ್ಟಗಳಿವೆ. ಇಡೀ ದಿವಸದಲ್ಲಿ 24 ತಾಸು ಕೂಡಲಕ್ಕೆ ನಮಗೆ ಬರೋದಿಲ್ಲ, 24 ನಿಲ್ಲಕ್ಕೂ ಬರೋದಿಲ್ಲ, ನಲಿಲಕ್ಕೂ ಬರೋದಿಲ್ಲ. ನಾವು ಕೂಡಬೇಕಾಗತ್ತೆ, ಒಂದು ಹಂತ ಇದೆ, ಮಲಗೋ ಹಂತ ಇದೆ, ನಿಲ್ಲೋ ಹಂತ ಇದೆ. ಆ ಕಾಲಕ್ಕೆಲ್ಲ ದೇವ್ರ ಪೂಜೆ ಮಾಡಿ ಅಂತ. ಬೆಳಿಗ್ಗೆ ಮಲಗ್ದೇನೆ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಹೇಳ್ತಾರೆ, ದೇವರು ಕೇಳ್ತಾನೆ. ಎದ್ದು ಕೂತ್ಕೊಂಡು ಹೇಳೋಲ್ಲ, ಹೇಳ್ತಾ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಹರೇ ಹೇಳ್ತಾನೆ ಹೇಳಿ, ಏನು ತೊಂದರೆ ಇಲ್ಲ. ಮಲಗಬೇಕಾದ್ರೆ ದೇವರು ಸ್ಮರಣೆ ಮಾಡಿ ಮಲಗ್ತಾರೆ. ಮಧ್ಯೆ ಮಧ್ಯೆ ಎಚ್ಚರವಾದರೆ ಆಚಾರ ಹೇಳ್ತಾರೆ, ಮಧ್ಯೆ ಎಚ್ಚರವಾದರೆ ಸಾಮಾನ್ಯ ಅರ್ಥ, ಎಚ್ಚರವಾದರೆ ದೇವರ ಆರಾಧನೆ ಮಾಡಿ. ಆಚಾರ ಹಾಗೆ ಹೇಳೋದಲ್ಲ, ಇನ್ನೂ ಹೇಳ್ತಾರೆ, ಎಚ್ಚರವಾದರೆ ದೇವರು ಸ್ಮರಣೆ ಮಾಡಬೇಡಿ, ಎಚ್ಚರ ಮಾಡಿಕೊಂಡು ದೇವರು ಸ್ಮರಣೆ ಮಾಡಿ. ಮಧ್ಯೆ ಮಧ್ಯೆ ಎಚ್ಚರ ಮಾಡಿಕೊಂಡು ದೇವರು ಸ್ಮರಣೆ ಮಾಡಿ. ಅವ ಮಲಗಿರ್ತೇವೆ, ಕೂಡಬೇಕಾಗಿಲ್ಲ. ದೇವರು ಕೇಳ್ತಾನೆ, ಗೊತ್ತಾಯ್ತಾ? ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಇದು ಸಂಧ್ಯಾವನ್ನೇ ಮಾಡ್ತಾನೆ, ಜಪ ಮಾಡ್ತಾನೆ, ಆಗ ಕುಳಿತು ಹೇಳ್ತಾನೆ. ಆಗ ದೇವ್ರು ನಿಂತು ಕೇಳ್ತಾನೆ, ಯೋಚನೆ ಮಾಡಬೇಡಿ. ಆಮೇಲೆ ನಿಂತ್ಕೊಂಡು ಹೇಳ್ತಾನೆ, ಅಭಿವಾದನ ಉಪಸ್ಥಾನ ನಿಂತ್ಕೊಂಡು ಮಾಡ್ತಾನೆ. ಆಗ ಪರಮಾತ್ಮ ಕುಣ್ಕೊಂಡು ಕೇಳ್ತಾನೆ, ನರ್ತನಾದಿಗಳನ್ನ ಮಾಡ್ತಾ ಕುಣ್ಕೊಂಡು ಹೇಳ್ತಾನೆ. ದೇವ್ರು ಒಲಿದೇ ಬಿಡ್ತಾನೆ, ಯೋಚನೆ ಮಾಡಬೇಡಿ. ಸೊ ದಿವಸದ 24 ತಾಸಿನೊಳಗೆ ಹೀಗೇನೆ ಇರು. ಇನ್ನು ವಯಸ್ಸಾದ ಮೇಲಂತೂ ಮಲಗೋದು ಅನಿವಾರ್ಯ. ಅಂತ್ಯಕಾಲಕ್ಕಂತೂ ಮಲಗಿದ್ದಾರೆ, ಬೆಡ್ ರಿಡನ್ ಅಂತಾನೆ ಹೆಸರು, ಹಾಸಿಗೆ ಬಿದ್ದುಬಿಟ್ಟಿದ್ದಾರೆ. ಆಗಲೂ ದೇವರ ಆರಾಧನೆ ಬಿಡಬಾರದು. ಆಗ ದೇವರು ಕೇಳ್ತಾನೆ, ಯೋಚನೆ ಮಾಡಬೇಡಿ, ಮಲಗಿ ಪರಮಾತ್ಮರಲ್ಲಿ ಪಾಡಲು ಕುಳಿತು ಕೇಳುವ ಖಂಡಿತ ಕೂತ್ ಕೇಳ್ತಾನೆ. ಈ ಮಾತಿನಲ್ಲಿ ಎರಡಿದೆ, ದೇವರು ಸುಲಭನ ಆಶ್ವಾಸನೆ ಇದೆ, ಆದರೆ ಮೋಸ ಮಾಡಬೇಡಿ ಅಂತ ಎಚ್ಚರಿಕೆ ಇದೆ. ನಾವು ಯಾವಾಗಲೂ ಆಶ್ವಾಸನೆ ಕೊಟ್ಟಾಗ ಅದನ್ನೇನು ಮಾಡಿಬಿಡ್ತೇವೆ, ತಕ್ಷಣವೇ ಬಲು ಸುಲಭವಾಗಿ ಅಂಡು ಅಡ್ವಾಂಟೇಜ್ ತಗೊಳ್ಳೋಕೆ ಹೋಗ್ತೇವೆ, ದುರ್ಲಾಭ ಪಡಿತೇವೆ. ದುರ್ಲಾಭ ಪಡಿಬೇಡಿ. ಅದು ಸಲ್ಲಾಭ ಪಡೆಯೋದಾದರೆ ದೇವರನ್ನು ನೀವು ಎಲ್ಲ ಕಾಲದಲ್ಲೂ ಆರಾಧನೆ ಮಾಡಿ, ಆತ ಕೂತು ನಿಂತು ನಿಮಗಿಂತ ಹೆಚ್ಚೆಚ್ಚೆ ಮುಂದಿರ್ತಾನೆ. ಇಲ್ಲಿ ಕೂಡೋದಿಲ್ಲದು ಮುಖ್ಯ ಅಲ್ಲ. ನಾವು ಮಲಗಿದರೆ ಕೂಡ್ತಾನೆ, ಕೂತ್ರೆ ನಿಲ್ತಾನೆ, ನಿಂತರೆ ನಲಿತಾನೆ, ನಲಿದ್ರೆ ಒಲಿತಾನೆ ಅಂದರೆ ನಮಗಿಂತ ದೇವರು ಹೆಚ್ಚು ಅನುಗ್ರಹ ಮಾಡಲು ತಯಾರಾಗಿದ್ದಾನೆ ಅಂತ. ಕೂಸು ತಾಯಿ ಅಮ್ಮ ಅಂತ ಕರೆದ್ರೆ ಒಂದು ಹೆಜ್ಜೆ ಬರಲೇ, ಕೂಸು ಹೋಗಲಿಕ್ಕೆ ಬರೋದಿಲ್ಲ. ಒಂದು ಹೆಜ್ಜೆ ತಾಯಿ 10 ಓಡಿ ಬರ್ತಾಳೆ, 100 ಓಡಿ ಬರ್ತಾಳೆ. ತಾಯಿಯ ಕರುಣೆ, ಪರಮಾತ್ಮನ ಕರುಣೆಯನ್ನು ಯಾವ ತಾಯಿ ಕರುಣೆಗೂ ಹೋಲಿಸಬಾರದು. ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃ ಮಾತೃಗತಿ. ಆದ್ದರಿಂದ ಎಲ್ಲ ತಂದೆ ತಾಯಿ ಎಲ್ಲ ದೇವರನ್ನು ಭಾರಿ ಚಿಕ್ಕವರಾಗಿ ಬಿಡ್ತಾರೆ, ಅಷ್ಟು ಜೋರಾಗಿ ಪರಮಾತ್ಮ ಬರ್ತಾರೆ. ಆದ್ದರಿಂದ ಯೋಚನೆ ಮಾಡಬೇಡಿ. ಇಷ್ಟು ಜ್ಞಾನ ಇದ್ದಾಗ ದೇವ್ರ ಪೂಜೆ ಬಿಡೋ ಮನಸ್ಸು ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತ್ಯಕಾಲದಲ್ಲಂತೂ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಜಾಬೇಡ ಮಲಗಿನೇ ದೇವ್ರನ್ನ ಹೇಳ್ತಕ್ಕರ್ದ, ನಾರಾಯಣ ಬರಲಿಲ್ವೋ, ಅಷ್ಟ ಉದ್ಧಾರ ಮಾಡಲಿಲ್ವೇನು. ಆದ್ದರಿಂದ ಅಂತ್ಯಕಾಲಕ್ಕಂತೂ ಮೋಸ್ಟ್ ಇಂಪಾರ್ಟೆಂಟ್, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಇದಕ್ಕೆಲ್ಲ ದಾಸರು ಎಚ್ಚರಿಕೆ ಕೊಟ್ಟು ಮಾತು ಸೇರಿಸಿದ್ದಾರೆ. ಬರಿಗೆ ಮಲಗಿ ಹಾಡಲು ಅಲ್ಲ, ಕುಳಿತು ಹಾಡಲು ಅಲ್ಲ, ಪರಮಾದರದಿ ಪದ ಸೇರಿಸಿದ್ದಾರೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪರಮಾದರದಿ ಪಾಡಲು ನಿಂತು ಕೇಳುವ, ನಿಂತು ಪರಮಾದರದಿ ಪಾಡಲು ನಲಿದು ಕೇಳುವ, ನಲಿದು ಪರಮಾದರದಿ ಪಾಡಲು ಒಲಿದು ಕೇಳು. ಇದು ಅರ್ಥ ಮಾಡಿಕೊಂಡ್ರೆ ಪರಮಾದರದಿ ಕಾಮನ್ ಫ್ಯಾಕ್ಟರ್. ಇವತ್ತು ಆದರ ಮಿಸ್ ಆಗಿಬಿಟ್ರೆ ಒಲ್ಲನು ಹರಿ ಕೊಳ್ಳನು, ಕೇಳನು ಹರಿ ಎಲ್ಲ ಸಾಧನವಿತ್ತು ಪ್ರೇಮವಿಲ್ಲದ ಗಾನ ಕೇಳನು ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಪರಮಾದರ ಅನ್ನೋ ಕಾಮನ್ ಮಾಡ್ಕೊಂಡ್ಬಿಟ್ರೆ ಮುಗಿದು. ಆದರ ಅಂದ್ರೆ ಏನು? ಆದರೋ ಭಜನಂ ಭಕ್ತಿ, ಆಚಾರ ಡೆಫಿನೇಷನ್. ಆದರ ಅಂದ್ರೆ ಭಕ್ತಿ ಅಂತ. ಎಂಥ ಭಕ್ತಿ? ಪರಮಾದರದಿ, ಪರಮಶ್ರೇಷ್ಠವಾದ ಭಕ್ತಿಯನ್ನು ಮಾಡಿದರೆ ದೇವರು ಹೇಗೆ ಹೇಳಿದರೂ ಕೇಳ್ತಾರೆ. ಅದರಿಂದ ಏನು ಯಾವುದಕ್ಕೆ ಒತ್ತು ಕೊಟ್ಟಾಗಾಯ್ತೀಗ? ಭಕ್ತಿಗೆ ಒತ್ತು ಕೊಟ್ಟು. ಭಕ್ತಿ ಇರೋದಾದರೆ ದೇವರು ಸ್ವೀಕಾರ ಮಾಡ್ತಾರೆ. ಅದೇ ಮಾತು ಭಗವದ್ಗೀತೆಯಲ್ಲಿ ಬಂದಿತ್ತು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾಪಯಚ್ಛತಿ ತದಹಂ ಭಕ್ತ್ಯುಪಹೃತಮಜ್ಞಾಮಿ ಪ್ರಯತಾತ್ಮನ. ಪತ್ರ ಪುಷ್ಪ ಫಲ ತೋಯ ಏನಾದರೂ ಕೊಡಿ, ಅದು ಭಕ್ತಿ ಮಾತ್ರ ಮಿಸ್ ಆಗಬಾರ್ದು. ಮತ್ತು ಏನಾದರೂ ಬಡಿಸಿ, ನಿಷಿದ್ಧ ಆಗಬಾರ್ದು ಅಂತಾರಲ್ಲ ಆ ಥರ ಏನಾದರೂ ಹಾಕಿ, ತಿನ್ನಕ್ಕೆ ಯೋಗ್ಯವಾದ ಹಾಕಿ, ಪ್ರಸಾದ ಹಾಕಿ ಎಂಬ ರೀತಿಯಲ್ಲಿ ಪರಮಾದರ ಎಂಬುದು ಕಾಮನ್ ಫ್ಯಾಕ್ಟರು. ಅದನ್ನು ಇಟ್ಕೊಳ್ಳೋದಾದರೆ ಮನೆಗೆ ಪರಮಾದರದಿ ಪಾಡಲು ಕುಳಿತು ಕೇಳುವ. ಆಗ ಒಂದು ಪ್ರಶ್ನೆ ಬಂತು. ಹಾಗಿದ್ದರೆ ದೇವರು ಬಂದು ಕೂತಿದ್ದಾನೆ, ನಮ್ಮನೆಗೆ ಪರಮಾದರದಿಂದ ಹಾಡ್ತೇವೆ ಆಗಬಹುದಾ? ಯಾರೋ ಮನೆಗೆ ಬರ್ತಾರೆ, ಮನೆಗೆ ಬನ್ನಿ ಬನ್ನಿ ಅಂತ ಕರೀತಾರೆ, ಯಾರೂ ಒಳಗೆ ಬರೋದಿಲ್ಲ. ಎಷ್ಟು ಸೊಕ್ಕಿ ಇವನಿಗೆ, ಮಲಿಕೊಂಡು ಕರೀತಾನಲ್ಲ, ನಮಗೆ ಅಷ್ಟು ಕೆಟ್ಟಕ್ಕೆ ವಾಪಸ್ ಹೋಗಿಬಿಡ್ತಾನೆ. ಹಾಗೆ ಮಲಗಿ ಕರೆದ್ರೆ ಯಾರೂ ಬರೋದಿಲ್ಲ, ನಿಂತು ಕರೆದ್ರೆ ಬರೋದು ಕಷ್ಟ, ಮಲಗಿದ್ರೆ ಯಾರು ಕರೀತಾರೆ? ಯಾರು ಬರೋದಿಲ್ಲ, ಆದರೆ ದೇವರು ಬರ್ತಾನೆ. ಅಲ್ರಿ, ಮತ್ತೆ ಮಲಗಿ ಕರೆದ್ರೆ ಹೇಗೆ ಬರ್ತಾರೆ ಅಂತ ಕೇಳಿದರೆ, ಮಲಗಿ ಯಾರು ಕರೀತಾರೆ ಗೊತ್ತಾ? ಪ್ಯಾರಾಲಿಸ್ ಆಗಿ ಬಿದ್ದಿರ್ತಾರೆ ಪಾಪ, ಯಾರೋ ಮನೆಗೆ ಬರ್ತಾರೆ, ಮನೆಗೆ ಹಾಗೆ ಕರೀತಾರೆ, ಬಾಯಿ ಕೂಡ ಬರೋದಿಲ್ಲ, ಹೀಗೆ ಅಂತಾರೆ ಪಾಪ. ಅವ್ರು ಬರ್ತಾರೆ, ಯಾಕೆ? ಭಾರಿ ಪ್ರೀತಿ ಇದೆ ಅವರಿಗೆ, ಆದರೆ ಕೂಡೋ ಶಕ್ತಿ ಇಲ್ಲ. ಆ ರೀತಿ ದೇವರಲ್ಲಿ ಭಾರಿ ಭಕ್ತಿ ಇದ್ದಾಗ ನಾವು ಕೂತಿರ್ಲಿಕ್ಕೆ ಸಾಧ್ಯ ಇಲ್ಲ, ನಿಂತೇ ನಿಲ್ತೇವೆ. ಅಲ್ಲಿಗೂ ಕೂತಿದ್ದೇವೆ ಅಂದರೆ ನಿಲ್ಲಕ್ಕೆ ಬರೋದಿಲ್ಲ ಅಂತ ಅರ್ಥ. ಪರಮಾತ್ಮರ ಶಬ್ದ ಮಧ್ಯೆ ಹೇಳಿದಂತೆ ಅಂಡು ಅಡ್ವಾಂಟೇಜ್ ಹೇಳಿದ್ದಲ್ಲ, ನಮಗೆ ಭಾರಿ ಭಕ್ತಿ ಇದೆ, ದೊಡ್ಡವರು ಬಂದಾಗ ಎದ್ದೇ ಹೇಳುತ್ತೇವೆ, ಹೇಳೋದಕ್ಕೆ ಬರೋದಿಲ್ಲ ಅಂದರೆ ಆಗ್ತಾ ಇಲ್ಲ ಅಂತ ಅರ್ಥ. ಅಂಥ ಸಮಯದಲ್ಲಿ ದೇವರು ಕೇಳೋದ್ರಿಂದ ದೇವರನ್ನು ನಾವು ಪರಮಾದರವನ್ನು ಇಟ್ಟುಕೊಂಡು ಮಾಡಿದರೆ ಮಾತ್ರ ಸ್ವೀಕಾರ ಮಾಡಿಯೇ ಮಾಡುತ್ತಾರೆ. ಈಗ ಎಚ್ಚರಿಕೆ ಎಲ್ಲದನ್ನೂ ಕೊಡ್ತಾರೆ, ಅಲ್ಲಿಗೆ ಮುಗಿಯೋದಿಲ್ಲ. ಅದು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಮಲಗಿ ಅಂದರೆ ಗೊತ್ತಿಲ್ಲದೆ ಇರ್ತಾರೆ, ಮಲಗಿದಾಗ ಕರಡು ಒಯ್ದುಬಿಟ್ರು ಅಂತ ಹೇಳ್ತಾರೆ. ಮಲಗಿದಾಗ ಅಂದರೆ ನಿದ್ದೆ ಬಂದಾಗ ಅಂತ ಅರ್ಥ. ಮಲಗಿ ಪರಮಾದರದಿ ಪಾಡಲು, ನಮ್ಮ ಹೆಚ್ಚು ಜ್ಞಾನ ನಮಗಿಲ್ಲ, ದೇವರಲ್ಲಿ ಭಕ್ತಿ ಇದೆ, ಆರಂಭದಲ್ಲಿ ಭಜನೆ ಶುರು ಮಾಡ್ತಾನೆ ಪಾಪ, ಏನು ಅರ್ಥ ಇರೋದಿಲ್ಲ. ದೇವ್ರು ಕೂತ್ ಕೇಳ್ತಾನೆ, ಇಲ್ಲ ಅಂತ ಹೇಳೋದಿಲ್ಲ ದೇವರು. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ಕುಳಿತು ಅಂದರೆ ಏನು ಗೊತ್ತಾ? ಕುಳಿತು ಅಂದರೆ ಗಮನ ಕೊಟ್ಟು ಅಂತ ಅರ್ಥ. ಸ್ವಲ್ಪ ಕೂತ್ಕೊಳ್ಳ್ರಿ ಮಾತಾಡೋಣ ಅಂತ ಹೇಳ್ತಾರೆ, ಕೂತ್ಕೊಳ್ಳಿ ಮಾತಾಡಿ ಅಂತ ನಿಧಾನವಾಗಿ ಮಾತಾಡೋಣ. ಕುಳಿತು ಪಾಡಲು, ಕುಡಿಯೋದು ಅಂದ್ರೆ ಏನು? ಸ್ವಲ್ಪ ಅವನಿಗೆ ಒಳ್ಳೆ ಕೂತಿದ್ದಾನೆ ಅಂತ ಹೇಳಿದರೆ ಶ್ರದ್ಧೆ ಬಂದಿದೆ, ದಾರ್ಢ್ಯ ಬಂದಿದೆ ಅವನಿಗೆ. ಆಗ ಪರಮಾತ್ಮ ನಿಂತು ಕೇಳ್ತಾನೆ. ನಿಂತು ಕೇಳ್ತಾನೆ ಅಂದರೆ ಹೆಚ್ಚು ಅಟೆಂಟಿವ್ ಆಗ್ತಾನೆ. ನಿಂತು ಕೇಳಿದರು ಒಂದು ಮಾತು ಹೇಳ್ತಾರೆ, ಒಂಟಿ ಕಾಲಲ್ಲಿ ಕಾಯ್ತಿದ್ರು ಅಂತ ಹೇಳಿ, ಒಂಟಿ ಕಾಯಲ್ಲಿ ಕಾಯ್ತಿದ್ರು ಅಂತ ಕೇಳಿದರೆ ಅಷ್ಟು ಕುತೂಹಲ ಅವರಲ್ಲಿತ್ತು ಅಂತ. ದೇವರು ಹೆಚ್ಚು ಪ್ರೀತಿಯಿಂದ ಕೇಳ್ತಾರೆ. ನಿಲ್ಲೋದು ನಿಂತಾಗ ಅಂದರೆ ದೃಢವಾಗಿ ನಿಲ್ಲೋದು. ಒಂದು ಕಡೆ ನಿಲ್ಲೋದಿಲ್ಲ, ಹುಡುಗ ಓಡಾಡ್ತಿರ್ತಾನೆ ಈ ಕೆಲಸದಿಂದ ಆ ಕೆಲಸಕ್ಕೆ ಹಾಗೆ ಈ ಕೆಲಸಕ್ಕೆ. ನಿಂತಲ್ಲಿ ನಿಲ್ಲೋದಿಲ್ಲ ಅಂದರೆ ಶೇಕಿ ಅಂತ ಅರ್ಥ. ನಿಂತು ಅಂದರೆ ಏನರ್ಥ? ಫರ್ಮಾಗಿ ಅಂತ ಅರ್ಥ. ಭಕ್ತಿ ದಾರ್ಢ್ಯ ಬರಬೇಕಾಗ. ಮಲಗಿ ಅಜ್ಞಾನಾವಸ್ಥೆ, ಕುಡಿತು ಸ್ವಲ್ಪ ಗಮನ ಕೊಟ್ಟ, ನಿಲ್ಲೋದು ಫರ್ಮಾದ, ನಲಿಯೋದು ಎಂಜಾಯ್ ಮಾಡ್ತಾನೆ. ಅದು ಹೈಯೆಸ್ಟ್ ಸ್ಟೇಜ್ ಅವರು ಎಂಜಾಯ್ ಮಾಡ್ತಾ ಪೂಜೆ ಮಾಡ್ತಾರೆ. ಯಾವಾಗ ದೇವರು ಒಲಿತಾರೆ ನಮ್ಮಲ್ಲಿ, ಇದು ಮಿಸ್ಸಿಂಗ್. ಇವತ್ತು ದೇವ್ರ ಪೂಜೆ ಮಾಡೋ ಎಷ್ಟೋ ಜನಗಳು ಹೇಗೆ ಮಾಡ್ತಾರೆ ಗೊತ್ತಾ? ಬೋರ್ ಹೊಡೆದು ಬಿಟ್ಟಿರ್ತಾರೆ, ಬೆಳಿಗ್ಗೆ ಹೇಳ್ತಾರೆ ದೇವ್ರ ಪೂಜೆ ಒಂದು ಮಾಡಬೇಕಾ? ಹಸಿವಾಯಿತೆಯೇಳು ದೇವರ ತೊಡೆ ಎಂಬರು ದಾಸ ಹೇಳ್ತಾರೆ. ನೀನು ಅಡುಗೆ ಮಾಡು, ಆಮೇಲೆ ದೇವ್ರ ಪೂಜೆಗೆ ಹೇಳ್ತೀನಿ ನಾನು. ಮೊದಲೇ ಏನು ಕಾಯ್ಕೋತು ಕೊಡೋದು ಅಂತ ಹೇಳ್ತಾರೆ. ಮೊದಲೇನು ಕಾಯ್ಕೋತು ಕೊಡೋದು, ಗಂಟೆ ಬರ್ಸ್ಕೊತ ಸಾಧ್ಯ ಇಲ್ಲ. ಬೋರ್ ಹೊಡೆದು ಬಿಡುತ್ತೆ, ಎಲ್ಲ ರೆಡಿ ಮಾಡು. ಕೆಳಗೆ ಧಾರವಾಡಕ್ಕೆ ಹೇಳ್ತಾರೆ, ಎಲೆ ಮೇಲೆಲ್ಲ ತಲೆ ಮೇಲೆ ನೀರು ಅಂತ ಒಂದು ಮಾತು. ಬಡಿಸಿದಾಗ ಆಗ ಹೋಗ್ತಾರೆ ಸ್ಥಾನಕ್ಕೆ ಹೋಗ್ತಾನೆ. ಎಷ್ಟು ಆನ್ಯಕ ಮಾಡೋ ಒಂದು ಲೆಕ್ಕ ಹಾಕಿ ನೋಡೋಣ. ಎಲೆ ಮೇಲೆ ಅನ್ನ ಹಾಕ್ತಿರೋ ಸ್ಥಾನಕ್ಕೆ ಹೊರಟ್ರೆ ಎಷ್ಟು ಆನ್ಯಕ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಆನ್ಯಕದ ಮನಸ್ಸಿಲ್ಲ ಅಂತ ಅರ್ಥ. ಇವತ್ತು ನೂರಕ್ಕೆ ನೂರು ನಮ್ಮ ಜಪ ಯಾತಕ್ಕೆ ಫೇಲ್ ಆಗ್ತದೆ, ನೂರಕ್ಕೂ ನಮ್ಮ ಪೂಜೆ ಯಾತಕ್ಕೆ ಫೇಲ್ ಆಗುತ್ತೆ ಅಂದರೆ ಅದರಲ್ಲಿ ನಲಿವಿಲ್ಲ, ಎಂಜಾಯ್ಮೆಂಟ್ ಇಲ್ಲ, ಅದಕ್ಕೆ ಫೇಲ್ ಆಗುತ್ತೆ. ಏಕಾದಶಿ ಮಾಡೋರು ಕೂಡ ಅಯ್ಯೋ ಹಾಳಾದ ಏಕಾದಶಿ ಬಂತಲ್ರಿ ನಾಳೆ ಅಂತ ಹೇಳ್ತಾರೆ. ಪುಣ್ಯಕ್ಕೆ ನಾಳೆ ಎಲ್ಲ ಗಾಬರಿ ಆಗಬಾರ್ದು. ಮತ್ತೆ ಭಾನುವಾರದವರಿಗಿದೆ ಏಕಾದಶಿ ಮಾತ್ರ ಬಂದೇ ಬಿಡುತ್ತೆ. ಹಾಳಾದ ಏಕಾದಶಿ ಅಂತೇಳಿ ಶುರು ಮಾಡೋದು. ಆ ಸುಡುಗಾಡು ಪುರಾಣ ಹೇಳ್ತಾರಲ್ಲರಿ, ಅದು ಬೇರೆ ಪುರಾಣ. ಸುಡುಗಾಡು ಪುರಾಣ ಅಂತ ಕೇಳಿದೆ ಆಚಾರ ಬಾಯಿಗೆ, ಸುಡುಗಾಡು ಪುರಾಣ ಅಂತ ಕರೀತಾರಪ್ಪ. ಅಷ್ಟು ಸಿಟ್ಟು ಅದರ ಮೇಲೆ, ಅದು ಎಂಜಾಯ್ಮೆಂಟ್ ಇಲ್ಲ ನೆನಪಿರಬೇಕು. ದರಿದ್ರ ಇದು ಪ್ರಸಾದ ತಗೊಂಡು ನೋಡ್ತಾರೆ ಹಾಕಿದ್ರೆ ದರಿದ್ರ ಹೊರತಡಿಗೆ ದರಿದ್ರ ಇನ್ನೂ ಮುಗಿಬಲ್ದು ಅಂತ ಇನ್ನು ಎಷ್ಟು ದಿವಸ ನೋಡ್ತಾ ಇರ್ತಾನೆ. ಬಾಯಿ ಕೆಟ್ಟೋಗಿದೆ ಅಂತ ಬೈಕೋತಾರೆ. ಬಾಯಿ ಕೆಟ್ಟೋಗ್ಬಿಟ್ಟಿದೆ ಎಂದು ಸಾರ ತಿಂದೇನೋ ಅನಿಸಿಬಿಟ್ಟಿದೆ. ಇವೆಲ್ಲ ಏನು ತೋರಿಸುತ್ತೆ? ಎಂಜಾಯ್ಮೆಂಟ್ ಇಲ್ಲ, ಆ ದೇವರು ಸ್ವೀಕಾರ ಮಾಡೋದಿಲ್ಲ. ಮತ್ತು ಮಾಡೋ ಕೆಲಸ ಟಿ ವಿ ನೋಡ್ತಾರೆ, ಡಲ್ಲ ನೋಡ್ತಾರೆ, ಏನು ಬಾಯಿ ತಗೋ. ಟಿ ವಿ ನೋಡ್ಬೇಕಾದ್ರೆ ಕಣ್ಣು ತೆಗೆದ್ರೆ ಸಾಕು, ಬಾಯಿ ಕೂಡ ತೆಗೆದುಬಿಟ್ಟಿರ್ತಾರೆ ಅಂದರೆ ಎಷ್ಟು ಎಂಜಾಯ್ಮೆಂಟ್ ಬರ್ತದೆ ಅವರಲ್ಲಿ. ಏನು ಜೋಕಿ ದೋರ ನಗುತ್ತಿರ್ತಾರೆ, ಏನು ಎಂಜಾಯ್ ಮಾಡ್ತಿರ್ತಾರೆ. ಆ ರೀತಿ ದೇವ್ರ ಪೂಜೆ ಮಾಡಿ ನೋಡೋಣಂತೆ, ಅವತ್ತೇ ದೇವ್ರು ಕಾಣ್ತಾರೆ ಅಂತ ಹೇಳ್ತಾರೆ. ದೇವ್ರು ಮುಂದೆ ನಿಂತ್ಕೊಂಡ ಅಂತಲೇ ಅರ್ಥ. ನಾವು ಎಷ್ಟು ಡಲ್ಲಾಗಿರ್ತೇವೆ ಅಂದರೆ ದೇವರು ಬಂದರೂ ಕೂಡ ಯಾಕಾರ ಬಂದು ಮಾರಾಯ ಅಂತ ಕೇಳೋ ಪೈಕಿ. ನಾವು ಟಿ ವಿಗೆ ಕೊಟ್ಟು ಹೋಗಿಬಿಡು ಮುಂದೆ, ನೀವು ಅರ್ಜೆಂಟ್ ಏನಿಲ್ಲ ಅಂತ ಹೇಳೋದು ಬದುಕಿ ತಪ್ಪೋದು. ಒಂದು ದೂರಕ್ಕೆ 90 ದಾನ ಮಾಡಲಿ ಎಂಜಾಯ್ಮೆಂಟ್, ಉಪವಾಸ ಮಾಡಲಿ ಎಂಜಾಯ್ಮೆಂಟ್, ಸ್ನಾನ ಮಾಡಲಿ ಗಂಗಾ ಗಂಗೇತಿ ಯೋ ಬ್ರೋ ಯಾತ್ ಯೋಜನಾನಾಂ ಶತ ಇರುತ್ತೆ. ಎಷ್ಟು ಜನ್ಮದ ಭಾಗ್ಯ ಇದು, ನಮಗೆ ನೀರು ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಸ್ನಾನ ಮಾಡೋ ಶಕ್ತಿ ಇರೋದೇನು ಗ್ಯಾರಂಟಿ? ಅವ್ರು ನೀರು ಪವಿತ್ರವಾಗಿರೋದೇನು ಗ್ಯಾರಂಟಿ? ಮಂತ್ರ ಬರೋದೇನು ಗ್ಯಾರಂಟಿ? ಮತ್ತೆ ದೇವರೇ, ನಾನು ಮಾಡ್ತಕ್ಕಂಥ ಸ್ನಾನ ನನ್ನ ಸ್ನಾನ ಅಲ್ಲ, ನೀನು ಮಾಡ್ತಕ್ಕಂಥ ಅಭಿಷೇಕ ಅಂತ ಹೇಳಬೇಕು. ಆಚಾರ್ಯ ಬರೀತಾರೆ, ಸದಾಚಾರ ಸ್ಮೃತಿ ಹೇಳ್ತಾರೆ, ಸಿಂಚೆ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರನ್. ಸ್ನಾನ ಯಾತಕ್ಕೆ ಎಂಜಾಯಬಲ್ ಆಗುತ್ತಂದರೆ ದೇವರಿಗೆ ಅಭಿಷೇಕ ಅಂತ, ಶ್ರೀವರ್ಣಗೆ ಅಭಿಷೇಕವೆಂದು ಮುಂದೆ ಹೇಳ್ತಾರೆ ಸರ್ವಪತಿಗ ಸಂಧಿಯಲ್ಲಿ. ಒಂದು ರೀತಿ ದೇವ್ರ ಪೂಜೆ ಆದಾಗ ಲೆಕ್ಕಂತೆ, ಸ್ನಾನ ಮಾಡ್ತಿರಬೇಕಾದ್ರೆ ಪುರುಷಕ್ಕೆ ಹೇಳ್ಕೋಬೇಕಂತೆ. ನಾವು ದೇವರು ಅಂತ ಹೇಳ್ಕೊಳ್ಳೋದಲ್ಲ, ನಮ್ಮ ದೇಹದೊಳಗೆ ದೇವರಿದ್ದಾನೆ, ಅವನಿಗೆ ಅಭಿಷೇಕ ಅಂತ ಸ್ನಾನ ಮಾಡಬೇಕಂತ ಗೊತ್ತಾಯ್ತಾ? ಎಷ್ಟು ಎಂಜಾಯ್ಮೆಂಟ್ ಸ್ನಾನದ್ದು. ಆಮೇಲೆ ಆಚಮನಕ್ಕೆ ಎಷ್ಟು ಎಂಜಾಯ್ಮೆಂಟ್, ಗೋಪಿಚಂದ್ರಕ್ಕೆ ಎಷ್ಟು ಎಂಜಾಯ್ಮೆಂಟ್, ಆಚಮನ ಮಾಡ್ತಾನೆ ಕೇಶವಾಯಸ್ವ ನಾರಾಯಣ, ಎಷ್ಟು ಭಗವಂತನ ಹೆಸರುಗಳು. ಒಂದು ಹೆಸರು ನಮ್ಗೆ ಗೊತ್ತಾಗಬೇಕು, ಎಷ್ಟು ಜನ ಪುಣ್ಯ ಮಾಡಿರ್ಬೇಕು ಗೊತ್ತಾ? ಅಂಥ ಹೆಸರು ಬಾಯಲ್ಲಿ ಬರುತ್ತೆ ಅಂದರೆ ನಮ್ಮ ಭಾಗ್ಯ. ಗೋಪಿಚಂದನ ಮನೆಯಲ್ಲಿದೆ ಅಂದರೆ ಎಷ್ಟೋ ಜನ್ಮಗಳ ಪುಣ್ಯ. ಎಷ್ಟೋ ಜನ ಏನೇನೋ ಹಚ್ಕೊಂಡ್ಬಿಟ್ಟಿರ್ತಾರೆ ಮನೆಯಲ್ಲಿ. ಗೋಪಿಚಂದನ ಮನೆಯಲ್ಲಿದ್ದರೆ ಪೀಡೆ ಪಿಶಾಚಿ ಬರೋದೇ ಅಂತ ಮನೆಗೆ. ಯಾರ ಮನೆಯಲ್ಲಿ ಗೋಪಿಚಂದನ ಇರುತ್ತೋ ಅವ್ರ ಮೇಲೆ ಪಿಶಾಚಿ ಬರೋದಿಲ್ಲ. ಏನ್ರಿ ಏನೇನು ಹೇಳ್ತಿರಲ್ಲ ಅಂದರೆ, ದೇವರಾಣಿ ಬರೋದಿಲ್ಲ, ರಾಯರ ಮೃತ್ತಿಕೆ ಇದ್ದಾಗಲೇ ಬ್ರಹ್ಮರಾಕ್ಷಸ ಒಳಗೆ ಬರಲಿಲ್ಲ ಗೊತ್ತಾಯ್ತಾ? ರಾಯರ ಮೇಮೆ ಕೇಳ್ತಿರಲ್ಲ, ರಾಯರ ಮೃತ್ತಿಕೆ ಇದ್ದಾಗ ಬ್ರಹ್ಮ ರಾಕ್ಷಸ ಬರಲಿಲ್ಲ ಅಂದರೆ ಇವತ್ತು ಗೋಪಿಚಂದನ ಎಂದರೆ ಏನು? ಗೋಪಿ ಕಾಸ್ತೆಯರು ಬೆಳೆದಂಥ ಶ್ರೀಗಂಧ ಕೃಷ್ಣನ ಮೈ. ಆ ಗೋಪಿಚಂದನ ಇದ್ದ ಯಾವ ಪೀಡೆ ಪಿಶಾಚಿ ಬರೋದಿಲ್ಲ. ಮನೆಯಲ್ಲಿ ಗೋಪಿಚಂದನ ಇಲ್ಲ ಅಂದರೆ ಇವರೇ ಪಿಶಾಚಿಗಳು ಅಂತಾರೆ. ಇನ್ನೇ ಹೊಸ ಪಿಶಾಚಿ ಯಾರು ಬರಬೇಕಾಗಿಲ್ಲ, ಇವರೇ ಹೈ ಕ್ಲಾಸ್ ಪಿಶಾಚಿಗಳು ಅಂತಾರೆ. ಊತು ಪುಂಡ ಹಚ್ಕೊಳ್ಬೇಕಾದ್ರೆ ಎಷ್ಟು ಪುಣ್ಯ ಗೊತ್ತಾ? ಊರ್ಧ್ವ ಪುಂಡ ಹೇಳ್ತಾರೆ ಆಚಾರ್ಯರು, ಗೋಪಿಚಂದನ ಲಿಪ್ತಾಂಗೋ ಎಂ ಎಂ ಪಶ್ಯತಿ ಚಕ್ಷುಷ ತಂ ತಂ ಶುದ್ಧಂ ವಿಜಾನೀಯಾತ್ ನಾತ್ರ ಕಾರ್ಯ ವಿಚಾರಣ. ಗೋಪಿಚಂದನ ಹಚ್ಕೊಳ್ಳಿ ನೋಡಿ, ನಾವು ನೋಡಿದ್ದು ಪ್ಯೂರ್ ಆಗುತ್ತಂತೆ. ಎಂಥ ಶಕ್ತಿ ಇದೆ ಗೋಪಿಚಂದನಕ್ಕೆ! ಗೋಪಿಚಂದನ ಹಚ್ಕೊಂಡು ನಾವೇನು ನೋಡ್ತೇವೆ ನೋಡಿದ್ದೆಲ್ಲ ಪ್ಯೂರ್ ಆಗಲಿಕ್ಕೆ ಶುರುವಾಗುತ್ತೆ. ಎಂಥ ಎಫೆಕ್ಟ್ ಕೊಡುತ್ತೆ ಗೊತ್ತಾ? ಗೋಪಿಚಂದನ ಸ್ವಿಚ್ ಹಾಕಿರೋ ಕರೆಂಟ್ ಆಗಿಬಿಡುತ್ತೆ, ನಮಗೆ ಗೊತ್ತಲ್ಲ. ಗೋಪಿಚಂದನ ಹಚ್ಕೊಳ್ಳಿ, ನೋಡಿದವರೆಲ್ಲ ಪ್ಯೂರ್ ಆಗಿಬಿಡ್ತಾರೆ. ನಾವು ಭಾರಿ ಪುಣ್ಯ ಬುದ್ಧಿವಂತರು ಹಾಗಿದ್ರೆ ನಾವೇ ಗೋಪಿಚಂದನ ಹಚ್ಕೋಬೇಕು. ಹಚ್ಕೊಂಡವ್ರು ಬಂದು ಹಚ್ಕೊಂಡ್ಬಿಟ್ರೆ ಆಯ್ತಲ್ಲ, ನಾವು ನೋಡ್ತಾರಲ್ಲ ಪ್ಯೂರ್ ಆಗಿಬಿಡ್ತೀವಿ ಅಂತ ಕೇಳಿದರೆ, ಅಲ್ಲಯ್ಯ ಹಚ್ಕೊಂಡವ್ರು ನೋಡಿದ್ರೆ ಪ್ಯೂರ್ ಆಗ್ತೀವಿ, ನೀನೇ ಹಚ್ಕೊಂಡ್ಬಿಟ್ರೆ ಎಷ್ಟು ಪ್ಯೂರ್ ಆಗ್ತೀವಿ ಯೋಚನೆ ಮಾಡಿ. ಎಷ್ಟು ಪಕ್ಕದಲ್ಲಿ ಟಿ ವಿ ಇರುತ್ತೆ, ವಿ ವಾಂಟ್ ಓನ್ ಅವ್ ಓನ್ ಟಿ ವಿ ಬೇಕು ನಮಗೆ. ಇನ್ನೊಬ್ಬರೇ ಟಿ ವಿ ನೋಡೋಕ್ಕಾಗಲ್ಲ, ಓನ್ ಟಿ ವಿ ಬೇಕು. ಗೋಪಿಚಂದ್ರ ಮತ್ತೆ ಪಕ್ಕದ ಮನೆಯಲ್ಲಿ ಗೋಪಿಚಂದ್ರ ಏನು ಮಾಡಬೇಕು ಇದಕ್ಕೆ? ನಮ್ಮನೇಲಿ ಗೋಪಿಚಂದ್ರ ಇದೆ, ಅದು ಬೇಕಾದಷ್ಟಿದೆ, ಯಾರಿಲ್ಲ ಅಂತ ಹೇಳಬಾರ್ದು, ಅಷ್ಟು ಕೊಡ್ತೇವೆ. ಇದ್ರ ಮನೆ ಅದೂ ಇರೋದಿಲ್ಲ, ಯಾರದೋ ಮನೆಗೆ ಅಪ್ರೂವ್ ಬೇಕಂತ ಹೋದ ಕಾಲಕ್ಕೆ ಎಲೆಕ್ಷನ್ ಡ್ಯೂಟಿ ಹಾಕ್ತಾ ಇದ್ರು, ಹಿಂದೆ ಎಲೆಕ್ಷನ್ ಡ್ಯೂಟಿ ಹಾಕಿ ಯಾವುದೋ ಹಳ್ಳಿಗಳಿಗೆ ಹೋಗಬೇಕಾಗ್ತಾ ಇತ್ತು. ಯಾರೋ ಬ್ರಾಹ್ಮಣರಿತ್ತು ಕೇಳಿದರೆ ಗೋಪಿಚಂದ್ರ ಇಲ್ಲ, ಗೊತ್ತಾಯ್ತಾ? ಮುದ್ರೆಗಳು ಐದರಲ್ಲಿ ಸಾಮಾನ್ಯವಾಗಿ ಎರಡೋ ಮೂರೋ ಇದ್ರೆ ಪುಣ್ಯ, ಐದು ಇರೋದೇ ಇಲ್ಲ ಸಾಮಾನ್ಯವಾಗಿ. ಯಾವುದೋ ಮುತ್ತಾತ ಮುತ್ತಾತನ ಕಾಲದಿರ್ತಾವೆ ಪಾಪ, ಅದು ತಗೊಳ್ಳೋ ವ್ಯವಸ್ಥೆನೇ ಇರೋದಿಲ್ಲ. ಟಿ ವಿ ಯಾವ TV ಲೇಟೆಸ್ಟ್ ತೊಗೊಂಡ್ಬಿಡ್ತಾರೆ. ಗೋಪಿಚಂದ್ರ ಮುದ್ರೆ ಮಾತ್ರ ಅದೇ ಗೋಬಿರಾಯನ ಕಾಲದೇ ಇರುತ್ತೆ ಪಾಪ, ಯಾಕಂದ್ರೆ ಬೆಲೆ ಗೊತ್ತಿಲ್ಲ ಅವ್ರಿಗೆ. ಮುದ್ರೆ ಮುಟ್ಟೋದು ಪುಣ್ಯ, ಮುದ್ರೆ ಮೈಮೇಲೆ ಹಚ್ಕೊಂಡ್ರೆ ಎಲ್ಲ ಪಾಪನೂ ಓಡೋಗ್ಬಿಡುತ್ತಂತೆ. ಶಂಖನಾದ ಮಾಡಿದರೆ ನಿಮಗೆ ಗೊತ್ತಿಲ್ಲ, ಶಂಖ ಊದಿದ್ರೆ ಎಷ್ಟು ಶಕ್ತಿ ಇದೆ ಗೊತ್ತಾ? ಸೈಂಟಿಫಿಕಲಿ ಪ್ರೂವ್. ಮನೆ ತುಂಬ ಇರೋ ಬ್ಯಾಕ್ಟೀರಿಯಾ ಸತ್ತೋಗುತ್ತದೆ ಶಂಖ ಧ್ವನಿ ಆಗಿಬಿಟ್ರೆ, ದುರ್ಗೆಲ್ಲ ಸತ್ತೋಗುತ್ತದೆ, ಅಷ್ಟು ಶಕ್ತಿ. ಆ ಮಾತನ್ನು ನಾನು ಹೇಳದೆ ಹೇಳ್ತೇವಾಗ, ಗರ್ಭ ದೇವಾರಿ ನಾರೀಣ ವಿಶೀರ್ಯಂತೆ ಸಹಸ್ರಧ ತವ ನಾದೇನ ಪಾತಾಲೆ ಪಂಚಜನ್ಯ ನಮೋಸ್ತುತೆ. ಶಂಖ ಇರೋದು ಪುಣ್ಯ, ಶಂಖ ನೋಡೋದು ಪುಣ್ಯ ಅಂತೆ. ದರ್ಶನಾದೇವ ಶಂಖಸ್ಯ ದರ್ಶನ, ಶಂಖ ನೋಡ್ತಿರ್ಲಿಕ್ಕೆ ಪಾಪಗಳು ಪರಿಹಾರ ಆಗುತ್ತಂತೆ. ಶಂಖ ಕಣ್ಣಿಗೆ ಹಚ್ಕೊಂಡ್ರೆ ಕಣ್ಣಿನ ರೋಗವಾಸಿ ಆಗುತ್ತಂತೆ. ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅದೆಲ್ಲ ಕೂಡ. ನಮ್ಮ ಜನಕ್ಕೆ ಯೋಚನೆ ಮಾಡಿಕೊಂಡಿದ್ದೆ ಇಷ್ಟು, ಶಂಖ ಮನೆಯಲ್ಲಿದ್ದರೆ ಅದರಿಂದ ಮನೆ ಇಟ್ಕೊಂಡಿರ್ತೇವಲ್ಲ, ವೈಬ್ರೇಷನ್ಸ್ ಬರ್ತಾ ಇರುತ್ತೆ, ಅದರಿಂದ ಕಿವಿಯಲ್ಲಿ ಇಟ್ಕೊಂಡು ಗೊತ್ತಾಗ ಶಂಖ ಇಟ್ಕೊಂಡ್ರೆ ಶಬ್ದ ಬರ್ತಾ ಇರುತ್ತೆ, ಆ ವೈಬ್ರೇಷನ್ಸ್. ಅದು ರಿಯಲ್ ಶಂಖ ಅಂದ್ರೆ ಅದು, ಈ ಪ್ರಾಕ್ಟೀಸ್ ಶಂಖಕ್ಕೆಲ್ಲ ಬರೋದಿಲ್ಲ, ಅದು ಒರೆದಲ್ಲೇ ಶಂಖಕ್ಕೆ ಬರುತ್ತೆ. ಆ ರೀತಿ ನಮ್ಮ ನೋಡಲಿ ನೋಡಿ ಬರ್ತಾ ಇರುತ್ತೆ, ಅದು ಮನೆಯಲ್ಲೆಲ್ಲ ವೈಬ್ರೇಷನ್ ಓಡಾಡ್ತಾ ಇರುತ್ತೆ. ಅದು ಬಂದಾಗ ಪಾಪದ ಶಕ್ತಿಗಳೆಲ್ಲ ಓಡಿಸ್ಬಿಡುತ್ತದ್ದು, ಅಷ್ಟು ಶಕ್ತಿ ಶಂಖಕ್ಕಿದೆ. ಇದೆಲ್ಲ ಗೊತ್ತಾದರೆ ಶಂಖ ಪೂಜೆ ಮಾಡೋಕೆ ಎಷ್ಟು ಆನಂದ ಆಗುತ್ತೆ ನಮಗೆ. ಗೋಪಿಜನ ಹಚ್ಕೊಳ್ಬೇಕಾದ್ರೆ ಆನಂದ, ಏನೇನೋ ಹಚ್ಕೊಂಡು ಹಾಳೆ ಇಡ್ತೀವಿ, ಅದು ಹಚ್ಕೋತೇವೆ ಅಂತ ಕೇಳಿದರೆ ಎಷ್ಟು ಪೌಡ್ರ್ ಹಚ್ಕೋಬೇಕು, ಎಷ್ಟು ಆನಂದ ಪಡ್ತಾರೆ ಗೊತ್ತಾ? ಪೌಡ್ರ್ ಹಚ್ಕೋಬೇಕು, ಏನು ಆನಂದವೇ ಆನಂದ, ನೋಡ್ಕೊಂಡಿದ್ದೆ ನೋಡ್ಕೊಂಡಿದ್ದೆ ಏನಿಲ್ಲ. ಗೋಪಿಚಂದ್ರ ಹಚ್ಕೋಬೇಕಾದ್ರೆ ಆನಂದ ಪಡಿ ಅಂತ ಹೇಳಿದ್ದ. ಇಲ್ಲಿ ಭಾರಿ ದುಃಖ ಬರೋ, ಈಗ ಹಚ್ಕೋತಿರೋದು ನೋಡಿದವರಿಗೆ ನಾವು ಹಚ್ಕೋಬೇಕು, ನಾವು ಹಚ್ಕೊಳ್ಳೇಬಾರ್ದು ಹಚ್ಬಿಡ್ತಾ, ಆ ರೀತಿ ಹಚ್ಕೋತಾ ಇರುತ್ತೆ, ಹಾಗೆ ಹಚ್ಕೋಬಾರದು. ಗೋಪಿಚಂದ್ರ ಲಿಪ್ತಾಂಗೋ MM ಪಶ್ಯತಿ ಚಕ್ಷುಷ. ಇದೆಲ್ಲ ಯೋಚನೆ ಮಾಡಿದರೆ ಒಂದೊಂದಕ್ಕೂ ಎಂಜಾಯ್ಮೆಂಟ್ ಇರಬೇಕು. ಶಂಖ ಪೂಜೆ ಅರ್ಘ್ಯ ಕೊಡ್ತಾನೆ, ಏನು ಭಾಗ್ಯ ಗೊತ್ತಾ? ದೊಡ್ಡವ್ರು ಬಂದಾಗ ಕಾಫಿ ಕೊಟ್ಟರೆ ಆನಂದ ಆಗುತ್ತೆ ನಮಗೆ. ಯಾರೋ ಬಂದಿರ್ತಾರೆ ಅವ್ರು ಆಫೀಸರ್ ಬಂದರೆ ಕಾಫಿ ಕೊಡು, ಎಷ್ಟೇ ಇಡ್ತಾರೆ ಆನಂದ ಪಟ್ಟು ಅವ್ರು ಮುಂದೆ ಹೋಗಿಬಿಟ್ಟು. ಇಂಥವ್ರು ಸೂರ್ಯ ಅರ್ಘ್ಯ ಕೊಡ್ತೇವೆ, ಜಗತ್ತನೇ ಬೆಳಗ್ತಕ್ಕಂಥ ಸೂರ್ಯ ಆತನಿಗೆ ಇವತ್ತು ನಾವು ಕೈಲಿ ಬರೀ ನೀರು ಕೊಡ್ತೇವೆ, ದೇವರು ಸ್ವೀಕಾರ ಮಾಡ್ತಾರೆ, ಎಷ್ಟು ಕರುಣಾಳು. ಸೂರ್ಯ ಅಂತರ್ಗತ, ಭಾರತೀಯರೋಣ ಮುಖ್ಯ ಪ್ರಾಣ ಅಂತರ್ಗತ, ನಾರಾಯಣ ಇರ ಮರ್ಗ್ಯಂ ಅಂತ ಕೊಟ್ಟರೆ ಭಾಗ್ಯ ಗೊತ್ತಾ? ಅದು ನಮಗೆ ಕಲಿಸಿದ ಸಾರ್ಥಕ ಆಗೋಯ್ತು. ಅದ್ರ ಫಲ ಏನು ಗೊತ್ತಾ? ಆರೋಗ್ಯಂ ಭಾಸ್ಕರ ಆದಿಚ್ಛೆ, ರೋಗ ವಾಸಿ ಆಯಿತು ಅಂತಲೇ ಅರ್ಥ. ಸೂರ್ಯಾರ್ಘ್ಯ ಭಕ್ತಿಯಿಂದ ಕುಡಿಬೇಕಾದ್ರೆ ನೋಡಿ ರೋಗ ವಾಸಿ ಆಗಿದೆ. ಏನಲ್ಲ, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಾಗಿ, ಅಷ್ಟು ಶಕ್ತಿ ಅದಕ್ಕಿದೆ. ಇದೆಲ್ಲ ಯೋಚನೆ ಮಾಡಿದರೆ ಸೂರ್ಯಾರ್ಘ್ಯಕ್ಕೆ, ಅನಂತರ ಜಪಕ್ಕೆ, ತರ್ಪಣಕ್ಕೆ, ಪಿತೃಗಳಿಗೆ ತರ್ಪಣ ಕೊಡ್ತಾನೆ. ಎಷ್ಟು ನಮ್ಮನ್ನು ಹಾಲು ಕುಡಿಸಿ ಬೆಳೆಸಿದ ತಾಯಿ, ನಮಗೆ ಬಟ್ಟೆ ಒಟ್ಟುಗೊಳಿಸಿದ ತಂದೆ, ಅವರಿಗೆಲ್ಲ ನಾವು ಇವತ್ತು ಬಂದು ಇಷ್ಟು ಯಾರು ಕೊಡ್ತೀವಲ್ಲ, ಎಷ್ಟು ಭಾಗ್ಯ ಅಂತ ಸಂತೋಷ ಅನಿಸುತ್ತೋ ಇಲ್ಲೋ ಅದೇ ನೆನೆಸ್ಕೋಬೇಕಾದ್ರೆ. ತೀರ್ಥದ ಹೋಗ್ಬೇಕಾದ್ರೆ ಎಷ್ಟು ಆನಂದ ಇರಬೇಕು. ದೇವರನ್ನು ಮುಟ್ಟಿದಾಗ ಹಬ್ಬ, ಸಾಲಿಗ್ರಾಮ ಇರೋದು ಬರ್ಚನಕ್ಕೆ ಗೊತ್ತು ಮೊದಲು ನಿಮಗೆ. ಆ ಸಾರಿಗೆ ಮುಟ್ಟಿದ್ರೆ ಸಣ್ಣಗಿರುತ್ತೆ ಸಾಲಿಗ್ರಾಮ, ಮುಟ್ಟಿ ನೋಡಿ ಒಂದ್ಸಲ, ಯಾವ ತಕ್ಷಣ ಮುಟ್ಟಿಬಿಡೋ ಅವ್ರು ಹೋಗಿಬಿಟ್ಟು ಪೂಜೆ ಬಳಿಯಿಂದ ಮುಟ್ಟು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಸಣ್ಣಗಿರುತ್ತೆ ಸಾಲಿಗ್ರಾಮದ. ಇಡೀ ದೇಹನ ಅದು ಚೇಂಜ್ ಮಾಡುತ್ತೆ. ಸಾಲಿಗ್ರಾಮ ಶಿಲಾಸ್ಪರ್ಶ್ಯಂ ಏ ಕುರುವಂತೆ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಸವಾಸವಾಹ. ಪೂಜೆ ಪ್ರತಿ ಹಂತವೂ ಎಂಜಾಯ್ಮೆಂಟ್ ಅದೊಂದು ಗೊತ್ತಾಯ್ತಾ? ಪ್ರತಿ ಹಂತದಲ್ಲೂ ತುಳಸಿ ಹಾಕ್ತಾರೆ, ಎಷ್ಟು ಪುಣ್ಯ ಇವತ್ತು. ತುಳಸಿ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ, ದೇವರ ಮೇಲೆ ಹಾಕೋ ಭಾಗ್ಯ ಬಂದಿದೆ. ಹೂವನ್ನು ಹಾಕ್ತಾನೆ, ಅಭಿಷೇಕ ಮಾಡ್ತಾನೆ, ಪ್ರತಿಯೊಂದು ಸ್ಥಿತಿಯಲ್ಲೂ ಇನ್ನೊಬ್ರು ಬಡಿಸ್ಬೇಕಷ್ಟು ಆನಂದ ಪಡ್ತಾನಲ್ಲ. ದೇವರಿಗೆ ನೈವೇದ್ಯ ಮಾಡ್ತಿದ್ದೇವೆ ನಾವೀಗ, ಸೌವರ್ಣ ಈ ಸ್ಥಾಲಿವರಿ ಅಂತ ಹೇಳ್ಬೇಕಾದ್ರೆ ಆನಂದ. ನಮಗೆ ಯಾತಕ್ಕೆ ಆನಂದ ಆಗೋದಿಲ್ಲ ಅಂದರೆ, ಫಸ್ಟ್ ದೇವರಂದ್ರೆ ನಮಗೆ ಗೊತ್ತಿಲ್ಲ, ಮಂತ್ರಗಳಂತೂ ಮೊದಲೇ ಗೊತ್ತಿಲ್ಲ, ಅರ್ಥ ಅಂತೂ ಗೋವಿಂದ ಹರಿಪ್ರೀತಿ ಕೃಷ್ಣಾರ್ಪಣ ವಸ್ತು ಏನೂ ಗೊತ್ತಿರೋದು, ಅದು ಬೋರ್ ಹೊಡಿತದೆ. ಅರ್ಥ ಆಗದ ಚಾನಲ್ TV ಹಾಕಿ ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಅರ್ಥ ಆದರೆ ಮಾತ್ರ ಎಂಜಾಯ್ ಮಾಡ್ತಾನೆ, ಮತ್ತು ಮಂತ್ರಗಳನ್ನ ಅರ್ಥ ಆದರೆ ಮಾತ್ರ ಎಂಜಾಯ್ ಮಾಡೋಕ್ಕೆ ಬರೋದು. ಅರ್ಥ ಮಾಡ್ಕೊಂಡ್ಬಿಟ್ಟು ಸುಲಭವಾಗಿ ಎಂಜಾಯ್ ಮಾಡೋಕ್ಕೆ ಬರೋದು. ದೇವರ ಆರಾಧನೆ ಎಷ್ಟು ದೊಡ್ಡದು, ಅದಕ್ಕೆ ನಲಿದರೆ ಒಲಿವೆ ನಿಮಗೆಂಬ ಆ ರೀತಿ ಮಾಡಿ ಆಗ ಒಲಿತೇನೆ ಅಂತ. ಈ ಮೊದಲ ಹಂತ ಬೇರೆ, ಎರಡನೇ ಹಂತ ನಲಿಯೋದು ಅಂದರೆ ಕುಣಿಯೋದು ಅಲ್ಲ, ಎಂಜಾಯ್ ಮಾಡೋದು ಅಂತ. ಎಂಜಾಯ್ ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕಾದ್ರೆ ಎಷ್ಟು ನಮ್ಮ ಜನ್ಮದ ಭಾಗ್ಯ ಅನ್ನೋ ಭಾವನೆ ಇರಬೇಕು. ಇದನ್ನೆಲ್ಲ ತಿಳಿಸಿದರೆ ಸುಲಭನೋ ಹರಿ, ಆಗ ದೇವರು ಭಾರಿ ಸುಲಭ ಹೇಳ್ತಾನೆ. ಸುಲಭನೋ ಹರಿ ತನ್ನವರನ್ನು ಅರೆಗಳಿಗೆ ಬಿಟ್ಟಗಲನು. ನಾವು ದೇವ್ರ ಪೂಜೆ ಒಂದು ಗಂಟೆ ಮಾಡ್ತೇವೆ, ಅರ್ಧ ಗಂಟೆ ಮಾಡ್ತೇವೆ, ನಮ್ಮ ಹಿಂದೆ ದೇವ್ರು 24 ತಾಸು ತಿರುಗ್ತಾನಂತೆ. ರಮಾಧವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಡಗೆ. ಇಂಥ ದೇವರನ್ನು ಮೆಚ್ಚಿಸಲಿಕ್ಕೆ ದಾರಿ ಕಾಣದೆ ಒದ್ದಾಡ್ತಾರಲ್ಲ, ಐ ಪಿಟಿ ಡೆಮ್ ಅಂತಾರಲ್ಲ, ಅದನ್ನು ಹೇಳ್ತಾರೆ. ಎಷ್ಟು ದುಃಖ ಅನಿಸುತ್ತೆ ಅಂತ ಹೇಳ್ತಾರೆ, ಎಷ್ಟು ದುಃಖ ಪಡ್ತೀರಿ. ಇದು ಮಾತಿನ ಅರ್ಥ. ಇನ್ನು ಮುಂದೆ ತುಂಬ ಹೇಳೋದಿದೆ. ನಾಳೆ ದಿವಸ ಮಲಗಿದ ತುಂಬ ಅನೇಕ ಅರ್ಥಗಳುಂಟು ಉಂಟು, ಅದನ್ನು ನೋಡ್ತಾ ಮತ್ತೆ ದೇವರಿಗೆ ಯಾವುದು ಪ್ರಿಯ ಅದನ್ನು ಮುಂದೆ ಹೇಳ್ತಾರೆ. ಉಪಾಸನೆ ಹೇಗೆ ಮಾಡಬೇಕು ಹೇಳ್ತಾರೆ. ಕರುಣಾಸಂಧಿಯಲ್ಲಿ ಆಲ್ ಅಬೌಟ್ ಭಗವಂತನ ಕಾರುಣ್ಯ, ಅದರ ಚಿತ್ರ. ತುಂಬ ಕಥೆ ದೃಷ್ಟಾಂತಗಳನ್ನು ಹೇಳ್ತಾರೆ, ಅದನ್ನೆಲ್ಲ ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ದೀಯತಾಂ ಸಮಾನ.